ह्यः मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमात्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरहि परमपवित्रवाद महाभारतद प्रवचनमालिकेयन्न ನಿನ್ನೆಯಿಂದ ಪರಮಪೂಜ್ಯ ಶ್ರೀಪಾದರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡಿಯಾಗಿದೆ. ಮಹಾಭಾರತ ವಿಶ್ವಮಾನ್ಯವಾಗಿರತಕ್ಕಂತಹ ಸಾರ್ವಕಾಲಿಕ ಹಿರಿಮೆಯ ಮಹೋನ್ನತವಾದ ಕೃತಿ. ಇವತ್ತು ಧರ್ಮ ಎಲ್ಲವನ್ನೂ ಮೀರಿ ಮಹಾಭಾರತವನ್ನು ಓದಿದವರು ಕೂಡ ಅದರ ಹಿರಿಮೆಗೆ ಆಶ್ಚರ್ಯಪಡ್ತಾರೆ. ಅದು ಧಾರ್ಮಿಕರಿಗೆ ಎಷ್ಟು ಪ್ರಿಯವಾಗ್ತದೋ ಇತಿಹಾಸಜ್ಞರಿಗೂ ಅಷ್ಟೇ ಪ್ರಿಯವಾದ. ಅರ್ಥಶಾಸ್ತ್ರಜ್ಞರಿಗೆ ಅಲ್ಲಿ ಭೀಷ್ಮರ ರಾಜನೀತಿಯಲ್ಲಿ ಬರತಕ್ಕಂಥ ಅರ್ಥಶಾಸ್ತ್ರ ಅತ್ಯಾದ ಇವತ್ತು ಟೆಕ್ಸ್ಟ್ ಬುಕ್ ಎಷ್ಟೋ ಭಾಗ ಟೆಕ್ಸ್ಟ್ ಬುಕ್ ಆಗಿದೆ. ಗಮನಿಸಬೇಕು, ನಾವು ಮೂಲ ಟೆಕ್ಸ್ಟ್ ಮಾಡಿದ್ದಲ್ಲ, ಅದರ ಅನುವಾದ, ಅದರ ಕಂಟೆಂಟ್ಸನ್ನು ವಿಶ್ವವಿದ್ಯಾನಿಲಯಗಳಲ್ಲಿ ಭೀಷ್ಮರ ಉಪದೇಶವನ್ನು ವಿವರ ನೀತಿಯ ಭಾಗಗಳನ್ನು ಪಠ್ಯವನ್ನಾಗಿಡ್ತಾರೆ ಅಂತ ಹೇಳಿದರೆ ಎಷ್ಟೋ ಒಂದು ಪರಿಷ್ಕೃತವಾದ ವಿಚಾರಧಾರೆ ಆ ದೃಷ್ಟಿಯಿಂದ ಬಂತು ಅಂತಲೂ ಗೊತ್ತಾಗುತ್ತೆ. ಇನ್ನು ಸೋಷಿಯಾಲಜಿ ಸಮಾಜಶಾಸ್ತ್ರದ ದೃಷ್ಟಿಯಿಂದ ಮಹಾಭಾರತ ಕಾಲದ ಸಮಾಜಕ್ಕೆ ರಚನೆ ಅತ್ಯಂತ ವಿಶಿಷ್ಟವಾದದ್ದು. ಆ ಕಾಲದ ಒಂದು ಅಧ್ಯಯನ, ಸಮಾಜ ಪರಿಸ್ಥಿತಿ ಅಧ್ಯಯನ ಶಾಶ್ವತವಾದ ಸಾರ್ವಕಾಲಿಕವಾದಂತಹ ಒಂದು ಅಧ್ಯಯನದ ವೇದಿಕೆಯಾಗತ್ತೆ. ಅಷ್ಟು ಮಹತ್ವ ಇದೆ ಆ ದೃಷ್ಟಿ. ಇನ್ನು ರಾಜನೀತಿ ಅಂತಲೂ ಹೇಳಿ ಕೇಳಿ ಅದು ರಾಜಮಹಾರಾಜರ ಕಥೆಗಳಾದ್ದರಿಂದ ರಾಜನೀತಿಗೆ ಮೂಲ ಆಕರವೇ ಅದು. ಇನ್ನು ಯುದ್ಧಶಾಸ್ತ್ರ ಮೊದಲಾದ ಪ್ರತಿಯೊಂದರಲ್ಲೂ ಕೂಡ ಮಹಾಭಾರತದ ಹಿರಿಮೆ ಭಾರಿ ದೊಡ್ಡದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಾಭಾರತ ಆಧ್ಯಾತ್ಮಿಕ ಕೃತಿ, ಇದು ಭಾರಿ ವಿಶೇಷ. ಇದು ಮತ್ತು ಆಧ್ಯಾತ್ಮಿಕ ಕೃತಿ ಬೇರೆ ಯಾರಿಗೂ ಮುಟ್ಟದೆ ಹೋಗುತ್ತೆ, ಅದೊಂದು ದುರಂತ. ಅಧ್ಯಾತ್ಮ ಅಂದರೆ ಬೇರೆ ಜನ ತಕ್ಷಣ ದೂರ ಆಗಿಬಿಡ್ತಾರೆ, ಇನ್ನು ಬೇರೆ ಅಂದರೆ ಅಧ್ಯಾತ್ಮದ ದೂರ ಆಗಿಬಿಡ್ತಾರೆ. ಇದು ಫಜೀತಿ. ಅಧ್ಯಾತ್ಮಕ್ಕೆ ಬೇರೆಯವರು ದೂರ ಆಗ್ತಾರೆ, ಬೇರೆ ಅದನ್ನು ಕಂಡರೆ ಅಧ್ಯಾತ್ಮದವರು ದೂರ ಆಗ್ತಾರೆ. ಒಂದಕ್ಕೊಂದು ಹೊಂದಾಣಿಕೆ ಸಾಧ್ಯವಾಗೋದಿಲ್ಲ. ಆದರೆ ಮಹಾಭಾರತ ಹಾಗಲ್ಲ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥ ಕೃತಿ. ಇಷ್ಟಾರು ಅಧ್ಯಾತ್ಮ ಎಲ್ಲೋ ಬಂದಿಲ್ಲ, ಅದರೊಳಗೆ ತ್ರೋಟ್ ಅಧ್ಯಾತ್ಮ ಅಧ್ಯಾತ್ಮ ಇದೆ. ಬಾಡಿಲಿ ಲೈಫ್ ಎಲ್ಲಿರುತ್ತೆ? ಎಲ್ಲ ಕಡೆ ಲೈಫ್ ಇದೆ. ಅದರೊಳಗೆ ಯಾವ ಭಾಗದ ಲೈಫ್ ಇಲ್ಲೋ ಡೆಡ್ ಅಂತ ಅರ್ಥ. ಇವತ್ತು ಹೇಗೆ ಉಸಿರು ಎಲ್ಲ ಕಡೆ ತುಂಬಿರುತ್ತೋ ಅಧ್ಯಾತ್ಮ ಮಹಾಭಾರತದ ಉಸಿರದು. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ಈ ಮಾತನ್ನು ಆಚಾರ್ಯರು ಗುರುತಿಸಿ ಹೇಳಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅಧ್ಯಾತ್ಮ ಮೊದಲಾದ ಎಲ್ಲವನ್ನು ಹೊಂದಿಸಿಕೊಂಡ ಕೃತಿ ಮಹಾಭಾರತ. ಜೀವನ ಅಂದರೆ ಅದೇನೆ, ಮತ್ತು ಯಾವುದನ್ನೊಂದು ಒಂದು ಬಿಟ್ಟರು ಕೂಡ ಜೀವನ ಅಲ್ಲ. ನಮ್ಮ ಜೀವನ ಎಲ್ಲವೂ ಸೇರಿಕೊಂಡಿದೆ. ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ಇವೊಂದನ್ನು ಯಾವುದನ್ನು ಬಿಟ್ಟು ಇಲ್ಲೇ ಇಲ್ಲ. ನಾವೀಗ ಅರ್ಥಶಾಸ್ತ್ರ ಸಮಾಜ ಪ್ರತಿಯೊಂದು ನಮಗೆ ಬೇಕೇ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಧ್ಯಾತ್ಮ ನಮಗೆ ಬೇಕು. ಅದನ್ನು ಹೇಗೆ ತೂಗಿಸಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಕೃತಿ ಕೂಡ ಶ್ರೀಮನ್ ಮಹಾಭಾರತ. ಅಂಥ ಗ್ರಂಥದ ರಚನೆ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದರೆ ಮಹಾಭಾರತ ಶುರುವಾಗೋದು ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ಒಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ. ಇದು ಮೊದಲ ಶ್ಲೋಕ. ಇದು ನಿಮಗೆ ಆಶ್ಚರ್ಯವಾಗ್ತದೆ, ಇವತ್ತು ಪ್ರಿಂಟೆಡ್ ಮಹಾಭಾರತದಲ್ಲಿ ಈ ಶ್ಲೋಕನೇ ಮಿಸ್ಸಿಂಗ್. ಅಂದರೆ ಮಹಾಭಾರತ ಎಷ್ಟು ಇವತ್ತು ಪೊಲ್ಯೂಷನ್ ಒಳಗಾಗಿದೆ, ಇಂಟರ್ ಪೊಲ್ಯೂಷನ್ ಮತ್ತು ಸೇರ್ಕೊಂಡ್ಬಿಟ್ಟಿದೆ ಅಂದರೆ ಫಸ್ಟ್ ಲೋಕನೇ ತೆಗೆದಾಕ್ಬಿಟ್ಟಿದೆ. ಅದರ ದುರಂತ ಇದು. ತುಂಬ ಜನ ಗೊತ್ತಿರೋದು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಈ ಶ್ಲೋಕ ಬರುತ್ತೆ, ಇದು ಮೊದಲನೇ ಶ್ಲೋಕ ಅಲ್ಲ, ಇದು ಅನಂತರದ ಶ್ಲೋಕದಲ್ಲಿ ಒಂದು. ಆದರೆ ಮೊದಲನೇ ಶ್ಲೋಕನೇ ತೆಗೆದಾಕಿದ್ದಾರೆ ಅಂದರೆ ಇನ್ನು ಈ ರೀತಿ ಗ್ರಂಥ ಮಿತ ವಿಕಾರ ಹೊಂದಂತೆ ಹೋದರೆ ಇನ್ನು ಕಥೆ ತತ್ವ ಎಲ್ಲ ತನ್ನ ಮೂಲದ ಛಾಯೆಯನ್ನು ಕಳ್ಕೊಳ್ಳೋದ್ರಲ್ಲಿ ಏನೋ ಆಶ್ಚರ್ಯ ಇಲ್ಲ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ನಾವು ಯಾತಕ್ಕೆ ನಿರ್ಣಯ ಬರಿತಾ ಇರೋದು ಅಂತ ಕೇಳಿದರೆ ಮಹಾಭಾರತ ಅಂತ ಗ್ರಂಥ ಮತ್ತೊಂದಿಲ್ಲ, ಅದು ಕೆಟ್ಟರೆ ಜಗತ್ತೇ ಕೆಟ್ಟಂತೆ ಲೆಕ್ಕ. ಅದನ್ನು ಪರಿಶೋಧಿಸಿ ಜಗತ್ತಿನ ಮುಂದೆ ಇಡಬೇಕು. ಅದಕ್ಕೋಸ್ಕರ ವೇದವ್ಯಾಸರ ಅಪ್ಪಣೆಯಂತೆ ನಾವು ಈ ಕೃತಿಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಆಚಾರ್ಯ ತಿಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಹಾಭಾರತದ ಮೊದಲ ಶ್ಲೋಕ ನಾರಾಯಣಂ ಸುರಗುರುಂ ಅಂತ ಹೇಳಿ ನಾರಾಯಣನ ಪ್ರಾರ್ಥನೆಯಿಂದನೇ ಪ್ರಾರಂಭವಾಗುತ್ತೆ. ಇಡೀ ಮಹಾಭಾರತ ತುಂಬ ನಾರಾಯಣನ ಕಥೆಯೇ ಅದು. ಕುಮಾರವ್ಯಾಸ ಗದಗಿನ ಭಾರತದ ಕವಿ, ಮಹಾಭಾರತದನ್ನು ಕನ್ನಡ ಭಾವನಿಷ್ಠದಲ್ಲಿ ಬರೀಲಿಕ್ಕೆ ಹೊರಟು ಹೇಳ್ತಾನೆ. ಮಹಾಭಾರತ ಏನು ಅಂದರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಅಂತ ಹೇಳಿ, ಕೃಷ್ಣನ ಕಥೆ ಇದು. ಪಕ್ಷಾಭಿ ನಾರಾಯಣ ಕಥಾಮಿಮಾಂ ಅಂತ ಮಹಾಭಾರತದಲ್ಲೇ ಬರುತ್ತೆ. ಶ್ರೀಹರಿಯ ಕಥೆ, ಭಗವಂತನ ಕಥೆ. ಅದನ್ನು ನೈಮಿಷಾರಣ್ಯದಲ್ಲಿ ಶೌನಕಾದಿ ಬ್ರಾಹ್ಮಣ ದೊಡ್ಡ ಮುನಿವರ್ಯರ ಗುಂಪದು ಬಂದು ನೈಮಿಷಾರಣ್ಯದಲ್ಲಿ ಸೇರಿದ್ದಾರೆ. ಇವತ್ತಿಗೂ ವಿಶ್ವವಿಖ್ಯಾತವಾದಂಥ ಜ್ಞಾನ ಮಂಟಪ ಅಂದರೆ ನೈಮಿಷಾರಣ್ಯ ಅಂತ ಕರೀತಾರೆ. ಇವತ್ತಿಗೂ ನೈಮಿಷಾರಣ್ಯ ಇದೆ, ಪಕ್ಕದಲ್ಲಿ ಗೋಮತಿ ನದಿ ಇದೆ. ಆ ವಾತಾವರಣ ಒಂದಿಲ್ಲ ಅಷ್ಟೇನು, ಅನೇಕ ಸಾವಿರಾರು ವರ್ಷಗಳ ಕಾಲ ನಿರಂತರ ಪಾಠ ಪ್ರವಚನ ನಡೆದ ಸ್ಥಳ ಅಂದರೆ ನೈಮಿಷಾರಣ್ಯ. ಅಲ್ಲಿ ಸೂತ ಪುರಾಣಿಕರು ಕೂತು ಪ್ರವಚನ ಮಾಡ್ತಿದ್ದ ಒಂದು ಸ್ಥಾನವನ್ನು ತೋರಿಸ್ತಾರೆ, ಅವರು ಕೂತಿದ್ದ ಸ್ಥಳ ಅಂತ ಹೇಳೋದುಂಟದ. ಚಕ್ರತೀರ್ಥ ಅಂತ ಅಪೂರ್ವವಾದಂಥ ಒಂದು ಸ್ಥಳ, ತೀರ್ಥ ಪುಣ್ಯತೀರ್ಥ ಉಂಟು ಅಲ್ಲಿ. ಅಲ್ಲಿ ನಡೀತಂತೆ ನೈಮಿಷಾರಣ್ಯವನ್ನು. ತುಂಬ ಜನ ಕೇಳಿರಬೇಕು, ಅಷ್ಟ ಸ್ವಯಂವ್ಯಕ್ತ ಮಹಾಕ್ಷೇತ್ರಗಳಲ್ಲಿ ನಾವೇನೋ ತಿರುಪತಿ, ಬದರಿ, ಶ್ರೀರಂಗ, ಆಮೇಲೆ ಶ್ರೀಮುಷ್ಣ, ತೋತಾದ್ರಿ ಅಂತ ಹೇಳುತ್ತೇವೆ, ಅದರಲ್ಲಿ ನೈಮಿಷಾರಣ್ಯ ಸೇರಿಕೊಂಡಿದೆ. ನೈಮಿಷಾರಣ್ಯ ಎಂಟು ಮಹಾ ಸ್ವಯಂವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು. ಇಷ್ಟೇ ಕೇಳ್ಕೊಂಡು ಅಲ್ಲಿ ಹೋದರೆ ಯಾವ ದೇವಸ್ಥಾನ ಇದೆ, ಯಾವ ದೇವರಿದ್ದಾರೆ ಅಂತ ಹೋದರೆ ಅಲ್ಲಿ ದೇವಸ್ಥಾನವೇ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ದೇವರೇ ಇಲ್ಲ, ಯಾವ ದೇವಸ್ಥಾನವೂ ಇಲ್ಲ. ಬಟ್ ನೈಮಿಷಾರಣ್ಯ ಸ್ವಯಂವ್ಯಕ್ತ ಕ್ಷೇತ್ರ ಯಾತಕ್ಕೆ ಅಂದರೆ ದೇವರ ಕಥೆಯಿಂದ ವ್ಯಕ್ತನಾದಲ್ಲ ಪರಮಾತ್ಮ. ಸದಾಕಾಲ ಭಗವಂತನ ಕಥೆ ನಡೆದು 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 ಅಲ್ಲಿ ವಾದಿರಾಸ್ವಾಮಿ ಹೇಳುತ್ತಾರೆ, ತಿಳುವಳಿಕೆ ಇದ್ದವರು ಹೋದರೆ, ಜ್ಞಾನಿಗಳಿದ್ದವರು ಹೋದರೆ ಅವತ್ತಿನ ಪಾಠ ಪ್ರವಚನದ ವೇವ್ಸ್ ಇವತ್ತು ಕಿವಿ ಬೀಳುತ್ತೆ ಅಂತ ಹೇಳಿದ್ದ. ಅವತ್ತು ನಡೆದಂಥ ಪಾಠ ಪ್ರವಚನ ವೈಜ್ಞಾನಿಕವಾಗಿ ಸತ್ಯ, ಅದು ಒಂದು ವೈಜ್ಞಾನಿಕವಾಗಿ ಸತ್ಯ, ಎಲ್ಲರಿಗೂ ಬಿಟ್ಟೋದಿಲ್ಲ ಅಷ್ಟೇ. ಆ ಒಂದು ಕಣ್ಣು, ಆ ಒಂದು ಹೃದಯ ಇದ್ದವರಿಗೆ ಇವತ್ತಿಗೂ ಪಾಠ ಪ್ರವಚನದ ಮಂಗಳ ಘೋಷ ಕೇಳಿಸುತ್ತೆ ಅಂತ ಹೇಳಿ ಪುರಾಣದಲ್ಲಿ ಪ್ರಸಿದ್ಧಿ ಉಂಟು ಅಂತ. ಪವಿತ್ರವಾದ ಕ್ಷೇತ್ರ, ಶೌನಕಾರ್ಯಗಳು ಸೇರಿದ್ದಾರೆ. ಅಲ್ಲಿಗೆ ಉಗ್ರಶ್ರವ ಅಂತ ಅವರು ಬರ್ತಾರೆ. ಉಗ್ರಶ್ರವಸ್ ಅಂತ ಅವ್ರ ಹೆಸರು, ಅವ್ರು ಸೂತ ಪುರಾಣಿಕರ ಮಕ್ಕಳು. ಅವ್ರು ಬಂದ ತಕ್ಷಣ ಇವರೆಲ್ಲ ಅವರನ್ನು ಕೇಳ್ತಾರೆ, ಉಗ್ರಶ್ರವರೇ ನೀವು ಎಲ್ಲಿಂದ ಬಂದಿರಿ ಈಗ ಅಂತ ಕೇಳಿದರೆ. ಸಾಮಾನ್ಯ ಕೇಳೋ ಪದ್ಧತಿ, ಎಲ್ಲಿಂದ ಬಂದಿರಿ ಈಗ, ನೀವು ಯಾವ ಊರು ಆಯಿತು ಅಂತ ಕೇಳೋದು ಪದ್ಧತಿ ಅಂತ. ಎಲ್ಲಿಂದ ಬಂದಿರಿ? ಅವ್ರು ಹೇಳ್ತಾರೆ, ನಾನು ಈಗಷ್ಟೇ ಜನಮೇಜಯರಾಜನ ಸರ್ಪಯಾಗದಿಂದ ವಾಪಸ್ ಬರ್ತಾ ಇದ್ದೇನೆ ಅಂತ ಹೇಳಿ. ಜನಮೇಜಯರಾಜನ ಸರ್ಪಯಾಗದಿಂದ ವಾಪಸ್ ಬರ್ತಾ ಇದ್ದೇನೆ, ಏನು ವಿಶೇಷ ನಡೆಯಿತು ಅಂತ ಕೇಳಿ. ಅಲ್ಲಿ ಯಾರು ಬಂದಿದ್ರು, ಏನು ವಿಶೇಷ ನಡೆಯಿತು? ವೇದವ್ಯಾಸ ದೇವರು ಬಂದಿದ್ರು ಅಲ್ಲಿಗೆ, ಪರಶುರಾಮಾದಿ ಸಾಕ್ಷಾತ್ ಭಗವದ್ ರೂಪಗಳಲ್ಲಿದ್ದರು, ಏನೇನೋ ನಡೆದಿತ್ತು ಯಾಗದಲ್ಲಿ ಅಂತ ಹೇಳಿದರೆ ತಕ್ಷಣ ಅವರು ಕೇಳುತ್ತಾರೆ, ಸ್ವಲ್ಪ ವಿವರಗಳನ್ನು ಹೇಳಿ ಅಂತ ಹೇಳಿದರೆ, ಅಲ್ಲಿ ಅದು ಇದು ಆಗಿದ್ದು ಯಾತಕ್ಕೆ, ಮಹಾಭಾರತ ಪ್ರವಚನವಾಯಿತು ಅದನ್ನು ಕೇಳ್ಕೊಂಡು ಬಂದೆ ಅಂತ ಹೇಳಿದ್ರು. ಮಹಾಭಾರತ ಪ್ರವಚನವಾಯಿತು ಅದನ್ನು ಕೇಳ್ಕೊಂಡು ಬಂದೆ. ಯಾರು ಪ್ರವಚನ ಮಾಡಿದ್ದು ಅಂದರೆ ವೇದವ್ಯಾಸರ ಅಪ್ಪಣೆಯಿಂದ ವೈಶಂಪಾಯನರು ಮಾಡ್ತಾರೆ. ವೈಶಂಪಾಯನ ಉವಾಚ ಕೇಳಿದ್ದು ಜನಮೇಜಯರಾಜ ಕೇಳುತ್ತಾರೆ. ಜನಮೇಜಯರಾಜ ಕೇಳಿದ, ವೈಶಂಪಾಯನರು ಹೇಳಿದರು, ನಾನಲ್ಲಿ ಕೂತಿದ್ದೆ, ಎಲ್ಲವನ್ನು ಕೇಳಿಕೊಂಡು ಬಂದೆ ಅಂತ ಹೇಳಿದರು. ಅವರಿಗೆ ಭಾರಿ ಕುತೂಹಲ ಆಯಿತು, ಸ್ವಾಮಿ ನಾವಂತೂ ಅಲ್ಲಿ ಇರಲಿಲ್ಲ, ನೀವು ಇದ್ದು ಕೇಳಿ ಬಂದಿದ್ದೀರಿ, ದಯವಿಟ್ಟು ನಮಗೆ ಹೇಳಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ನಮ್ಮದನ್ನು ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ಆಗ ಅವರು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಅವರೇ ಶ್ಲೋಕ ಹೇಳಿ ಪ್ರಾರಂಭ ಮಾಡುತ್ತಾರೆ. ಮಹಾಭಾರತದ ಗ್ರಂಥಕಾರರು ಬರೆದ ಶ್ಲೋಕ ನಾರಾಯಣಂ ಸುರಗುರುಂ, ಸೂತ ಪುರಾಣಿಕರು ಮಾಡಿದ ಮಂಗಲ ಶ್ಲೋಕ ನಾರಾಯಣಂ ನಮಸ್ಕೃತ್ಯ ಅಂತೆ. ಅನೇಕರಿಗೂ ಆಶ್ಚರ್ಯವಾಗ್ತದೆ, ನಾರಾಯಣ ನಮಸ್ಕೃತ್ಯ ಶ್ಲೋಕ ಇದೆಯಲ್ಲ, ಈ ಶ್ಲೋಕದ ಸರಿಯಾದ ಫಾರಮೇ ಜನಕ್ಕೆ ಗೊತ್ತಿಲ್ಲ, ಅದಿನ್ನೊಂದು ವಿಶೇಷ. ಚಿಕ್ಕ ಶ್ಲೋಕ ತಪ್ಪಾಗಿ ಹೇಳೋ ಜನ ಉಂಟದೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ, ಇದು ಶ್ಲೋಕ. ಇದು ಜನ ಹೇಳೋದೆಲ್ಲ ಹಾಗಲ್ಲ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇ. ವ್ಯಾಸ ಇಲ್ಲ, ಚೈವ ಬಂದುಬಿಟ್ಟಿದೆ, ವೇದವ್ಯಾಸರ ಹೆಸರೇ ಮಿಸ್ಸಿಂಗ್. ಅದರೊಳಗೆ ಯಾತಕ್ಕೆದರೆ ಜನ ಬುದ್ಧಿ ಓಡಿಸಿದರು. ಇದು ಮಹಾಭಾರತದ ಶ್ಲೋಕ. ವ್ಯಾಸರೇ ನಮಸ್ಕಾರ ಅಂತಿದೆ, ಹೇಳಿದವರೇ ವೇದವ್ಯಾಸರು. ಅವರೇ ತಮಗೆ ಯಾಕೆ ನಮಸ್ಕಾರ ಮಾಡ್ಕೋತಾರೆ ಅಂತ ತೆಗೆದು ಹಾಕಿಬಿಟ್ಟು ಶೈವ ಇಟ್ಬಿಟ್ರೆ ಅಂತ ತೆಗೆದು. ಈ ರೀತಿಯ ಬುದ್ಧಿ ಓಡಿಸಿದ್ರ ದುಷ್ಪರಿಣಾಮ. ಬುದ್ಧಿ ಓಡಿಸೋ ತಪ್ಪಲ್ಲ, ಅದನ್ನು ಗ್ರಂಥನೇ ಓಡಿಸೋ ಓಡಿಸಬಾರ್ದು, ಅಷ್ಟು ಜ್ವರ ಓಡಿಸಬಾರ್ದು, ಅರ್ಥ ಮಾಡ್ಕೋಬೇಕು. ಅದು ವೇದವ್ಯಾಸರು ಹೇಳ್ಕೊಳ್ಳಲಿಲ್ಲ, ಸೂತ ಪುರಾಣಿಕರು ಶುರು ಉಗ್ರಷ್ಟವರು ಶುರು ಮಾಡಬೇಕಾದ್ರೆ ವ್ಯಾಸನಗ ಅಂತ ಕೇಳಿ ಬಂದಿದ್ರಲ್ಲ ಅವರೇ ನಮಸ್ಕಾರ ಅಂತ ಪ್ರಾರಂಭ ಮಾಡ್ತಾರೆ. ಆ ಕಾಂಟೆಕ್ಸ್ಟ್ ಯಾವುದು ಅಂತ ಗೊತ್ತಿಲ್ಲದೆ ಹೋದರೆ ಆಗ ಅನಾಹುತನೇ ಇಷ್ಟು. ಅದು ವೇದವ್ಯಾಸರ ಬಾಯಿಂದ ಬಂದ ಶ್ಲೋಕ ಅಲ್ಲ, ಸೂತ ಪುರಾಣಿಕರ ಬಾಯಿಂದ ಶ್ಲೋಕ ಬಂದ ಶ್ಲೋಕ. ಮಹಾಭಾರತ ಬರೆದವರವರಾದ್ದರಿಂದ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಹೀಗೆ ಅವರು ಪ್ರಾರ್ಥನೆ ಮಾಡಿದ. ನಾರಾಯಣ ನಮಸ್ಕಾರ ಮಾಡ್ತೇನೆ, ನರನಿಗೆ ನಮಸ್ಕಾರ ಮಾಡ್ತೇನೆ, ನರೋತ್ತಮನಿಗೆ ನಮಸ್ಕಾರ ಮಾಡ್ತೇನೆ, ದೇವಿಗೆ ನಮಸ್ಕಾರ ಮಾಡ್ತೇನೆ, ಸರಸ್ವತಿ ನಮಸ್ಕಾರ ಮಾಡ್ತೇನೆ, ವ್ಯಾಸರಿಗೆ ನಮಸ್ಕಾರ ಮಾಡ್ತೇನೆ, ಮಹಾಭಾರತ ಹೇಳ್ತೇನೆ ಅಂತೆ. ಆಗ ಇನ್ನೊಂದು ಪ್ರಶ್ನೆ ಬಂತು, ಇಲ್ಲ ನಾರಾಯಣ ನಮಸ್ಕಾರ ಮಾಡ್ತೇನೆ ಸರಿ ಹೋಯ್ತು, ನರನಿಗೆ ನಮಸ್ಕಾರ ಮಾಡ್ತೇನೆ ಮತ್ತು ನರೋತ್ತಮ ನಮಸ್ಕಾರ ಮಾಡ್ತೇನೆ ಅಂತ ಪದ ಇತ್ತು. ಯಾರಿಗೂ ಅರ್ಥ ಆಗಲಿಲ್ಲ, ಇವತ್ತಿಗೂ ಅರ್ಥ ಆಗಿಲ್ಲ ಬೇರೆಯವರಿಗದು. ನರನ್ ನರೋತ್ತಮ ಏನು ಅರ್ಥ ಮಾಡಬೇಕು ಇದಕ್ಕೆ? ಅವ್ರು ಗೊಂದಲಕ್ಕೆ ಬಿದ್ದರು. ಅವ್ರೇನು ನರೋತ್ತಮನ್ ನಾರಾಯಣಗೆ ಅಬ್ಜೆಕ್ಟಿವ್ ಮಾಡಿಬಿಟ್ರು. ನರೋತ್ತಮಂ ನಾರಾಯಣಂ, ಪುರುಷೋತ್ತಮ ನಾರಾಯಣ ನಮಸ್ಕಾರ ಮಾಡಿ, ನರನಿಗೆ ನಮಸ್ಕಾರ ಮಾಡಿ, ದೇವೀಂ ಸರಸ್ವತಿಂ ಇದೆಯಲ್ಲ ಹೀಗೆ ಓದ್ಕೊಂಡ್ರು, ಸರಸ್ವತೀಂ ದೇವೀಂ ನಮಸ್ಕೃತ್ಯ, ಸರಸ್ವತಿ ದೇವಿ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಶೈವ ವ್ಯಾಸ ಬಿಟ್ಟುಬಿಟ್ರಲ್ಲ, ಜಯ ಹೇಳ್ತೇನೆ ಅಂತ ಹೇಳಿಬಿಟ್ರು. ಜಯ ಅಂದ್ರೆ ಯಾವಂತೂ ಗೊತ್ತಿಲ್ಲ ಮತ್ತೆ ಅವರಿಗೆ, ಜಯ ಹೇಳ್ತೇನೆ ಅಂತ ಹೇಳಿಬಿಟ್ರೆ ಅಷ್ಟೇ. ಇವೊಂದು ಬರೀ ಗೊಂದಲಮಯ ಮಾಡಿದ್ದಾರ್ಥ. ಅಷ್ಟು ಸರಳವಾದ ಶ್ಲೋಕವನ್ನು ಇಷ್ಟು ತಪ್ಪರ್ಥ ಮಾಡಿದರೆ ಮುಂದೆ ದ್ರೌಪದಿ ಪಂಚಪತಿತ್ವ ಅರ್ಥ ಮಾಡ್ಕೋತಾರೆ ಇವರು, ಭೀಮಸೇನ ದುಶ್ಯಾಸನ ರಕ್ತಪಾನ ಏನು ಅರ್ಥ ಮಾಡ್ಕೋತಾರೆ. ಅತ್ಯಂತ ಜಟಿಲವಾದ ಭಾಗಗಳು, ತೀರಾ ಸರಳವಾದ ಶ್ಲೋಕವನ್ನು ತಪ್ಪು ತಪ್ಪಾಗಿ ಅರ್ಥ ಮಾಡಿಕೊಂಡ ಜನ ಇದ್ದಾರೆ. ಇದಕ್ಕೆಲ್ಲ ಸರಿಯಾದ ಅರ್ಥ ಕೊಟ್ಟ ಹಿರಿಮೆ ಶ್ರೀಮದ್ ಆಚಾರ್ಯರದು. ಅವ್ರು ಹೇಳ್ತಾರೆ, ನಾರಾಯಣಂ ನಮಸ್ಕೃತ್ಯ, ನಾರಾಯಣ ನಮಸ್ಕಾರ ಮಾಡ್ತೇನೆ, ನರನ್ ನಮಸ್ಕೃತ್ಯ. ಇಲ್ಲಿ ನರ ಅಂದರೆ ಯಾರು, ನರೋತ್ತಮ ಅಂದರೆ ಯಾರು ಯೋಚನೆ ಮಾಡಬೇಕಾದ. ನರ ಅಂದರೆ ಯಾರು, ನರೋತ್ತಮ ಅಂದರೆ ಯಾರು? ನರ ಅಂದರೆ ಮನುಷ್ಯ ಯಾರೋ ಅಲ್ಲ, ನರ ಅಂದರೆ ಶೇಷದೇವರು ಅಂತ ಅರ್ಥ. ಆತ ಬಲರಾಮರಿಗೆ ಅವತಾರ ಮಾಡಿದ್ದಾನೆ. ನಾರಾಯಣ ಕೃಷ್ಣನಾಗಿದ್ದಾನೆ, ವೇದವ್ಯಾಸರಾಗಿದ್ದಾನೆ, ಪರಶುರಾಮರಾಗಿದ್ದಾನೆ. ಮಹಾಭಾರತದಲ್ಲಿ ಮೂರು ರೂಪದಲ್ಲಿ ಭಗವಂತ ಇದ್ದಾನೆ. ನರ ಶೇಷದೇವರು ಬಲರಾಮದೇವರಾಗಿದ್ದಾರೆ ಮತ್ತು ಅರ್ಜುನನೊಳಗೆ ಆವೇಶ ಇದೆ. ಅದಕ್ಕೆ ನರಂ ನಮಸ್ಕೃತ್ಯ ಅಂತ ಹೇಳಿದರು. ನರೋತ್ತಮ ಅಂದರೆ ಯಾರು ಗೊತ್ತಿಲ್ಲ ಇವರಿಗೆ. ನರೋತ್ತಮ ಪುರುಷೋತ್ತಮ ಅಂತ ಅರ್ಥ ಮಾಡಿಕೊಂಡು ಹೇಳ್ತಾರೆ. ನರೋತ್ತಮ ಅಂದರೆ ಯಾರೋ ಅಲ್ಲ, ನರ ಅಂದರೆ ಶೇಷ, ನರೋತ್ತಮ ಶೇಷನ ಮೇಲಿನ ದೇವರು, ಆತ ವಾಯುದೇವರು ಅಂತ ಹೇಳಿದರು. ನರೋತ್ತಮ ಅಂದರೆ ವಾಯುದೇವರು. ಮಹಾಭಾರತ ಹೇಳಿ ಕೇಳಿ ಒಂದು ಕಡೆ ಕೃಷ್ಣನ ಕಥೆ, ಇನ್ನೊಂದು ಕಡೆ ಭೀಮನ ಕಥೆ. ಕೃಷ್ಣನ ಕಥೆ ದೇವರು, ಭೀಮನ ಕಥೆ ಗುರು ಕಥೆ, ಅದು ಜಗದ್ಗುರುವಾದ ಭೀಮಸೇನನ ಕಥೆ. ಅದಕ್ಕೆ ನರೋತ್ತಮಂ ಅನ್ನೋ ಪದ ಹಾಕಿದ್ದ. ನಾರಾಯಣ ನಮಸ್ಕಾರ, ಶೇಷನ ನಮಸ್ಕಾರ, ವಾಯುದೇವರಿಗೆ ನಮಸ್ಕಾರ. ಮತ್ತು ವಾಯುದೇವ ನಮಸ್ಕಾರ ಅಂತ ಎರಡನೇ ಸರ್ತಿ ಹೇಳಿದೆ ನರನನ್ನು ಮೊದಲು ಹೇಳಿ ಆತಕ್ಕೆ ಆಮೇಲೆ ಹೇಳಿದರು ಅಂದರೆ, ನರೋತ್ತಮನ ಪರಿಚಯ ಆಗಬೇಕಾದ್ರೆ ನರ ಯಾರು ಅಂತ ಗೊತ್ತಾಗಬೇಕು. ನರನಿಂದ ನರೋತ್ತಮ ರೆಫರೆನ್ಸ್ ಬರೋದ್ರಿಂದ ನರ ಶೇಷ, ಆತನ ಮೇಲೆ ಏನು ಜೀವೋತ್ತಮ ವಾಯು ಇದ್ದಾನೆ ಆತನ ನಮಸ್ಕಾರ. ದೇವಿ ಬಂದ್ರೇನು, ಅವ್ರು ಸರಸ್ವತೀಂ ದೇವೀಂ ಅಲ್ಲ, ದೇವಿ ಬಂದರೆ ಮಹಾಲಕ್ಷ್ಮೀಂ ಅಂತ. ದೇವಿ ಅಂದರೆ ದೇವ ಅಂದರೆ ನಾರಾಯಣ, ದೇವಿ ಅಂದರೆ ಮಹಾಲಕ್ಷ್ಮಿ ಅಷ್ಟೇ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ದೇವಿ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ನಮಸ್ಕಾರ ಮಾಡ್ತೇನೆ. ಆಮೇಲೆ ಸರಸ್ವತಿ, ಸರಸ್ವತಿ ನಮಸ್ಕಾರ ಮಾಡ್ತೇನೆ. ಮಹರ್ಷಿ ಯಾಕೆ ನಮಸ್ಕಾರ ಮಾಡಬೇಕು? ನಾರಾಯಣ ಕೃಷ್ಣ, ರುಕ್ಮಿಣಿ ಸತ್ಯಭಾಮ ಮಹಾಲಕ್ಷ್ಮಿ, ಅದಕ್ಕೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ನರೋತ್ತಮ ಭೀಮ ಸರಸ್ವತಿ ಭಾರತಿ, ಅದಕ್ಕೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ನರ ಶೇಷ ಅರ್ಥ ಮಾಡ್ಕೊಳ್ಳಿ. ವೇದವ್ಯಾಸದೇವರು ಸಾಕ್ಷಾತ್ ಗ್ರಂಥ ಬರದ ಭಗವದ್ ರೂಪ, ಅದಕ್ಕೆ ನಮಸ್ಕಾರ. ಇಷ್ಟು ಅರ್ಥವನ್ನು ಮಧ್ವಾಚಾರ್ಯ ಬರೋದಕ್ಕಿಂತ ಮುಂಚೆ ಈ ಅರ್ಥನೇ ಜನಕ್ಕಾಗಿರಲಿ. ನಮಗೆ ಈಗ ಮಹಾಭಾರತ ಎಷ್ಟು ಜಟಿಲ, ಎಷ್ಟು ವಿಚಿತ್ರವಾದ ಕೃತಿ, ಸರಳವಾದ ಪದಗಳು, ಆದರೆ ಸಮಗ್ರ ಅರ್ಥ ಮಾಡ್ಕೊಳ್ಳದೆ ಇದ್ದವರಿಗೆ ಈ ರೀತಿ ಬಿಡಿ ಶ್ಲೋಕದ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದೇ ಇಲ್ಲ. ಆಗ ನಮಗೆ ಅದರ ಹಿರಿವೆ ಏನು ಅಂತ ತಿಳಿಬೇಕು. ದೇವೀಂ ಸರಸ್ವತಿ ಇಷ್ಟು ಯಾತಕ್ಕೆ ಮಾಡಿದ್ರು ಅಂದರೆ ಆಚಾರ್ಯ ಮತ್ತೊಂದು ಕಾರಣ ಕೊಡ್ತಾರೆ. ನಾರಾಯಣ ನಮಸ್ಕಾರ ಯಾತಕ್ಕೆ ಅಂದರೆ, ಆತ ಕೃಷ್ಣ, ಮಹಾಭಾರತದ ಮಹಾನಾಯಕ ಕೃಷ್ಣ, ಆತ ನಮಸ್ಕಾರ. ಮತ್ತೆ ಆತ ಮೋಕ್ಷ ಕೊಡೋ ದೇವರು, ಅದಕ್ಕೆ ಆತ ನಮಸ್ಕಾರ. ಎರಡನೇ ಕಾರಣ. ನರ ನರೋತ್ತಮ, ನರೋತ್ತಮ ವಾಯುದೇವರು, ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳವರು. ನರಶೇಷ, ನರಶೇಷ ಶೇಷ ವ್ಯಾಖ್ಯಾನದ ದೇವತೆ. ಯಾರಿಗೆ ಶೇಷದೇವರ ಅನುಗ್ರಹ ಇರ್ತದೋ ಅವ್ರು ಒಳ್ಳೆ ವ್ಯಾಖ್ಯಾನ ಮಾಡೋ ಶಕ್ತಿ ಬರ್ತದೆ ಅಂತ ಹೇಳುತ್ತಾರೆ. ಮಹಾಭಾರತವನ್ನು ಅರ್ಥೈಸಿಕೊಳ್ಬೇಕಾದ್ರೆ ಅದು ಶ್ರೇಷ್ಠದೇವರ ಅನುಗ್ರಹ ಬೇಕು, ಅವರಿಗೆ ನಮಸ್ಕಾರ. ಅರ್ಜುನನಾಗಿ ಕರ್ಣಾದಿಗಳನ್ನು ಗೆಲ್ತಕ್ಕಂಥ ಕೊಲ್ತಕ್ಕಂಥ ಶಕ್ತಿ ಪಡೆದಂಥವನು. ಆದ್ದರಿಂದ ಅರ್ಜುನ ಇಂದ್ರಾವತಾರ,
ಒಳಗೆ ಶ್ರೇಷ್ಠದೇವರ ಸನ್ನಿಧಾನ ಇದೆ, ಆವೇಶ ಇದೆ, ಆತ ಅನುಗ್ರಹ ಬೇಕು ಅಂತ ಹೇಳಿ. ದೇವಿ ಯಾತಕ್ಕೆ ಬೇಕು? ಆಚಾರ್ಯ ಹೇಳ್ತಾರೆ, ಸಾಧನೆ ಮಾಡಲಿಕ್ಕೆ ನಮಗೆ ಜ್ಞಾನ ಬಹಳ ಮುಖ್ಯ, ಅದಿಲ್ಲದೆ ಹೋದರೆ ಯಾವ ಸಾಧನೆಯೂ ಆಗೋದೇ ಇಲ್ಲ. ಆದರೆ ಜ್ಞಾನ ಮುಂದುವರಿಬೇಕಾದ್ರೆ ಭಾಗ್ಯ ಬೇಕು ಅಂತ ಹೇಳ್ತಾರೆ, ಐಶ್ವರ್ಯ ಬೇಕು. ದೇವಿ ಭಾಗ್ಯಾತ್ಮಿಕ ಅನ್ರುಣ, ಸಂಪತ್ತಿದ್ದವನು ಸಾಧನೆ ಮಾಡ್ತಾನೆ, ಇಲ್ಲದೇ ಇದ್ದವನು ಮಾಡ್ತಾನೆ, ಆದರೆ ಇದ್ದವನು ಸಾಧನೆ ಜಾಸ್ತಿ ಆಗ್ತದೆ. ಎಷ್ಟು ಸುಲಭ ನೋಡಿ, ಅದು ಇಲ್ಲಿಂದ ಹೋಗ್ಬೇಕು ಎಷ್ಟೋ ದೂರ, ಬೆಳ್ಳಿ ಡೆಲ್ಲಿಗೆ ಹೋಗಬೇಕು, ನಡ್ಕೊಂಡು ಹೋದ್ರೆ ಎಂದಿ ಮುಟ್ಟಬೇಕು ಅವನು, ಸೈಕಲ್ ಹೋದ್ರೆ ಯಾವಾಗ ಮುಟ್ಟುತ್ತಾನೆ, ಅದೇ ಪ್ಲೇನಲ್ಲಿ ಹೋದ್ರೆ ಎಷ್ಟು ಬೇಗ ಹೋಗಿಬಿಡ್ತಾನೆ, ಎಷ್ಟು ಕೆಲಸ ಮಾಡ್ಕೊಂಡು ಬರೋ. ಐಶ್ವರ್ಯದಿಂದ ಆದ ಫಲ ಅದು, ಐಶ್ವರ್ಯ ಇದ್ದಿದ್ದಕ್ಕೆ ಎಷ್ಟು ಬೇಗ ಕೆಲಸ ಮಾಡ್ಕೊಂಡು 3 ದಿವಸಕ್ಕೆ ಬೈರಿ ಬದ್ರಿಗೆ ಹೋಗಿ ಬರ್ತೀವಿ, ಅವತ್ತು ಒಂದಿವಸ ಸ್ಟಾಲ್ ಜರ್ನಿ, ಒಂದಿವಸ ಇರೋದು, 3 ದಿವಸ ವಾಪಸ್ ಬೆಂಗಳೂರಿಗೆ, ಅದು ತಿಂಗಳಗಟ್ಟೆ ಆಗೋ ಇದನ್ನ 3ನೇ ದಿವಸ ಮಾಡಲಿಕ್ಕೆ ಬರ್ತದೆ. ಎಲ್ಲಿಂದ ಬಂತಿದು? ಐಶ್ವರ್ಯದಿಂದ ಬಂತು. ಐಶ್ವರ್ಯ ಇರೋದು ತಪ್ಪಲ್ಲ, ಅದು ದುರ್ವಿನಿಯೋಗ ಆದರೆ ತಪ್ಪದು. ಸದ್ವಿನಿಯೋಗವಾದರೆ ಐಶ್ವರ್ಯ ಎಷ್ಟೋ ಜನ್ಮಗಳ ಸಾಧನೆಯನ್ನು ಒಂದೇ ಜನದಲ್ಲಿ ಮಾಡಿಸ್ಲಿಕ್ಕೆ ಬರುತ್ತೆ ಅಂತ ಹೇಳುತ್ತಾರೆ. ಒಂದೇ ಜನದಲ್ಲಿ ಮಾಡಿಸ್ಲಿಕ್ಕೆ ಬರುತ್ತೆ ನೋಡಿ. ಲೀವ್ ಎಷ್ಟು ಉಳಿತು? 3 ದಿವಸದಲ್ಲಿ ಬದ್ರಿಗೆ ಹೋಗೋದ್ರೆ ಲೀವ್ ಉಳಿತೋ, ತಿಂಗಳಗಟ್ಟಲೆ ಲೀವ್ ಉಳಿತೋ, ಬೇರೆ ಕೆಲಸ ಮಾಡ್ಕೋತಾನೋ, ಎಷ್ಟು ಉಪಯೋಗ ಮಾಡಲಿಕ್ಕೆ ಬರುತ್ತೆ ಅವನಿಗೀಗ ಮಾಡ್ಕೊಳ್ಳೋರಿಗೆ? ಬೇಸ್ಪಾಡೋರು ಎಷ್ಟು ತಿಂಗಳಿದ್ರು ಅಲ್ಲಿದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ, ಅದು ಬದ್ರಿಯಲ್ಲಿದ್ರು ಅಷ್ಟೇ, ಯಾವ ಊರಲ್ಲಿದ್ದರೂ ಅಷ್ಟೇ. ಸಾಧನೆ ಮಾಡ್ಕೊಳ್ಳೋನಿಗೆ ಒಳ್ಳೆ ಓದೋ ಹುಡುಗರಿಗೆ ಲೈಬ್ರರಿಯಲ್ಲಿ ಕೆಲಸ ಸಿಕ್ಕರೆ ಎಷ್ಟು ಖುಷಿಯಾಗುತ್ತೆ ಅವರಿಗೆ, ಎಷ್ಟು ಅಡ್ವಾಂಟೇಜ್ ತಗೋತಾರೆ ಲೆಕ್ಕ ಹಾಕಿ. ಆ ಹಿನ್ನೆಲೆಯಲ್ಲಿ ಭಾಗ್ಯ ಇದ್ದರೆ ಒಳ್ಳೆ ಸಾಧನೆ ಮಾಡಕ್ಕೆ ಬರುತ್ತೆ. ಶಾಸ್ತ್ರ ಹೇಳುತ್ತದೆ, ಭಾಗ್ಯ ಬೇಕಾ? ದಯವಿಟ್ಟು ಭಾಗ್ಯ ಬೇಡ ಪರಮಾತ್ಮ, ಮಿಸ್ಯೂಸ್ ಆಗಿಬಿಟ್ರೆ ಭಾಳ ಕಷ್ಟ. ಎಷ್ಟೋ ಜನ್ಮದ ಪಾಪ ಒಂದೇ ಜನ್ಮದಲ್ಲಿ ಮಾಡಿಬಿಡ್ತಾನೆ, ಕುಡಿದು ತಿಂದು ಮಾಡಿಬಿಟ್ಟು ಒಂದೇ ಜನ್ಮದಲ್ಲಿ 1000 ಜನ್ಮದ ಪಾಪ ಮಾಡಿಬಿಡ್ತಾನೆ. ಅಯೋಗ್ಯನಿಗೆ ಐಶ್ವರ್ಯ ಸಿಕ್ಕಿಬಿಟ್ರೆ, ಅದು ಯೋಗ್ಯನಿಗೆ ಐಶ್ವರ್ಯ ಸಿಕ್ಕರೆ 1000 ಜನ್ಮದ ಕೊಟ್ಟು ಒಂದೇ ಜನ್ಮದಲ್ಲಿ ಮಾಡಿಬಿಡ್ತಾನೆ. ಆದ್ದರಿಂದ ನಮಗೆ ಒಳ್ಳೆ ಐಶ್ವರ್ಯ ಬೇಕು, ಕೆಟ್ಟ ಐಶ್ವರ್ಯ ಬೇಡ. ಅದಕ್ಕೋಸ್ಕರ ದೇವೀಮ್ ಅಂತ ಕರೆದಿದ್ದಾರೆ, ಲಕ್ಷ್ಮೀಮ್ ಅಂತ ಕರೀಲಿಲ್ಲ. ಯಾಕೆ ಗೊತ್ತಾ? ಬರೀ ಲಕ್ಷ್ಮಿ, ಅಲಕ್ಷ್ಮಿ ಕೂಡ ಆಗಿಬಿಡ್ತಾಳೆ. ಮತ್ತೆ ಅಲಕ್ಷ್ಮಿ ಅಂದರೆ ಗೊತ್ತಲ್ಲ, ಕೆಟ್ಟ ಲಕ್ಷ್ಮಿ ಅವಳು. ದೈವಿ ಅಂದರೆ ಡಿವೈನ್ ಅಂತ ಅರ್ಥ, ಡಿವೈನ್ ವೆಲ್ತ್ ಹೇಳೋದಕ್ಕೋಸ್ಕರ ಡಿವೈನ್ ಅನ್ನೋ ಪದ ಬಂದಿರೋದೇ ದೇವ ಶಬ್ದದಿಂದ ಡಿವೈನ್ ಅಂತ ಬಂತು. ಆ ದೃಷ್ಟಿಯಲ್ಲಿ ಆ ರೂಟ್ ಇರೋದು ಹಾಗೆ ದೀವ್ ಅಂತಲೇ ಬರೋದು, ಡಿವೈನ್ ಇಂಗ್ಲೀಷ್ ಹಾಗೆ ಪದ ಹೋಗಿದೆ. ಆದರೆ ಡಿವೈನ್ ವೆಲ್ತ್ ಬೇಕೇ ಹೊರತು ನಮಗೆ ಯಾವುದೋ ವೆಲ್ತ್ ಬೇಡ. ಕಲಿಯುಗ ಜನಕ್ಕೆ ಆಗಲ್ಲ, ವೆಲ್ತ್ ಬಂದರೆ ಸಾಕು, ಡಿವೈನ್ ಆಗಬೇಕಾಗಿಲ್ಲ. ವೈನಿಂದ ಬಂದರೂ ಪರವಾಗಿಲ್ಲ, ಅವ್ರಿಗೆ ವೈನಿಂದ ಬಂದರೂ ವೆಲ್ತೇ ಹೊರತು ಬೇರೆ ಅಲ್ಲ. ಹಾಗಾಗಬಾರ್ದು, ಡಿವೈನ್ ಆಗಬೇಕು. ವೈನ್ನ ಡೀಲಿಂಕ್ ಮಾಡೋ ವೈನ್ ವೆಲ್ತ್ ಆಗಬೇಕೇ ಹೊರತು ಇದಿರಬಾರ್ದು. ನಮ್ಮ ಜೀವನದ ಒಂದೊಂದು ಪೈಸೆ ಪೈಸೆಗೂ ಕೋಟಿಗಟ್ಟಲೆ ಬೆಲೆ ಇದೆ. ಸದ್ವಿನಿಯೋಗವಾದರೆ, ದುರ್ವಿನಿಯೋಗವಾದರೆ ಕೋಟಿಗಟ್ಟಲೆ ಒಂದು ಪೈಸದಷ್ಟು ಬೆಲೆ ಇಲ್ಲ. ಈ ದೃಷ್ಟಿಯಿಂದ ದೇವಿ ಭಾಗ್ಯಾತ್ಮಿಕ ಅನ್ರುಣ, ಆಚಾರ್ಯರ ಮಾತು ನಮ್ಮ ಜೀವನಕ್ಕೆ ಹೊಸ ಬೆಳಕು ಕೊಡೋದು. ಐಶ್ವರ್ಯ ಬೇಕೋ ಬೇಡವೋ ಅಂದರೆ ನಮಗೆ ಬರೀ ಬೇಕು ಬೇಡ ಅಂದ್ರೆ ಅರ್ಥ ಇಲ್ಲ. ಯಾತಕ್ಕೆ ಬೇಕು? ಒಳ್ಳೆ ಕೆಲಸಕ್ಕೆ ಮೊದಲು ನಮಗೆ ಬೇಕು. ಕೆಟ್ಟ ಕೆಲಸಕ್ಕೋ ದೇವರೇ ಖಂಡಿತ ಕೊಡಬೇಡ. ಎಷ್ಟೋ ಜನ ಇವತ್ತು ಬಡವನಾಗಿದ್ದು ಎಷ್ಟೋ ಪಾಪ ಮಾಡ ತಪ್ಪಿತ್ತವರು, ಆದರೆ ಶ್ರೀಮಂತನಾಗಿದ್ದರದ್ದು ಒಂದು ದುರವಸ್ಥೆ, ಹಾಳಾಗಿ ಹೋಗಿಬಿಡ್ತಾನಲ್ಲ, ಅಂತ ಐಶ್ವರ್ಯ ನಮಗೆ ಬೇಡ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಚಾರ್ಯರ ಒಂದು ವ್ಯಾಖ್ಯಾನ ಅಮೋಘವಾಗಿರ್ತಕ್ಕಂಥ ವ್ಯಾಖ್ಯಾನ, ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಬೇಕು. ಸರಸ್ವತಿ, ಜ್ಞಾನ ಬೇಕಲ್ಲ, ಜ್ಞಾನ ಕೊಡೋ ಗುರು ವಾಯುದೇವರಾದರೆ ಜ್ಞಾನ ಕೊಡ್ತಕ್ಕಂಥ ಶಾಸ್ತ್ರ ಗ್ರಂಥಗಳಿವೆಯಲ್ಲ, ಅದಕ್ಕೆ ದೇವತೆ ಸಾಕ್ಷಾತ್ ಭಾರತೀ ದೇವಿ, ಸರಸ್ವತೀ ದೇವಿ. ನಲಿದಾಡೆ ಎನ್ನ ನಾಲಿಗೆಯ ಮೇಲೆ ಸರಸ್ವತಿ ಅಂತ ಕೊಂಡಾಡ್ತಾರೆ ಶಾಸ್ತ್ರಕಾರರು. ಚತುರವದನನ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರತತಿಗಳಿಗೆ ಅಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ, ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸುನಿ ಮದ್ವದನ ಸದನದಲ್ಲಿ. ಹರಿಕಥಾನುಸಾರ ಓದಬೇಕು. ಇದೇ ಕ್ರಮದಲ್ಲೇ ಮಂಗಳ ಮಾಡ್ಕೊಂಡ್ಬಂದಿರೋದು. ಮೊದಲನೇ ಸಂಧಿಗೂ ಇದಕ್ಕೂ ಈ ಶ್ಲೋಕ ತುಂಬ ಸಂಬಂಧ ಉಂಟು. ರಾಯರ ಪರಿವಾರದಲ್ಲಿ ಬರೀತಾರೆ, ಟೀಕಾರ್ಯರು ಮೊದಲು 8 ಶ್ಲೋಕ ಮಂಗಳಾಚರಣೆ ಮಾಡ್ತಾರೆ ನ್ಯಾಯಸುಧಾದಲ್ಲಿ. ಅವು ಹೇಗಿದೆ ಅಂದರೆ ನಾರಾಯಣ ನಮಸ್ಕೃತ ಕ್ರಮದಲ್ಲೇ ಇದೆ ಅಂತ ತೋರಿಸಿಕೊಡ್ತಾರೆ. ಅಂದರೆ ಈ ಒಂದು ಶ್ಲೋಕ ಎಷ್ಟು ನಮ್ಮ ಪರಂಪರೆಯ ನಾಂದಿಗೆ ನಾಂದಿ ಹಾಡಿದಂತಹ ಅಪೂರ್ವ ಶ್ಲೋಕ ನಾರಾಯಣ ನಮಸ್ಕೃತ ಅನ್ನೋ ಶ್ಲೋಕ. ಅಷ್ಟೆಲ್ಲ ಹೇಳಿ ಇನ್ನು ಗ್ರಂಥ ಬರೆದ ಸಾಕ್ಷಾತ್ ವೇದವ್ಯಾಸ ದೇವರಿದ್ದಾರಲ್ಲ ಅವರಿಗೆ ನಮಸ್ಕಾರ. ಗ್ರಂಥದ ಹೆಸರೇನು ಅಂದರೆ ಜಯಂ ಉದೀರಯಿ, ಜಯವನ್ನು ಹೇಳುತ್ತೇನೆ ಅಂತೇಳಿ. ಮಹಾಭಾರತಕ್ಕೆ ಮೂಲಭೂತ ಹೆಸರು ಜಯ ಅಂತ, ಅದಕ್ಕೆ ಹೆಸರು ಜಯ, ಜಾಯ. ಆ ಹೆಸರೆಲ್ಲ ಸ್ವಾರಸ್ಯರ ಉಂಟು. ಜಾಯ, ಜಾ ಅಂದರೆ 8, ಕಾಕಾಗನ್ನು ಎಣಿಸಿಬಿಟ್ರೆ ಜಾ ಅಂದರೆ 8, ಯಾರಾಲಾವದಲ್ಲಿ ಯಾ ಅಂದರೆ 1, ಈ ಕಡೆ 81 ಅಂತಾಯಿತು. ಜ್ಯೋತಿಷ್ಯ ಬರೀ ಈ ಕಡೆಯಿಂದ ಓದಬೇಕಾದ್ರೆ 18 ಅಂತಾಗುತ್ತೆ. 18 ಪರ್ವಗಳಲ್ಲಿದೆ, ಅದಕ್ಕೆ ಜಯ ಅಂತ ಹೆಸರು ಸಾರ್ಥಕವಾಯಿತು. ಜಯ ಅಂತ ಯಾತಕ್ಕೆ ಅಂದರು ಅಂದರೆ 18 ಪರ್ವಗಳ ಕಥೆ, ಆದ್ದರಿಂದ ಜಯ ಅಂತ ಹೆಸರು. ಅದಕ್ಕೆ ಭಗವದ್ಗೀತೆಯಲ್ಲಿರೋ 18 ಅಧ್ಯಾಯನೇ ಅದು ಜಯದ ಸಂಕೇತ. ಮತ್ತೊಂದು ಯುದ್ಧದ ಸೈನ್ಯ ಸಂಖ್ಯೆ ಎಷ್ಟು ಗೊತ್ತಾ? 18 ಲಕ್ಷ ಒಳ್ಳೆಯೇ ಇತ್ತು, ಅದಕ್ಕೆ ಜಯ ಅಂದರೆ ಅದೇನೆ. ಯುದ್ಧ ಎಷ್ಟಿಷ್ಟು ನಡೀತು ಗೊತ್ತೇನು? 18 ದಿವಸನೇ ನಡೀತು, ಅದು ಜಯ ಅಂತಲೇ ಹೆಸರು. ಆಚಾರ ಅದಕ್ಕೆಲ್ಲ ತುಂಬ ಅರ್ಥ ಹೇಳ್ತಾರೆ, ಮುಂದೆ ನೋಡೋಣಂತೆ. ಹದಿನೆಂಟು ಏನಿದು ಒಂದು ಬರೀ ನಮ್ಮ ಅನೇಕ ಹೇಳಿದ್ದೇನೆ. ಹದಿನೆಂಟು ತುಂಬ ಗೋಪಿಗೀತ ಉಂಟಲ್ಲ, ಹದಿನೆಂಟು ಶ್ಲೋಕನೇ ಉಂಟು ಅದರೊಳಗೆ. ಈಶಾವಾಸ ಉಪನಿಷತ್ತು ಉಂಟಲ್ಲ, ಹದಿನೆಂಟು ಮಂತ್ರನೇ ಉಂಟು ಅಂತ. ಹದಿನೆಂಟು ತುಂಬ ಉಂಟು ನಮಗೆ. ವರ್ಕಿಂಗ್ ಅವರ್ಸ್ ಎಷ್ಟು ಗೊತ್ತೇನು, 24 ದಿವಸದಲ್ಲಿ ಗಂಟೆಯೊಳಗೆ 6 ತಾಸು ಮಲಗಿದರೆ ಮಲಗಬೇಕು, ಜಾಸ್ತಿ ಮಲಗಿದರೆ ತಪ್ಪದು. 6 ತಾಸು ಮಲಗಿದ ವರ್ಕಿಂಗ್ ಅವರ್ಸ್ ಹದಿನೆಂಟೇ, 18 ಗಂಟೆ ವರ್ಕಿಂಗ್ ಅವರ್ಸ್. ನಮ್ಮ ಮಡಿಗೆ ಸಾಮಾನ್ಯವಾಗಿ ಉಡ್ತಕ್ಕಂಥ ಸೀರೆ ಇದೆಯಲ್ಲ, 18 ಬಳಾನೆ ಅಂತ ಒಂದು ಪದ್ಧತಿ. ಅಂದರೆ 18 ಅಲ್ಲೂ ಕೂಡ ಉಡೋ ಸೀರೆಯಲ್ಲೂ 18 ಬಳ ಹಾಕಿಬಿಟ್ಟಿದ್ದೆ. ಆದರೆ ಜಯಕ್ಕೂ ಅದಕ್ಕಿರೋ ಸಂಬಂಧ ಬಹಳ ಅಪೂರ್ವವಾದ ಸಂಬಂಧ. ಅದಕ್ಕೇನೆ ಜಯ ಮುದೀರೈ, 18 ಪರ್ವಗಳ ಮಹಾಭಾರತ ಕತೆ ಹೇಳ್ತೇನೆ, ರಿಸಲ್ಟ್ ಏನು, ಜಯ ನಮಗೆ ಸಿಗುತ್ತೆ ಅಂತ, ನಮಗೆ ಜಯ ಸಿಗುತ್ತೆ. ಈ ದೃಷ್ಟಿಯಿಂದ ಅಪೂರ್ವವಾದಂತಹ ಪುಣ್ಯ ಕಥೆ ಎಂದು ನಾನು ಹೇಳುತ್ತೇನೆ ಅಂತ ಹೇಳಿ ಹಾಗೆ ಹೇಳುತ್ತಾರೆ ಸ್ವಾಮಿ. ಆದ್ಯಂ ಪುರುಷಮೀಶಾನಂ ಪುರುಹೂತಂ ಪುರುಷ್ಟುತಂ ನಾರಾಯಣಂ ನಮಸ್ಕೃತ್ಯ ನಾಸ್ತಿ ನಾರಾಯಣ ಸಮಂ. ಎಲ್ಲ ಅಲ್ಲಿ ಶ್ಲೋಕಗಳಿವೆಲ್ಲ ಕೂಡ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದಿಷ್ಟು ಮಂಗಲ ಮಾಡ್ತಾ ಇದ್ದಾರೆ ಮಾಡಿ ಆಮೇಲೆ ಹೇಳ್ತಾರೆ. ಮಹಾಭಾರತ ವಿಚಿತ್ರವಾದ ಗ್ರಂಥ, ವಿಶಿಷ್ಟವಾದ ಕೃತಿ. ಅದನ್ನು ವೇದವ್ಯಾಸರು ಬರೀಬೇಕು ಅಂತ ಸಂಕಲ್ಪ ಮಾಡಿದರೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಇಡೀ ಜಗತ್ತಿನ ಜನ ಉದ್ಧಾರ ಆಗಬೇಕು. ನಮಗೆ ಆ ಕಾನ್ಸೆಪ್ಟೇ ನಮಗೆ ಬಂದಿಲ್ಲ, ಜಗತ್ತಿನ ಜನ ಉದ್ಧಾರ ಆಗಬೇಕು. ಇದು ಶಾಸ್ತ್ರ ದೊಡ್ಡ ವೈಶಿಷ್ಟ್ಯ. ನಾವು ತಿಳ್ಕೊಂಡಿದ್ದೇನೆ ಬ್ರಾಹ್ಮಣರು ಮಾತ್ರ ಉದ್ಧಾರ ಆಗಬೇಕು, ಅದು ಯಾವುದೋ ಮಠದವರು ಮಾತ್ರ ಉದ್ಧಾರ ಆಗಿ ಈ ಥರ ತಿಳ್ಕೊಂಡ್ಬಿಟ್ಟಿರ್ತೇವೆ. ಇದು ಶಾಸ್ತ್ರ ಅಲ್ಲ, ಇದು ಜಗತ್ತಿನ ಪ್ರತಿಯೊಂದು ಪ್ರಾಣಿನೂ ಕೂಡ ಉದ್ಧಾರವಾಗಬೇಕು. ಅವ್ರು ಒಳ್ಳೆಯವನಾಗಿದ್ದರೆ ಅವನು ವಂಚಿತನಾಗಬಾರ್ದು. ಸರ್ವೇ ಜನಾ ಸುಖಿನೋ ಭವಂತು. ಅದಕ್ಕೆಲ್ಲ ಜಲ್ಲ ಜನಗಳ ಕಲ್ಯಾಣಕ್ಕೆ ಏನು ಮಾಡಬೇಕು ಅಂತ ವೇದವ್ಯಾಸ ಸಾಕ್ಷಾತ್ ನಾರಾಯಣ ಅವರಿಗೆಲ್ಲ ಗೊತ್ತು, ನಮಗೆ ತೋರಿಸ್ತಾ ಇದ್ದಾರೆ, ವಿಡಂಬನೆ ಮಾಡಿ ತೋರಿಸ್ತಾರೆ. ಎಲ್ಲ ಉದ್ಧಾರ ಆಗಬೇಕಾದ್ರೆ ನಾವು ಏನೇನೋ ಕೊಡ್ತೇವೆ. ಅನ್ನ ಬಟ್ಟೆ ಕೊಡಿ, ನೀವು ಎಷ್ಟು ಕೊಟ್ಟರು ಅನ್ನ ತಿಂದುಬಿಡ್ತಾರೆ, ಬಟ್ಟೆ ಹರಿದೋಗುತ್ತೆ, ಏನು ಮಾಡ್ತೀರಿ? ಮನೆ ಕೊಟ್ಟರೆ ಬಿದ್ದೋಗುತ್ತೆ. ಏನು ಕೊಟ್ಟರು ಲಿಮಿಟೆಡ್ಡೆ. ಹಸಿವಾದಾಗ ನೀವು ಒಂದು ಕೋಟಿಗಟ್ಟಲೆ ರೂಪಾಯಿ ಕೊಡಿ, ತಿಂದು ಮತ್ತೆ ಆಯಿತು ಸಾರತ್ತೆ ಬಂದೇ ಬಿಡ್ತಾನೆ, ಬಿಡೋದಿಲ್ಲ. ಬರೀ ಅನ್ನ ಕೊಡಿ, ಹಳಿಸೋಯ್ತು ಸಾರತ್ತೆ ಬರ್ತಾನೆ. ಫ್ರಿಜ್ ಇದ್ರೆ ವಾರಕ್ಕಾದ್ರೂ ಹೋಗುತ್ತೆ ಕೊನೆ ಪಕ್ಷ, ಒಂದು ದಿವಸ ಹೋಗೋದಿಲ್ಲ, ವಾರಕ್ಕಾದರೂ ಹೋಗುತ್ತೆ ಕೊನೆ ಪಕ್ಷ. ಎಷ್ಟು ಅನ್ನ ಕೊಟ್ಟರು ಹೋಗುತ್ತೆ, ಎಷ್ಟು ದುಡ್ಡು ಕೊಟ್ಟರು ಹೋಗುತ್ತೆ. ಅವನಿಗೆ ಪಾಠ ಹಿಡಿದು ವಿದ್ಯಾವಂತನ ಮಾಡಿಬಿಡಿ, ಜನ್ಮ ಪೂರ್ತಿ ಅನ್ನ ತಿಂತಾನೆ. ರಿಟೈರ್ಮೆಂಟ್ ಪೆನ್ಷನ್ ಸಿಗುತ್ತೆ, ಆಮೇಲೆ ಕೆಲಸ ಪೆನ್ಷನ್ ಕೊಡ್ತಾರೆ, ಸತ್ರ ಫ್ಯಾಮಿಲಿ ಪೆನ್ಷನ್ ಕೊಡ್ತಾರೆ. ಮತ್ತೆ ಇದು ಯಾರಿಗೂ ಕೊಡೋದಿಲ್ಲ, ಬರೀ ಜ್ಞಾನ ಇದ್ರೆ ಮಾತ್ರ ಸಿಗೋದಿದ್ದು. ಮತ್ತೆ ಅದಕ್ಕೆ ಹೇಳ್ತಾರೆ, ಸತ್ತ ಮೇಲೆ ಫ್ಯಾಮಿಲಿ ಪೆನ್ಷನ್ ಸಿಗ್ತದಲ್ಲ, ಅದಕ್ಕೆ ವಂಶೋದ್ಧಾರಕನಾಗ್ತಾನೆ ಅಂತ ಹೇಳಿದ್ದಾರೆ. ಜ್ಞಾನದ ಪರಿಣಾಮ. ಇವತ್ತೇನು ಕೆಲಸ ಕೊಡಿ, ಏನು ಓದಿದ್ದೀನಿ ತಕ್ಷಣ ಕೇಳಿ, ಏನು ಓದಿದ್ದೀನಿ ಅಂತ ಕೇಳಿದ್ದ. ಕೆಲಸ ಕೊಡಿ, ಏನು ಓದಿದ್ದಿ? ಓದಿಲ್ಲ, ಇನ್ನೇನು ಕೆಲಸ ಕೊಡ್ತಾರೋ, ಕಸ ಬೆಳೆಯುತ್ತೆ, ಕಸ ಬೆಳೆಯುತ್ತೆ, ಬೀದಿ ಕಸ ಬೆಳೆಯಿತು. ಓದಿಕತಕ್ಕಂತೆ ಕೆಲಸ, ಅದು ಶಾಶ್ವತವಾದಂಥ ಶ್ರೇಷ್ಠ ಕೆಲಸ ಸಿಗಬೇಕು ಅಂದರೆ ವಿದ್ಯೆ ಇರಬೇಕು. ಆ ವಿದ್ಯೆ ಯಾವುದಾಗಿರಬೇಕು ಅಂದರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನ ವಿದ್ಯೆಗಳ ರಾಜ ಅಂದರೆ ಅಧ್ಯಾತ್ಮ ವಿದ್ಯೆ. ಆ ವಿದ್ಯೆಯಿಂದ ನಮಗೆ ಸಿಗೋ ಪ್ರಯೋಜನ ಇನ್ನು ಯಾವುದರಿಂದನೂ ಸಿಗೋದಿಲ್ಲ. ನಮಗೆ ಅರ್ಥ ಆಗಬೇಕು ಇವತ್ತಿನ ದಿವಸ. ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತಿದ್ದೇವೆ, ಆದರೆ ಏನು ಮಾಡಬೇಕು ಜನಕ್ಕೆ ಗೊತ್ತಿಲ್ಲ. ಎಷ್ಟು ಕೊಟ್ಟರು ಆಯಿತು ಅಂತ ಬಂದೇ ಬರ್ತಾರಲ್ಲ, ಏನು ಕೊಡಬೇಕು? ಜ್ಞಾನ ಕೊಡಿ, ನೀವು ಬದುಕ್ತೀರಿ ಅವನು ಬದುಕ್ತಾನೆ ಅಂತ ಹೇಳಿದ್ದಾರೆ. ನೀವು ಬದುಕ್ತೀರಿ ಅವನು ಬದುಕ್ತಾನೆ, ಅವನು ಬದುಕ್ತಾನೆ, ಮತ್ತೆ ಸಾವಿರಾರು ಜನಕ್ಕೆ ಅವನು ಕೆಲಸ ಕೊಡ್ತಾನೆ. ಆಮೇಲೆ ಅವನು ನೀವು ಅನ್ನ ಕೊಟ್ರಲ್ಲ, ಅವನು ಮತ್ತೆ ಕೊಡ್ತಾ ಹೋಗ್ತಾನೆ. ಅಕ್ಷಯವಾಗತಕ್ಕಂಥ ಗುಣ ಇರೋ ಜಗತ್ತಲ್ಲಿ ಯಾವ ವಸ್ತುವಿಗೂ ಇಲ್ಲ, ಜ್ಞಾನಕ್ಕೊಂದೇ. ಭಗವಂತ ಸಾರ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸಮನಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಷ್ಟು ಶ್ರೇಷ್ಠವಾದಂಥ ಹಿರಿಮೆ ಜ್ಞಾನಕ್ಕಿದೆ. ಅಂಥ ಜ್ಞಾನವನ್ನು ಪ್ರತಿಯೊಬ್ಬನೂ ಹೊಂದಬೇಕು. ಇದು ವೇದವ್ಯಾಸದೇವರ ವಿಶಿಷ್ಟವಾದಂಥ ಒಂದು ಕರಣಿ. ಜ್ಞಾನವನ್ನು ಪ್ರತಿಯೊಬ್ಬರೂ ಹೊಂದಬೇಕು. ಆ ಜ್ಞಾನ ಎಲ್ಲ ಜ್ಞಾನ ಹೊಂದಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಅತ್ಯಂತ ಮೂಲಭೂತ ಜ್ಞಾನ ಯಾವುದು? ಅಧ್ಯಾತ್ಮ ಜ್ಞಾನ. ಎಲ್ಲರಿಗೂ ಬರಬೇಕು. ಇವತ್ತು ರಿಟೈರ್ಡ್ ಆದವರಿಗೆ ಮಾತ್ರ ಬರಬೇಕು ಅಂತಾಗಿ, ಮೊದಲು ರಿಟೈರ್ಡ್ ಆದವರಿಗೆ ಬರಬೇಕು ಅಧ್ಯಾತ್ಮ ಜ್ಞಾನ. ಪ್ರಹ್ಲಾದರಾಜರು ಹೇಳ್ತಾರೆ ಭಾಗವತ ಪುರಾಣದಲ್ಲಿ, ಚಿಕ್ಕ ಮಕ್ಕಳಿಂದ ಶುರುವಾಗಬೇಕು ಅಂತ ಹೇಳ್ತಾರೆ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅಧ್ಯಾತ್ಮದ ಪ್ರಾರಂಭ. ಮಗುವಿಗೆ ಹಾಲು ಯಾವಾಗ ಕುಡಿಸ್ತಾರೆ? ಕುಡ್ ಸ್ವಲ್ಪ ಕುಡಿಸಲು ಶುರು ಮಾಡಿಬಿಡ್ತಾರೆ. ಆಗಲೇ ಹೊಟ್ಟೆಗೆ ಹಾಲು ಎಷ್ಟು ಬೇಗ ಕುಡಿಸ್ತೀರಲ್ಲ, ತಲೆಗೆ ಅನ್ನ ಅಷ್ಟೇ ಬೇಗ, ಜ್ಞಾನ ಅಷ್ಟೇ ಬೇಗ ಕೊಡಿ ಅಂತ ಹೇಳ್ತಾರೆ. ಜ್ಞಾನವು ಹಾಗೆ ಕೊಡಬೇಕು, ನಮಗೆ ದೇಹವನ್ನು ಹಾಗೇನೆ ಪೋಷಿಸಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಜ್ಞಾನ ಕೊಡಬೇಕು. ಅಂಥ ಜ್ಞಾನಕ್ಕೆ ಯಾರು ಅರ್ಹತೆ ಪಡೆದಿಲ್ಲ ಅವನು ಮನುಷ್ಯನೇ ಅಲ್ಲ ಅಂತ ಕರೀತಾರೆ. ಪ್ರತಿಯೊಬ್ಬನು ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನದ ಮೂಲ ಆಕಾರ ಯಾವುದು? ವೇದಗಳು ಎಲ್ಲ ಜ್ಞಾನದ ಮೂಲ ಆಕಾರ ಅಂದರೆ, ಜ್ಞಾನ ಭಂಡಾರ ಅಂದರೆ ವೇದಶಾಸ್ತ್ರ. ವೇದಗಳ ರಾಶಿ, ಅದಕ್ಕೆ ವೇದ ಅಂತ ಅದಕ್ಕೆ ಹೆಸರು. ವೇದ ಅಂದರೆ ವೇದಯಂತೀತಿ ವೇದಾಹ, ದೇವರನ್ನು ತಿಳಿಸಿಕೊಡ್ತವೆ. ಜಗತ್ತಿನ ಪ್ರತಿಯೊಂದು ಭಾಗವನ್ನು ಪರಿಚಯ ಮಾಡಿಕೊಡ್ತವೆ. ಆದ್ದರಿಂದ ವೇದಗಳಿಗೆ ವೇದ ಅಂತ ಅದಕ್ಕೆ ಹೆಸರು. ಅಂಥ ವೇದ ಓದಿದ್ರೆ ಜ್ಞಾನ ಬರುತ್ತದೆ. ಆದರೆ ವೇದ ಓದಕ್ಕೆ ಎಷ್ಟು ಕಷ್ಟ ಇದೆ. ವೇದಗಳ ಸಂಖ್ಯೆನೋ ಅನಂತಾವೈ ವೇದಾಹ, ಅನಂತಾವೈ ವೇದಾಹ ಹೋಗಲಿ. ಅದರ ಅರ್ಥನೋ ಶುದ್ಧ ಸಂಸ್ಕೃತ, ಬರೀ ಸಂಸ್ಕೃತ ಬಂದರೂ ಸಾರದ, ವೇದಿಕ್ ಸಾಂಸ್ಕೃತೇ ಬೇರೆ, ಬಹಳ ಜಟಿಲ. ಅದ್ರ ಜೊತೆಗೆ ಅಧ್ಯಯನಕ್ಕೆ ನಿಯಮಗಳು ತುಂಬ ಜಾಸ್ತಿ ಉಂಟು, ಅರ್ಥ ಹೇಳ್ಕೊಡೋ ಗುರುಗಳು ಸಿಗೋದು ಭಾರಿ ಕಷ್ಟ. ಹೋಗಿ ಬಿಟ್ಬಿಡೋಣ ಅಂದರೆ ಜ್ಞಾನನೇ ಇಲ್ಲ, ಏನು ಮಾಡಬೇಕು? ವೇದ ಓದೋದು ಕಷ್ಟ, ಎಲ್ಲರಿಗೂ ಸಾಧ್ಯವಾಗೋದಿಲ್ಲ, ಮತ್ತು ಸಾಧ್ಯವಾಗದವರು ಮೋಕ್ಷ ಇಲ್ಲ, ಏನು ಮಾಡಬೇಕು? ಅದಕ್ಕೆ ವೇದವ್ಯಾಸದೇವರು ಹೊಸ ಉಪಾಯ ಮಾಡಿಕೊಟ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಅವ್ರಿಗೆ ಮಾತ್ರ ಸಾಧ್ಯವಾದ. ಶ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಏನು ವೇದವ್ಯಾಸರ ಕರುಣೆ ನೋಡಬೇಕು, ಜಗತ್ತಿನ ಪ್ರತಿಯೊಬ್ಬರಿಗೂ ಕಲ್ಯಾಣವಾಗಬೇಕು, ಮೋಕ್ಷ ಆಗಬೇಕು. ಮೋಕ್ಷಕ್ಕೆ ಜ್ಞಾನ ಬೇಕೇ ಬೇಕು, ಜ್ಞಾನ ಬೇಕೇ ಬೇಕು. ಆ ಜ್ಞಾನಕ್ಕೆ ಅರ್ಹತೆ ಪಡೆದಿರತಕ್ಕ ಸಾಮರ್ಥ್ಯ ಪ್ರತಿಯೊಬ್ಬ ಯೋಗ್ಯರಿಗಿದ್ದೇ ಇರುತ್ತದೆ. ಆದರೆ ಒಂದು ಟೆಕ್ಸ್ಟ್ ಬೇಕಲ್ಲ ಅದಕ್ಕೆ, ವೇದಗಳು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅಂಥೇಳಿ ಒಂದು ಹೊಸ ಗ್ರಂಥ ಬರೀತೇವೆ ಅಂತ ಬರೆದ್ರೆ ಅದಕ್ಕೆ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾಕೃತಂ, ಮಹಾಭಾರತ ಅಂತ ಹೆಸರಿಟ್ಟು. ನಮಗೀಗ ಅರ್ಥ ಆಗ್ತದೆ, ಎಲ್ಲ ವೇದಗಳನ್ನು ಓದಿದರೆ ಎಷ್ಟು ಜ್ಞಾನ ಬರ್ತದೋ, ಮಹಾಭಾರತ ಒಂದನ್ನು ಓದಿದರೆ ಅಷ್ಟು ಅದಕ್ಕಿಂತ ಜಾಸ್ತಿ ಜ್ಞಾನ ಬರ್ತದೆ ಅಂತ ವೇದವ್ಯಾಸರು ಹೇಳುತ್ತೆ. ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಭಾಷ್ಯ ಇದೆ, ಎಷ್ಟು ದೊಡ್ಡದು ಅಣುಭಾಷ್ಯ, ಎಷ್ಟು ಚಿಕ್ಕದು. ಭಾಷ್ಯದ ಸಾರವನ್ನು ಅಣುಭಾಷ್ಯ ಹೇಗೆ ಕೊಡ್ತದೋ, ವೇದಗಳ ಸಾರವನ್ನೆಲ್ಲ ಕೊಟ್ಟಂತ ಒಂದು ಮಹೋನ್ನತವಾದ ಕೃತಿ ಮಹಾಭಾರತ. ಅವರು ಅಂದ್ಕೊಂಡ್ರು ಬರದಾಯ್ತು ಅವರು, ನಾರಾಯಣ ಅವರಿಗೇನು ಬೇಕು ಪರಮಾತ್ಮನಿಗೆ. ಈಗ ಲೇಖನದಲ್ಲಿ ಬರಬೇಕದಿ, ಲಿಪಿಯಲ್ಲಿ ಬರಬೇಕದು, ಗ್ರಂಥ ತಯಾರಾಗಬೇಕು. ಅದಕ್ಕೆ ಯಾರನ್ನು ಕರೆಸಿ ಬರೆಸಬೇಕು ಅಂತ ಯೋಚನೆ ಮಾಡಿದ್ರು ವೇದವ್ಯಾಸದೇವರು. ಅವ್ರ ಯೋಚನೆ ನಮ್ಮ ಮಾರ್ಗದರ್ಶನ ಮಾಡಲಿಕ್ಕಷ್ಟೇ. ಈ ಗ್ರಂಥ ಭಂಡಾರವನ್ನು ಹೇಗೆ ವೇದವ್ಯಾಸರು ಯೋಚನೆ ಮಾಡ್ತಾ ಇದ್ದಾರೆ, ಈ ಲಿಪಿ ರೂಪದಲ್ಲಿ ಹೇಗೆ ತರಬೇಕು ಇದನ್ನು ಹೇಳಿ ಬ್ರಹ್ಮದೇವರನ್ನು ಕರೆದ್ರೆ, ಬ್ರಹ್ಮದೇವರೇ ಬನ್ನಿ ಅಂತ ಕರೆದ್ರೆ ತಕ್ಷಣ ಬಂದು ಕೈ ಬಿಕೊಂಡು ಕೊಡ್ತಾರೆ ಬ್ರಹ್ಮದೇವರು. ಬ್ರಹ್ಮದೇವರನ್ನ ಕಮ್ಮಿನ ಗೆಟ್ ಔಟ್ ಅಂತ ಹೇಳಿ ಎಷ್ಟು ಸಾಮರ್ಥ್ಯ ವೇದವ್ಯಾಸ ದೇವರಿಗೆ. ಅವ್ರು ಯಾರು ಗೊತ್ತಾ, ಸಾಕ್ಷಾತ್ ನಾರಾಯಣ ಅಂತ ಹೇಳಿ, ಬಾ ಅಂದ್ರೆ ಬರಬೇಕು, ಹೋ ಅಂದ್ರೆ ಹೋಗಬೇಕು. ಬ್ರಹ್ಮಾದಿ ದೇವತೆಗಳೆಲ್ಲ ಅವರಿಗೆ ದಾಸಾನುದಾಸರು ಅಂತ ಹಿರಿಮೆ ವೇದವ್ಯಾಸ ದೇವರು. ಬಂದು ನಮಸ್ಕಾರ ಮಾಡಿ, ಏನು ಬೇಕು, ಏನು ನಮ್ಮ ಕರೆದ ಯಾತಕ್ಕೆ ಎಂದು ಕೇಳಿದ್ದೆ. ಮಹಾಭಾರತ ಬರದಾಗಿದೆ, ನೀವೆಲ್ಲ ಪ್ರಾರ್ಥನೆ ಮಾಡಿದಂತೆ ಬರೆದಿದ್ದೇವೆ, ಅದನ್ನು ಬರೀಲಕ್ಕೊಬ್ಬ ಲೇಖಕ ಬೇಕು, ಲೇಖಕನ ಕೊಡಿ ಎಂದು ಕೇಳಿದರು. ಬ್ರಹ್ಮದೇವರು ರಿಕ್ವೆಸ್ಟ್ ಮಾಡೋದಿಲ್ಲ, ದಯವಿಟ್ಟು ಕೊಡ್ತೀರಲ್ಲ, ಕಳಿಸಿ ಅವರೊಬ್ಬರನ್ನ ಅಂತ ಹೇಳಿದರು. ಆಗ ಅವ್ರು ಹೇಳ್ತಾರೆ, ವೇದವ್ಯಾಸ ದೇವರೇ, ನೀವು ಬರೀತಕ್ಕಂಥ ಗ್ರಂಥ ಎದ್ದದ್ದು ನನಗೆ ಅರ್ಥ ಆಗ್ತದೆ. ನೀವು ಬರೀತೀರ ಅಂದಮೇಲೆ ಸಣ್ಣ ಗ್ರಂಥ ಅಲ್ಲ, ವಿಶ್ವಮಾನ್ಯವಾದ ಕೃತಿ ಆಗ್ತದೆ. ಅದನ್ನು ಬರೀತಕ್ಕಂಥ ಒಂದು ಅಧಿಕಾರವನ್ನು, ಅರ್ಹತೆಯನ್ನು ಪಡೆದಿರತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಗಣೇಶ. ಆತನ ಕರೆದು ಬರೆಸಿ ಅಂತ ಹೇಳ್ತಾರೆ. ಗಣೇಶ ನನಗೆ ಲೇಖಕರನ್ನಾಗಿ ಮಾಡ್ತಾ ಇದ್ದ. ಗಣೇಶ ಸ್ಕ್ರೈಬು, ರೈಟರ್ ಸಾಕ್ಷಾತ್ ವೇದವ್ಯಾಸ ದೇವರು. ಗಣೇಶ ಲಿಪಿಕಾರ, ನಾವು ಸ್ಟೆನೋ ಅಂತೇವಲ್ಲ, ಫಸ್ಟ್ ಸ್ಟೆನೋ ಕಾನ್ಸರ್ಟ್ ಬಂದಿದ್ದೆ ಗಣೇಶನಿಂದ, ಮತ್ತೆ ಲಾಸ್ಟ್ ಕೂಡ ಆಗ್ತದೆ ಅಂತರ್ ಮತ್ತೆ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆ್ಯಂಡ್ ಲಾಸ್ಟ್ ಆತನೇ ಗಣೇಶ. ತಕ್ಷಣ ಬ್ರಹ್ಮದೇವ್ರ ನಮಸ್ಕಾರ ಹೊರಟು ಬಿಟ್ಟರಂತೆ. ವೇದವ್ಯಾಸರು ಕರೀತಾರೆ ಗಣೇಶ ಅಂತ ಕರೆದ್ರಂತೆ. ಯಾರು ಕರೆದು ಬರಬೇಕು ಅವ್ರ ಮುಂದೆ? ಗಣೇಶ ಒಂದು ಕೊಡ್ತಾ, ವೇದವ್ಯಾಸ ಏನು ಅಪ್ಪಣೆ ನನಗೆ ಅಂತ ಕೇಳುತ್ತ. ಇದೆಲ್ಲ ಎಲ್ಲೋ ನಡೆದಿದ್ದಲ್ಲ, ಬದರಿಯಲ್ಲಿ ನಡೆದಂಥ ಕಥೆ. ಇವತ್ತಿಗೂ ಬದರಿಗೆ ಹೋಗಿ, ನೀವು ಈಗ ಬದರಿಗೆ ಹೋಗಬೇಕು, ನಾರಾಯಣ ದೇವರಿದ್ದಾರೆ. ಅಷ್ಟು ಗೊತ್ತಿದ್ರೆ ಪುಣ್ಯ, ಜನಕ್ಕೆ ಅದು ಗೊತ್ತಿರೋದಿಲ್ಲ. ಅಲ್ಲಿ ಚಳಿ ಇರ್ತದೆ ಅಷ್ಟೇ ಗೊತ್ತಷ್ಟೆ. ನಾರಾಯಣ ಇರ್ತದೆ ಚಳಿ ಇರ್ತದೆ, ಅದಕ್ಕೇನು ಒಯ್ಯಬೇಕು? ದೇರ್ಬೆಟ್ಟಿಗೆ ಒಯ್ಯಬೇಕು ಅಲ್ಲ, ಸ್ಟವ್ ಒಯ್ಯಿರಿ ಅಷ್ಟೇ. ಸ್ಟವ್ ಒಯ್ಯಿರಿ, ಕಾಫಿ ಒಯ್ಯಿರಿ, ಇದು ಬೇಳೆ ಬೇಯೋದಿಲ್ಲ, ಅದಕ್ಕೆ ಮಿಕ್ಸ್ ರೆಡಿ ಮಿಕ್ಸ್ ಒಯ್ದು ಬಿಡಿ. ಇಷ್ಟೇ ಉಪದೇಶ ಹೊರತು ಕಂಬಳಿ ಒಯ್ಯಿರಿ ಚಳಿ ಆಗುತ್ತೆ. ತೀರ್ಥ ಪ್ರಬಂಧ ಓದಿ ಇಲ್ಲ, ಮಹಾಭಾರತ ಓದಿ ಇಲ್ಲ, ಭಾಗವತ ಓದಿ ಇಲ್ಲ, ದೇವ್ರ ಪೂಜೆ ಮಾಡಿ ಇಲ್ಲ. ಅಡ್ವೈಸು, ಸ್ನಾನ ಮಾಡಿಬೇಡಿ, ಮತ್ತೆ ಅಲ್ಲಿ ಚಾಡಿ ಚಳಿ ಇರುತ್ತೆ ಗೊತ್ತಾಯ್ತು, ಸ್ನಾನ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿಬಿಡಿ. ನಾನು ಮಾಡಲಿಲ್ಲ, ಅದು ಬೇರೆ ದೊಡ್ಡ ಗುರು ಇವನು ಎಲ್ಲರಿಗೂ. ನಾನು ನೀವು ಮಾಡಬೇಡಿ ಈ ರೀತಿ ಮಾಡಿದ್ರೆ ಏನು ಬದರಿ ಯಾತ್ರೆ? ಸ್ನಾನ ಮಾಡೋದು ಭಾರಿ ಕಷ್ಟ ಅಲ್ಲಿ, ಆದರೆ ಮಾಡದೇ ಇರಬೇಡಿ, ತಯಾರು ಮಾಡ್ಕೊಂಡು ಹೋಗಿ. ಇಲ್ಲಿಂದ ಸ್ನಾನ ಶುರು ಮಾಡಿಬಿಡಿ ಈಗ, ಅಲ್ಲಿ ಬದರಿ ತಂಡಿ ಸ್ನಾನ ಶುರು ಮಾಡಿಬಿಡೋದು. ಯಾಕೆ ಮುಂದಷ್ಟು ಬದರಿಗೆ ಹೋಗ್ತೇನೆ ನಾನೀಗ, ಅದಕ್ಕೆ ಅಲ್ಲಿ ತಂಡಿ ಸ್ನಾನ ಮಾಡಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಬೇಕೆ ಹೊರತು ಅಲ್ಲಿ ಸ್ನಾನ ಮಾಡಿಬಿಡಿ ಏನರ್ಥ ಇದಕ್ಕೆ? ಜನರು ಇದ್ದು ಬಂದ ಪುಣ್ಯ ಸಂಪಾದನೆ ಮಾಡೋ ಒಂದು ಅವಕಾಶ ಕಳೆದು ಬಿಡ್ತಾರೆ. ಅಲ್ಲಿ ಹೋಗಿ ನಾರಾಯಣ ದೇವರಿದ್ದಾರೆ, ಬದರಿ ನೋಡಬೇಕು ನೀವು. ಹೆಸರಿ ಸಣ್ಣ ಇಷ್ಟು ಜಾಗ ಅಷ್ಟೇ, ಜಗತ್ತಿನ ಇತಿಹಾಸ ದೊಡ್ಡ ದೊಡ್ಡ ಘಟ್ಟ ನಡೆದ ಜಾಗ ಅಂದರೆ ಬದರಿನೇ ಅಂತ ಹೇಳುತ್ತೆ. ಧ್ರುವರಾಜ ತಪಸ್ಸು ಮಾಡಿ ದೇವರನ್ನು ಕಂಡ ಜಾಗ ಬದರಿ, ಪುರುಷರಾಜ ದೇವರನ್ನು ಕಂಡ ಜಾಗ ಬದರಿ, ಪಾಂಡವರು ಹುಟ್ಟಿದ ಜಾಗ ಬದರಿ. ಆಶ್ಚರ್ಯ, ದೊಡ್ಡ ದೊಡ್ಡ ಜ್ಞಾನಿಗಳು ತಪಸ್ಸು ಘಂಟಾಕರ್ಣ ಮೊದಲಾದ ಪಿಶಾಚಿಗಳು ಮೋಕ್ಷಕ್ಕೆ ಹೋದ ಜಾಗ ಅದು. ಕೃಷ್ಣ ಒಂದು ನೈಟ್ ಹಾಲ್ಟ್ ಮಾಡಿದ ಜಾಗ ಬದರಿ ಕೃಷ್ಣ. ವೇದವ್ಯಾಸದೇವರು ಅನೇಕ ವರ್ಷಗಳ ವಾಸ ಮಾಡಿದ ಜಾಗ ಬದರಿ, ಮಧ್ವಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಬರೆದ ಜಾಗ ಬದರಿ, ವೇದವ್ಯಾಸರು ಮಹಾಭಾರತ ಬರೆದಿದ್ದು ಬದರಿ, ಭಾಗವತ ಬರೆದಿದ್ದು ಬದರಿ. ಎಷ್ಟು ಬದರಿ ಅಂತ ಹೇಳಿದರೆ ನಾವು ಇಡೀ ಜಗತ್ತಿನ ಇತಿಹಾಸದ ಆಧ್ಯಾತ್ಮಿಕ ಪುಣ್ಯಕ್ಷೇತ್ರ. ಅಂಥ ಬದರಿಯಲ್ಲಿ ಸ್ವಲ್ಪ ಮುಂದೆ ಹೋಗಬೇಕು ನಾವು. ಒಂದು 3 ಕಿಲೋಮೀಟರ್ ಮುಂದೆ ಹೋದರೆ ಅಲ್ಲಿ ಗಣೇಶ ಗುಹಾ ಅಂತ ಒಂದು ಇವತ್ತಿಗೂ ಉಂಟು, ಗಣೇಶನ ಒಂದು ದೇವಸ್ಥಾನ ಇದೆ ಚಿಕ್ಕದು. ಅದೇ ಪ್ರತಿಭೆ ಅವತ್ತಿನ ತಿಳ್ಕೊಳ್ಳೋ ಕಾರಣ ಇಲ್ಲ, ಕೂತು ಬಡಿಸಿದ ಜಾಗ ಅದು. ಒಂದು ಗಣೇಶ ಬಂದನಂತೆ, ನಮಸ್ಕಾರ ಮಾಡಿದಂತೆ, ಕೂತನಂತೆ ಗಣೇಶ. ನಾನೊಂದು ಗ್ರಂಥ ಬರೆದಿದ್ದೇನೆ, ಅದು ಲಿಪಿ ಮಾಡಬೇಕು ನೀನು ಅಂತ ಹೇಳುತ್ತೆ. ಬರ್ಕೋಬೇಕು ಅದನ್ನು. ಗಣೇ ಸುಮ್ಮನೆ ಬರ್ಕೋಬಾರದೆ, ಹೇಳ್ತಾರೆ ವೇದವ್ಯಾಸ ದೇವರೇ ನಾನು ಬರ್ಕೋತೇನೆ, ಆದರೆ ನನ್ನೊಂದು ಕರಾರು ಉಂಟು, ನಿಯಮ ಉಂಟು ಅಂತ ಹೇಳುತ್ತ. ಏನು ನಿಯಮ ಉಂಟು? ಲಿಖತೋ ಮೇ ಲೇಖರಿ ಕ್ಷಣಂ ಯದಿ ನಾವತಿಷ್ಠೇತ. ನಾನು ಹೇಗೆ ಬರೀತೇನೆ ಅಂತ ಕೇಳಿದರೆ ಆ ಲೇಖರಿ ನಿಲ್ಲಬಾರದು. ಆ ರೀತಿ ಹೇಳಬೇಕು ನೀವು. ನಾನ್ ಸ್ಟಾಪ್ ಬರೀಬೇಕು, ನಾವು ಹಾಗಲ್ಲ. ನಿಮ್ಗೆ ಕಂಟಿನ್ಯೂಸ್ ಹೇಳಿ ಬರೆಯೋದಿಲ್ಲ, ನಾವು ಮದ್ದೆ ಮದ್ದು ಗ್ಯಾಪ್ ಕೊಟ್ಟು ಹೇಳಬೇಕು ಅಂತ ನಮ್ಮ ಪದ್ಧತಿ. ಕಂಟಿನ್ಯೂಸ್ ಹೇಳಬಾರ್ದು, ಜ್ಞಾಪ ಕೊಟ್ಟು ಹೇಳಬೇಕು. ಫುಲ್ ಆಫ್ ಬ್ರೇಕ್ಸ್ ಇರಬೇಕು ಹೇಳ್ತಾರೆ, ಅದಿಲ್ಲ. ನಾನ್ ಸ್ಟಾಪ್ ಹೇಳಬೇಕು, ಹಾಗಿದ್ರೆ ಮಾತ್ರ ಬರೀತೇನೆ ಅಂದರೆ. ಯದಿ ಮೇ ಲೇಖನಿ ಕ್ಷಣಂ ಲಿಖತೋ ನಾವತಿಷ್ಠೇತ ತದಾಸ್ಯಾಂ ಲೇಖಕೋ ಹ್ಯಹಂ ಅಂತ ಹೇಳ್ತಾರೆ. ಆಗ ಲೇಖಕರ ಆಗ್ತಾರೆ, ಇಲ್ಲಿ ಓದೋದ ಕೈಲಿ ಆಗೋದಿಲ್ಲ, ಹಾಗೆ ಹೇಳಬೇಕು ತಾವು ಅಂದರು. ವೇದವ್ಯಾಸ ಹೇಳ್ತಾರೆ, ಓ ಹಾಗೆ ಗಣೇಶ, ಅವಶ್ಯವಾಗಲಿ, ನನ್ನೊಂದು ಕರಾರಿದೆ ಅಂತ ಹೇಳ್ತಾರೆ. ನನ್ನೊಂದು ಕರಾರೇ ಇದೆ. ಏನು ಕರಾರು ಅಂದರೆ, ನೀನೇನು ಬರಿತೀಯಲ್ಲ ಅಬುದ್ವಾ ಮಾಲಿಕ ಕ್ವಚಿತ್, ನಾನು ಸ್ಟಾಪ ಹೇಳ್ತೇನೆ ನಾನು, ಆದರೆ ಸುಮ್ಮನೆ ಬರಿಬಾರ್ದು, ನೀನು ಅರ್ಥ ಮಾಡಿಕೊಂಡು ಏನೋನು ಬರಿಬಾರ್ದು ಅಂತ ಹೇಳುತ್ತೆ. ಇಡೀ ಶಾಶ್ವತ ಜಗತ್ತಿಗೆ ಸತ್ಯ ಇಟ್ಬೋದು. ಕಂಟಿನ್ಯೂಸ್ ಆಗಿ ಓದಿ ಓದಿ, ಆದರೆ ಮೆಕ್ಯಾನಿಕಲ್ ಆಗಿ ಓದಬೇಡಿ, ಅರ್ಥ ಮಾಡ್ಕೊಂಡು ಓದಿ ಅಂತ ಹೇಳುತ್ತೆ. ಇದೇ ದೊಡ್ಡ ಸಂದೇಹ. ಓದಿದರೆ ಅರ್ಥ ಆಗೋದಿಲ್ಲ, ಅರ್ಥ ಆಗೋರು ಓದಕ್ಕೆ ಬರೋದಿಲ್ಲ. ಏನು ತೊಗೊಂಡು ಅದರಿಂದ ಉಪಯೋಗ? ಏನು ಕಂಟಿನ್ಯೂಸ್ ಆಗಿ ಅರ್ಥ ಮಾಡ್ಕೋಬೇಕು. ಆ ರೀತಿ ಬರೀತೀಯಾ ಅದು ಹೇಳ್ತಾರೆ ವೇದವ್ಯಾಸ ದೇವರೇ. ತವಿಟ್ಟು ತಾವು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ವೇದವ್ಯಾಸ ಹೇಳೋಕ್ಕೆ ಶುರು ಮಾಡಿದ್ರಂತೆ. ಅಂದರೆ ಮಹಾಭಾರತ ಬಗ್ಗೆ ಒಂದು ಹೊಸ ವಿಷಯ ಇದು. ಒಂದು ನಾನ್ ಸ್ಟಾಪ ಬರೆದಂಥ ಕೃತಿ ಮಹಾಭಾರತ. ನಾನ್ ಸ್ಟಾಪ್ ಲಕ್ಷ ಶ್ಲೋಕಗಳನ್ನು ನಿಲ್ಲಿಸದೆ ಹೇಳಿದರು ಅಂತ ಕೇಳಿದರೆ, ಗಣೇಶ ಹೇಗೆ ಬರದ ಒಂದು ಕಡೆ ಇರಲಿ, ವೇದವ್ಯಾಸರು ಹೇಗೆ ಹೇಳಿರಬೇಕಾದ್ರೆ. ವಿಶ್ವದ ಅತ್ಯದ್ಭುತವಾದಂಥ ಗ್ರಂಥ, ಅದರ ಹುಟ್ಟು ಅತ್ಯದ್ಭುತವಾದ ಹುಟ್ಟು. ಅದಕ್ಕೆ ಪ್ರೂಫ್ ನೋಡಿ, ಮತ್ತೆ ಮತ್ತೆ ರಿರೈಟ್ ಮಾಡಿ, ಕಂಪೋಸ್ ಮಾಡಿ, ಮತ್ತೆ ತಪ್ಪು ಕೊನೆ ಒಂದು ಎರಾಟ ಕೊನೆಗೆ ತಪ್ಪುಗಳಲ್ಲಿ ಇಷ್ಟೋದು, ಅದಕ್ಕೆ ಸಣ್ಣ ಎರಾಟ ಇದೆ, ತಪ್ಪುಗಳು ಎರಾಟ ತಿದ್ದುಕೊಳ್ಳಿ ಮತ್ತೆ ಅಂತ ಹೇಳಿದರು. ಇದು ಮೋಸ್ಟ್ ಅಡ್ವಾನ್ಸ್ ಸ್ಟೇಜಲ್ಲಿ ನಾವಿದ್ದೇವೆ. ಕಂಪ್ಯೂಟರ್ ಕೆಲಸ ಮಾಡ್ತೇವೆ, ತಪ್ಪುಗಳ ಕೊಂಪೆ ಆಗ್ತವೆ. ಆದರೆ ವೇದವ್ಯಾಸರು ಒಂದ್ಸರಿ ಹೇಳಿದ ಮೇಲೆ ಅದು ಬದಲಾವಣೆಯ ಇಲ್ಲ, ನಿಲ್ಲಿಸಲೇಬಾರದು. ಹಾಗೆ ಹೇಳುತ್ತಾರೆ ಗಣೇಶ, ಹಾಗೆ ಬರೀತಾರೆ. ಇದು ಇಮ್ಯಾಜಿನ್ ಮಾಡಲಿಕ್ಕಾಗೋದಿಲ್ಲ. ಮಹಾಭಾರತದಲ್ಲಿ ಅಂತ ಹಿರಿಮೆ ಇದೆ. ಅದಕ್ಕೆ ಅಷ್ಟು ಲೋಕೋತ್ತರವಾದ ಸರ್ವಮಾನ್ಯವಾದ ಕೃತಿಯಾಗಲಿಕ್ಕೆ, ವಿಶ್ವಪೂಜ್ಯವಾದ ಕೃತಿಯಾಗಲಿಕ್ಕೆ ಕಾರಣ ಅಂದರೆ ಮಹಾಭಾರತದ ಹುಟ್ಟಿನ ಹಿನ್ನೆಲೆಯ ಪೂರ್ವವಾದದ್ದು. ಗಣೇಶ ಆಗಲಿ ಅಂತ ಒಪ್ಪಿಕೊಂಡಂತೆ ತಕ್ಷಣ ವೇದವ್ಯಾಸರು ಹೇಳ್ತಾ ಇದ್ದ, ನಾರಾಯಣಂ ಸುರಗುರುಂ ಜಗದೇಕ ನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾಧ್ಯಮೀಶಂ ವಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ ಹೇಳ್ತಾ ಇದ್ದಾರೆ. ಗಣೇಶ ಬರ್ಕೊಳ್ತಾ ಹೋಗ್ತಾ ಇದ್ದಾನೆ. ವೇದವ್ಯಾಸಿಯವರು ಗಣೇಶನಿಗೆ ಒಳ್ಳೆ ವರ್ಕ್ ಹೋಮ್ವರ್ಕ್ ಕೊಡೋ ಕುರಿತು ಕೊಡ್ತಾ ಇದ್ದಾರೆ ವರ್ಕನ್ನು. ಆ ಬರಿತಾ 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 ಜಟಿಲ ಶ್ಲೋಕ ಬರಿತಾ ಇದ್ದಾರೆ. ಎಂಥ ಜಟಿಲ ಶ್ಲೋಕ ಅಂದರೆ, ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ. ಅದರಲ್ಲಿ ಲಕ್ಷ ಶ್ಲೋಕದೊಳಗೆ 8800 ಶ್ಲೋಕ, ಅವಕ್ಕೆ ವ್ಯಾಸರಹಸ್ಯ ಅಂತಾನೆ ಹೆಸರು. ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಗಣೇಶ ನಿಂತುಬಿಡ್ತಿದ್ದಂತೆ, ಯೋಚನೆ ಮಾಡ್ತಾ ಕೂತ್ಬಿಡ್ತಿದ್ದಂತೆ. ಗಣೇಶ ಯೋಚನೆ ಮಾಡ್ತಾ ಕೂಡ ಆ ರೀತಿ ವೇದವ್ಯಾಸ ಹೇಳ್ತಾ ಹೋದ್ರೆ ನಮ್ಗೆ ಅರ್ಥ ಆಗ್ತದಾಗ. ಗಣೇಶನೇ ಯೋಚನೆ ಮಾಡಬೇಕಾದ್ರೆ ಅರ್ಥ ಮಾಡಿ ಯೋಚನೆ ಮಾಡಬೇಕಾದ ಗ್ರಂಥ ಅಂದ ಮೇಲೆ ನಾವು ಯಾವ ಯೋಚನೆ ಮಾಡಿದರೆ ಕೆಲಸಕ್ಕೆ ಬಾರದು ತೀರ್ಮಾನ ಮಾಡಿಬಿಡ್ತೇವಲ್ಲ, ಎಷ್ಟು ಮೂರ್ಖತನ ಅದು. ಒಂದು ಮತ್ತು ಗಣೇಶನ ಪೂಜೆ ಯಾತಕ್ಕೆ ಬಂತು ಗೊತ್ತೇನು? ಆತ 1000 ಕೆಲಸ ಮಾಡಿರಬಹುದು, ಅತಿ ದೊಡ್ಡ ಕೆಲಸ ಮಹಾಭಾರತ ಬರೆದಿದ್ದೀರಿಯಲ್ಲ. ಆ ಥರ ಜೀವನ ದೊಡ್ಡ ಗ್ರಂಥ, ಸಾಹಸ ಅದು. ಒಂದು ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಗಣಪತಿ ಸ್ತೋತ್ರ ಸಂಧಿಯಲ್ಲಿ ಮೊದಲು ಉಲ್ಲೇಖ ಮಾಡೋದೇ ಆ ಥರ ಕಾರ್ಯವನ್ನು. ಶ್ರೀ ಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿ ಜಮ್ಮನುದ್ಧರಿಸೋ. ನೋಡಿ, ವೇದವ್ಯಾಸ ಕರುಣಾಪಾತ್ರ ಈ ಪದದೊಳಗೆ ಮಹಾ ಗಣೇಶರ ದೊಡ್ಡ ಸಾಧನೆಯನ್ನು ಗೊತ್ತಾ? ಏನು ಭಾಗ್ಯ ನಿನ್ನದು, ಗಣೇಶರ ನಿನ್ನನ್ನು ಆರಿಸಿಕೊಂಡ್ರಲ್ಲ ವೇದವ್ಯಾಸ ದೇವರು, ಎಷ್ಟು ಕರುಣಾಳು ನೀವು ಗಣೇಶ ವೇದವ್ಯಾಸರ ಮೇಲೆ, ಅಂಥ ಭಾಗ್ಯಶಾಲಿಗಳು ನೀವು ಅಂತ ಹೇಳಿ ಗಣೇಶ ಜಗನ್ನಾಥದಾಸ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆ ಕೂತ್ಕೊಂಡು ಬರಿತಾ ಇದ್ದಾರೆ. ಗಣೇಶ ಇಂಥ ಅಪೂರ್ವವಾದಂತಹ ಅರ್ಥ ಪಡ್ಕೊಂಡು ಬರಲಿಕ್ಕೆ ಶುರು ಮಾಡಿದ. ಅಂಥ 8800 ಶ್ಲೋಕ ಇವತ್ತಿಗೂ ಉಂಟು. ತುಂಬ ಜಟಿಲವಾದ ಶ್ಲೋಕಗಳು ಎಲ್ಲ ಬರದಾಯ್ತಂತೆ. ಗಣೇಶ ಎಲ್ಲವನ್ನು ಬರದಾಯಿತು, ಸ್ತೋತ್ರ ಮಾಡ್ತಾ ಇದ್ದೆ ಗಣೇಶ ಎಲ್ಲ ಬರದಾಯಿತು ನಾನು ಅಂತ ಹೇಳಿ ವೇದವ್ಯಾಸ ಹೇಳುತ್ತಾರೆ. ಇದರ ಪ್ರಕಾಶನ ಆಗಬೇಕು. ಬಂದು ತುಂಬ ಜನಕ್ಕೆ ಆಶ್ಚರ್ಯವಾಗುತ್ತೆ. ಮಹಾಭಾರತ ಕೌರವ ಪಾಂಡವರ ಕಥೆ, ವೇದವ್ಯಾಸದೇವರು ಬರೆದರು, ತಾವು ಮನಸ್ಸಲ್ಲಿ ಇಟ್ಟುಕೊಂಡು ಅದಕ್ಕೆ ಬರೆಸಿ ಲಿಪಿ ಮಾಡಿಬಿಟ್ಟ. ನಿಜವಾದ ಆಶ್ಚರ್ಯ ಏನು ಗೊತ್ತೇನು? ಇದೆಲ್ಲ ನಡೆದಾಗ, ಕೌರವ ಬರೆದಾಗ ಕೌರವ ಪಾಂಡಿನೂ ಹುಟ್ಟಿ ಕೂಡ ಹುಟ್ಟಿಲ್ಲ, ಆಗಲೇ ಬರೆದಿಟ್ಬಿಟ್ಟಿದ್ದಾರೆ ಪುಸ್ತಕ. ಬಹುಶಃ ಈ ರೀತಿ ಜಾತಕ ಬರಲಿಕ್ಕೆ ಬರೋದಿಲ್ಲ ಪುಣ್ಯಾತ್ಮರು. ಅಂಥ ಹೊತ್ತಲ್ಲಿ ಯಾರು ಹುಟ್ಟಿ ಕೂಡ ಹುಟ್ಟಿಲ್ಲ, ಧೃತರಾಷ್ಟ್ರರಾಜನೇ ಹುಟ್ಟಿಲ್ಲ ಇನ್ನೂ ಕೂಡ. ಅವರು ಪಾಂಡವರೇ, ಪಾಂಡವರಾಜನೇ ಹುಟ್ಟಿಲ್ಲ, ಇನ್ನು ಪಾಂಡವರು ಕೌರವ ಹುಟ್ಟ ಸಂಘನೇ ಇಲ್ಲ. ಆಗಲೇ ಮಹಾಭಾರತ ರೆಡಿಯಂತೆ, ಏನಾಗುತ್ತೆ ಹಾಗೆ ಬರೆದಿಟ್ಟಿದ್ದಾರೆ. ಎಂಥ ವಿಶ್ವಕ್ಕೆ ಕೊಟ್ಟ ಚಾಲೆಂಜ್ ಇದು. ಒಂದು ಆಚಾರ್ಯ ಹೇಳ್ತಾರೆ, ಮಹಾಭಾರತನೇ ಕೊಂಡಾಡ್ತದೆ. ಕೃಷ್ಣ ದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಧವೇ. ಇದು ಒಂದು ಸಾಕು ಅಂತ ಹೇಳ್ತಾರೆ. ಮಹಾಭಾರತದ ಗ್ರಂಥ ಬರೆದಿದ್ದೇ ವೇದವ್ಯಾಸರನ್ನ ಅವರು ಸಾಕ್ಷಾತ್ ನಾರಾಯಣ ಅಂತ ಪ್ರೂವ್ ಮಾಡ್ತಾ ಇದೆ. ಅದು ಕೂಡ ಯಾವಾಗ ಬರೆದ್ರು, ಎಷ್ಟು ಮುಂದೆ ವರ್ಷ, 600 ವರ್ಷಕ್ಕಿಂತ ಮುಂಚೆ ಬರೆದಿದ್ದಾರೆ ಅಂತ ಹೇಳಿದ ಮೇಲೆ ಏನು ಆಶ್ಚರ್ಯ. ಇವತ್ತಾಗಿದ ನ್ಯೂಸ್ ತಪ್ಪಾಗಿ ಬರುತ್ತೆ. ಇವತ್ತು ನಮ್ಮಲ್ಲಿ ಅಡ್ವಾನ್ಸ್ ಇರುತ್ತಲ್ಲ, ನ್ಯೂಸ್ ತಪ್ಪಾಗಿ ಬರೋ ಸ್ಟೇಟ್ಮೆಂಟ್ ಕೊಡ್ತಾರೆ, ಆದ್ರೆ ಹೇಳೇ ಇಲ್ಲ ನಾನು ಅಂತ ಹೇಳಿಬಿಡ್ತಾರೆ. ಅಡಿಯ ಇವತ್ತಿಷ್ಟೆಲ್ಲ ಅವಕಾಶ ಇಟ್ಕೊಂಡು ಮಾಡ್ತಿರೋದೇನೋ. ತಪ್ಪು ತಪ್ಪಾದ ವರದಿ ಒಪ್ಪಿಸೋಕ್ಕೆ ಮನುಷ್ಯ ಇನ್ನೂ ಮೀರಲಕ್ಕೆ ಸಾಧ್ಯವಾಗಿಲ್ಲ ಅಂದ ಮೇಲೆ ಮಹಾಭಾರತ ಪರ್ಫೆಕ್ಷನ್ ನೋಡಬೇಕು. ಅವ್ರು ಹೇಗೆ ಬರೋದ್ರೆ ಹಾಗೆ ನಡೀತು. ಅವ್ರು ಸುಮ್ಮನೆ ಜನರಲ್ ನೇಚರ್ ಆಫ್ ಸ್ಟೋರಿ ಬರೀಲಿಲ್ಲ, ಅವರು ಸಂಭಾಷಣೆ ಸಮೇತ ಬರೀತಾರೆ. ಯಾರು ಏನೇನು ಮಾತಾಡ್ತಾರೆ ಬರೀತಾರೆ, ಪ್ರತ್ಯುತ್ತರ ಯಾರ್ಯಾರೇನು ಕೊಟ್ಟರು ಅಂತೂ ಬರೀತಾರೆ, ಪಾಂಡವರು ಯಾವ್ಯಾವ ವಯಸ್ಸು ಏನೇನು ಮಾಡಿದ್ರು ಅಂತೂ ಬರೀತಾರೆ. ಅಷ್ಟೇ ಅಲ್ಲ, ಯುದ್ಧ ಮಾಡಬೇಕಾದ್ರೆ ಎಷ್ಟೆಷ್ಟು ಬಾಣ ಬಿಟ್ಟರು, ಅದು ಪ್ರತಿಯಾಗಿ ಬಾಣ ಎಷ್ಟು ಹೊಡೆದು ಅಂತ ಬರೀತಾರೆ. ಆ ಬಾಣಕ್ಕೆ ಏನೇನು ಅನರ್ಥವಾಯಿತು ಅದನ್ನು ಬರೀತಾರೆ. ಇಷ್ಟು ಕರಾರವಾಕಾಗಿ ಬರೆದ್ರೆ ಮಹಾಭಾರತ ನಡೆದಕ್ಕಿಂತ ಮುಂಚೆ ಬರೆದ್ರು, ನಡೆದ ಮೇಲೆ ನೋಡಿದ್ರೆ ಅದೇ ರೀತಿ ನಡೆದಿತ್ತು, ಏನೇನೋ ವ್ಯತ್ಯಾಸ. ಈ ರೀತಿ ಒಂದು ದಿವಸ ಭವಿಷ್ಯ ಹೇಳೋದಕ್ಕಾಗೋದಿಲ್ವಲ್ಲ. ಇಡೀ ಒಂದು 1000 ವರ್ಷಗಳ ಇತಿಹಾಸವನ್ನು, ವಿಶ್ವದ ಜಟಿಲತಮವಾದ ಒಂದು ಇತಿಹಾಸವನ್ನು ವೇದವ್ಯಾಸರು ಇಟ್ಟರಲ್ಲ, ಏನು ವೈಭವ ಅವರು. ಅದಕ್ಕೆ ಹೇಳ್ತಾರೆ ವೇದವ್ಯಾಸರಂತೂ ಸಾಮಾನ್ಯರಲ್ಲ. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ, ವಿಶ್ವಕ್ಕೆ ಜ್ಞಾನದ ಜ್ಯೋತಿಯನ್ನು ಕೊಟ್ಟಂತಹ ಕೃತಿ ಮಹಾಭಾರತವಾದರೆ, ಜ್ಯೋತಿ ಬೆಳಗಿದಂಥ ದಿವ್ಯವಾದಂಥ ವ್ಯಕ್ತಿ ಸಾಕ್ಷಾತ್ ವೇದವ್ಯಾಸ ದೇವರು, ಅವರು ನಾರಾಯಣ. ಅದಕ್ಕೆ ಯಾರೂ ಸಂಶಯ ಪಡೋ ಕಾರಣ ಇಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಅರ್ಜುನ ವಿಭೂತಿ ಯೋಗದಲ್ಲಿ ಹೇಳ್ತಾನೆ, ಮುನೀನಾಮಪ್ಯಹಂ ವ್ಯಾಸ, ಮುನಿಗಳಲ್ಲಿ ವೇದವ್ಯಾಸರೇ ನಾನು. ಭಗವದ್ಗೀತೆ ಎಷ್ಟು ಜನ ಓದಿಲ್ಲ, ಎಷ್ಟು ಜನಕ್ಕೆ ಮಾತು ಗೊತ್ತಿದೆ ಲೆಕ್ಕ. ಭಗವದ್ಗೀತೆ ಯಾಂತ್ರಿಕವಾಗಿ ಓದ್ತಾನೇ ಇರ್ತಾರೆ, ಆದರೆ ಈ ಮಾತನ್ನೇ ಗಮನಿಸಿಲ್ಲ. ಮುನೀನಾಮಪ್ಯಹಂ ವ್ಯಾಸ, ಮುನಿಗಳಲ್ಲಿ ವೇದವ್ಯಾಸರೇ ನಾನು. ರಾಮಃ ಶಸ್ತ್ರಭೃತಾವಹಂ, ಇದನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ಳೋದು ಓದಿದರೆ ಗಣೇಶ ಅದಕ್ಕೆ ಹೇಳಿದ್ದು ವೇದವ್ಯಾಸದೇವರು, ಅರ್ಥ ಮಾಡಿಕೊಳ್ಳೋದು ಏನನ್ನೂ ಬರೀಬೇಡ ಅಂತ ಹೇಳಿದ್ದ. ಅರ್ಥ ಮಾಡಿಕೊಳ್ಳದೆ ಏನನ್ನೂ ಬರೀಬೇಡ. ಈ ಶ್ಲೋಕ ನಮಗೆ ಅರ್ಥವಾದರೆ, ಈ ಸಂದೇಶ ನಮಗೆ ತಿಳಿದರೆ, ವೇದವ್ಯಾಸರು ಯಾರು ಅಂತ ನಮಗೆ ಪರಿಚಯವಾಗ್ತಾ ಇದೆ. ಅಷ್ಟನ್ನು ಬರೆದು ಗಣೇಶನನ್ನು ಕಳಿಸಿಕೊಟ್ಟರಂತೆ. ಅವತ್ತು ಮಹಾಭಾರತ ಮೊದಲ ಪ್ರತಿ ತಯಾರಾಯಿತು. ಪಬ್ಲಿಷ್ ಆಗಿ ಮಾಡಲಿಲ್ಲ ಅದನ್ನು, ಅವರು ಅಂಡರ್ ಲಾಕ್ ಅಂಡ್ ಕೀ ಇದ್ದಾಗಿತ್ತು. ಅದು ಪಬ್ಲಿಷ್ ಮಾಡಿ ಶಿಷ್ಯರ ಮುಂದೆ ಮಾತ್ರ ಪ್ರವಚನೆ ಮಾಡಿದ್ರು, ಹಾಗೆ ಜಗತ್ತಿಗೆ ಕೊಡಲಿಲ್ಲ. ದುರ್ಯೋಧನ ಓದ್ಕೊಂಡ್ಬಿಟ್ಟಿದ್ರೆ ಅಂತ ಯೋಚನೆ ಮಾಡಬೇಡಿ. ವೇದವ್ಯಾಸರ ಅನುಗ್ರಹ ಮಾಡಿ ಯಾರು ಓದ್ತಾರೆ ಅದನ್ನು ನಿಮ್ಮತ್ತೆ. ಸರ್ವರಿಗೂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ದಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಪಬ್ಲಿಷ್ ಆಗಿದ್ದು ಯಾವಾಗ? ಸರ್ಪಯಾಗದ ಸಮಯದಲ್ಲಿ ಪಬ್ಲಿಷ್ ಮಾಡಿದ್ರು. ವೈಶಂಪಾಯದರ ಮೂಲಕ ಹೊರಗೆ ಹಾಕ್ತಾ ಇದ್ದ ಜನ ನೋಡಿದರೆ ಯಾಚೂ ತಪ್ಪದೆ ನಡೆದಂತಹ ಇತಿಹಾಸ ನಡೆದೋಯಿತು. ಅಂಥ ಮಹಾಭಾರತವನ್ನು ಜನಮೇಜಯ ರಾಜ ವೈಶಂಪಾಯದರಿಂದ ಕೆಡ್ತಾ ಇದ್ದಾನೆ. ವೇದವ್ಯಾಸರು ಅಲ್ಲೇ ಕೂತಿದ್ದಾರೆ, ಪ್ರವಚನ ನಡೀತಾ ಇತ್ತು. ಇದೊಂದು ವಿಶೇಷವಾದಂಥ ಜ್ಞಾನ ಸಂದೇಶ ಇತ್ತು. ವೇದವ್ಯಾಸರು ಅಲ್ಲೇ ಕೂತಿದ್ದಾರೆ, ಪ್ರವಚನ ನಡೀತಾ ಇದೆ. ಅವರು ಪ್ರವಚನ ಮಾಡ್ತಾ ಇಲ್ಲ, ವೈಶಂಪಾಯದ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅವರವರ ಶಿಷ್ಯರಲ್ಲಿ ಒಬ್ಬರು, ಬ್ರಹ್ಮದೇವರ ಸನ್ನಿಧಾನ ಅವರೊಡಗೆ, ಬ್ರಹ್ಮದೇವರ ಅವತಾರ ಅಲ್ಲ, ಬ್ರಹ್ಮದೇವರ ಸನ್ನಿಧಾನ ಅವರಲ್ಲಿ, ಅವ್ರ ಕೈಯಲ್ಲಿ ಹಿಡಿಸ್ತಾ ಇದ್ದಾರೆ. ಅದಕ್ಕೆ ಅವರ ಪದ್ಧತಿ ಬಂತು. ಮತ್ತೆ ಯಾರೇ ಪ್ರವಚನ ಮಾಡಿದ್ರು ಕೂಡ ಮುಂದೆ ವ್ಯಾಸಪೀಠ ಅಂತ ಇರ್ತಾರೆ. ವೇದವ್ಯಾಸರಲ್ಲಿ ಕೂತಿದ್ರು, ಪ್ರವಚನ ನಡೀತು. ಇವತ್ತು ವೇದ ಮಹಾಭಾರತ ಶಾಸ್ತ್ರಗ್ರಂಥ ನಡೀತಾ ಇದೆ ಅಂದರೆ ವೇದವ್ಯಾಸರು ಅವರಿಗೆ ಪೂಜೆ. ಅವರೇ ನಿಜವಾಗಲೂ ಕೂಡ ಅದನ್ನು ಒಳಗೆ ನಿಂತು ಪ್ರೇರೇಪಣೆ ಮಾಡಿ ನುಡಿಸೋರು ಅವರೇ. ಆದ್ದರಿಂದ ವ್ಯಾಸಪೀಠ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಆ ಹಿನ್ನೆಲೆಯಲ್ಲಿ. ಅವರು ಪ್ರವಚನ ಅಲ್ಲೇ ಮಧ್ಯೆ ಒಂದು ಮಾತಿಲ್ಲ, ಮತ್ತೆ ಶಿಷ್ಯನ ಹಾಗೆ ತಯಾರು ಮಾಡಿದ್ದಾರೋ, ಒಂದು ಚಕಾರ ತುಪ್ಪಾರ ಹೆಚ್ಚು ಕಡಿಮೆ ಆದಿತ್ತು ಹೇಳಿದ್ದಾರೆ. ಹಾಗೆ ಕೂತಿದ್ದಾರೆ, ಕೂತೇನು ಮಾಡಿದ್ರು ಅಂತ ಕೊನೆಗೆ ಗೊತ್ತಾಗ್ತದೆ ನಮಗೆ. ಆ ಕೂತಿದ್ದಕ್ಕೆ ಏನಾಯಿತು ಅಂತ ಹೇಳಿದ್ರೆ ಕೊನೆಗೆ ಒಂದು ಘಟನೆ ಬರ್ತದೆ, ಆವಾಗ ಅವರ ಪ್ರೆಸೆನ್ಸ್ ಏನು ಇಂಪ್ಯಾಕ್ಟ್ ಕೊಡುತ್ತೋ ಅಂತ ನಮಗೆ ಮನವರಿಕೆ ಆಗಬೇಕು. ಅವ್ರು ಹೇಳ್ತಾ ಬಂದರು. ಮಹಾಭಾರತವನ್ನು ಸರಿಯಾಗಿ ಹೇಳೋದು ಕೊಟ್ಟರೆ ಪ್ರತಿ ದಿವಸ ಹೇಳಿದರೂ ಕೂಡ ಜೀವಮಾನದಲ್ಲಿ ಮುಗಿಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಪ್ರತಿ ದಿವಸದಲ್ಲೂ ಕೂಡ ಹೇಳಿದರೂ ಕೂಡ ಜೀವಮಾನದಲ್ಲಿ ಮುಗಿಯೋದಿಲ್ಲ ಅಂತ ಗ್ರಂಥ. ಆದ್ದರಿಂದ ಅನೇಕರು ಏನು ಮಾಡಿದರು, ಈ ತಗತ್ ಯಾಕೆ ಓದಬೇಕು ಅಂತ ಬಿಟ್ಟೇ ಬಿಟ್ರೆ ಅಷ್ಟೇ. ಅಷ್ಟು ದೊಡ್ಡದಂತ ಓದಿ ಪ್ರಯೋಜನ ಎಲ್ಲ ಆಗಿದ್ದರೆ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಸಮುದ್ರ ಸ್ನಾನಕ್ಕೆ ಹೋಗಿ ಎಷ್ಟು ಸ್ಥಾನ ನೀರು ಖಾಲಿ ಆಗೋದೇ ಇಲ್ಲ, ಅದು ಸ್ನಾನ ಬಿಟ್ಬಿಡ್ತೇವಾ? ನೀರು ಖಾಲಿ ಆಗಿ ಸ್ನಾನ ಮಾಡೋದಿಲ್ಲ, ನಮ್ಮ ಮೈ ಪಾಪ ಹೋಗಲಿ ಅಂತ ಸ್ನಾನ ಮಾಡ್ತೇವೆ. ಮಹಾಭಾರತವನ್ನು ನಾವೇನು ಕೇಳುತ್ತೇವೆ ಕೊನೆಗೆ ಹೇಳ್ತಾರೆ. ಎಷ್ಟು ಪುಣ್ಯ ಇದೆ ಗೊತ್ತಾ ಮಹಾಭಾರತ ಕೇಳೋದಕ್ಕೆ? ವೇದವ್ಯಾಸರ ಮಾತೇ ದೊಡ್ಡ ಕಾವ್ಯ ಅದು. ಒಂದು ಎಷ್ಟು ಪುಣ್ಯ ಇದೆ. ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಶ್ಚ ತಶ್ಯ ಚೈವ. ಇದು ಮಹಾಭಾರತದ ಫಲಶ್ರುತಿ ಹೇಳಿದ್ದ. ಏನು ಅಂದರೆ, ಯಾರು ಸಾವಿರಾರು ಗೋವುಗಳನ್ನು ಅದರ ಅಡಿಯಿಂದ ಮುಡಿಯವರೆಗೆ ಬಂಗಾರ ರೇಷ್ಮೆಗಳಿಂದ ಅಲಂಕಾರ ಮಾಡಿಬಿಟ್ಟು, ಕರುವಿನ ಸಮೇತವಾಗಿ ಅದಕ್ಕೂ ಅಲಂಕಾರ ಮಾಡಿಬಿಟ್ಟು, ಅಪರೋಕ್ಷ ಜ್ಞಾನಿಯಾದ ವಿಪ್ರನಿಗೆ ದಾನ ಮಾಡಿದರೆ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಮಹಾಭಾರತವನ್ನು ಕೇಳಿದರೆ ಅಲ್ಲ, ಅದರ ಪರ್ವ ಕೇಳಿದರೆ ಅಲ್ಲ, ಅದರ ಒಂದು ಅಧ್ಯಾಯ ಕೇಳಿದರೆ ಅಲ್ಲ, ಶ್ಲೋಕ ಕೇಳಿದರೆ ಅಲ್ಲ, ಅಕ್ಷರಾಕ್ಷರ ಕೇಳಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಇಂಥ ಒಂದು ಗ್ರಂಥ ಮಹಾಭಾರತ. ಪುಣ್ಯ ಬರುತ್ತೆ ಅಂದರೆ ಏನು? ನಮ್ಮ ಜೀವನಕ್ಕಂಥ ಸಂದೇಶ ಕೊಡುತ್ತೆ ಅಂತ ಅರ್ಥ. ಜೀವನಕ್ಕಂಥ ಸಂದೇಶ ಕೊಡುತ್ತೆ. ಅದರಲ್ಲಿ ಡೈಜೆಸ್ಟ್ ಮಾಡಿಕೊಂಡ್ವಿ ಅಂತ ಕೇಳಿದರೆ ಆಹಾರ ಜೀರ್ಣವಾದರೆ ದೇಹಕ್ಕೆ ಮುಟ್ತದೆ, ಜ್ಞಾನ ದೇಹವಾದರೆ ನಮ್ಮ ಜೀವಕ್ಕೆ ಮುಟ್ತದೆ ಅಂತ ಹೇಳಿದ್ದಾರೆ. ನಾವು ಎಷ್ಟು ತಿಂದರೂ ಮುಟ್ಟೋದು ದೇಹಕ್ಕಷ್ಟೇ, ತಿಳಿಯೋದು ಮಾತ್ರ ಜೀವಕ್ಕೆ ಮುಟ್ಟೋದು. ತಿಂದಿದ್ದು ನಶ್ವರ, ತಿಳಿದಿದ್ದು ಶಾಶ್ವತ ಅಂತ ಹೇಳಿದ್ದಾರೆ. ತಿಂದಿದ್ದು ನಶ್ವರ ಮೂರು ತಾಸಿಗೆ ಹೋಗಿಬಿಡ್ತದೆ, ಆಗಲೇ ತಿಳಿದಿದ್ದು ಮಾತ್ರ ಜನ್ಮ ಜನ್ಮಕ್ಕೂ ಬಿಟ್ಟು ಹೋಗೋದಿಲ್ಲ, ಶಾಶ್ವತವಾಗಿ ಉಳಿಯುತ್ತದೆ ಅಂತ ಒಂದು ಒಂದು ಜ್ಞಾನದ ಮಹಾಸಾಗರವನ್ನು ಮುಂದಿಟ್ಟಿದ್ದು ವೇದವ್ಯಾಸ ದೇವರು. ಆ ಹಿನ್ನೆಲೆಯಲ್ಲಿ ಅನೇಕ ಕಥೆಗಳನ್ನು ನಾವು ತಿಳ್ಕೋಬೇಕಾದ ಮಹಾಸಾರಾಂಶ ಇದೆಯಲ್ಲ, ಅದನ್ನ ಹೇಳೋದಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಯಾತಕ್ಕೆ ಸಾಧ್ಯವಾಗುತ್ತೆ ಅಂದರೆ ಮಧ್ವಾಚಾರ್ಯ ಗ್ರಂಥ ಇದೆಯಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯ, ನಿಮಗೆ ಓದಬೇಕಾದ್ರೆ ಏನು ವಿಶ್ವಾಶ್ಚರ್ಯಕರವಾದ ಗ್ರಂಥ ಗೊತ್ತಾ? ಇಡೀ ಮಹಾಭಾರತವಾದ ಮೇಲೆ, ಮಹಾಭಾರತದ ಮೇಲೆ ಎಷ್ಟೋ ಗ್ರಂಥಗಳು ಬಂತು, ಆದರೆ ಮಧ್ವಾಚಾರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಇದೆಯಲ್ಲ ಅಂಥ ಗ್ರಂಥ ಮತ್ತೊಂದು ಬರಲೇ ಇಲ್ಲ. ಮಹಾಭಾರತಕ್ಕೆ ಮಹಾಭಾರತನೇ ಸಾಟಿ, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯನೇ ಸಾಟಿ, ಇನ್ನೊಂದು ಗ್ರಂಥ ಬರಲಿಲ್ಲ. ಇದನ್ನು ನಾವು ಹೇಳೋದಲ್ಲ, ಪುನಃ ಭಂಡಾರ್ಕರ ಸಂಸ್ಥೆಯ ಸಂಶೋಧನಾ ಸಂಸ್ಥೆಯ ಒಂದು ಆಶ್ರಯದೊಳಗೆ 40 ವರ್ಷಗಳ ಕಾಲ ಸಂಶೋಧನೆ ಮಾಡಿದರು. ಅದನ್ನು 100+ ವಿದ್ವಾಂಸರುಗಳು 40 ವರ್ಷಗಳ ಕಾಲ ಮಹಾಭಾರತದ ಶುದ್ಧ ಪ್ರತಿ ತರಬೇಕು ಅಂಥೇಳಿ 2000 ಪ್ರತಿಗಳಷ್ಟು ಸ್ವತಿಗೆ ಸಂಗ್ರಹ ಮಾಡಿಬಿಟ್ಟು ಸಂಶೋಧನೆ ಮಾಡಿದರು. ಆಗ ಅವರಿಗೆ ಅಷ್ಟೊತ್ತಿನ ಡೈರೆಕ್ಟರ್ ಸತ್ತೋದ್ರು, ಅದರಲ್ಲಿ ಕೆಲವು ಇದ್ದಾರೆಲ್ಲ, ಕೆಲಸ ಮಾಡಿದ್ರೆ ಪೂರ್ತಿ ಮುಗಿಸ್ಲಿಲ್ಲ. ಅದಕ್ಕೆ ಮ್ಯಾಕ್ಸ್ ಮಿಲ್ಲರ್ ಹೇಳ್ತಾನೆ, ಮಹಾಭಾರತ ಎಷ್ಟು ದೊಡ್ಡ ಗ್ರಂಥ ಅಂತ ಕೇಳಿದರೆ ಅದರ ಗಾತ್ರ ನೋಡಿ, ನಮ್ಮ ಆಯುಷ್ಯ ನೋಡಿಕೊಂಡ್ರೆ ಅದರ ಗಾತ್ರದ ಮುಂದೆ ನಮ್ಮ ಆಯುಷ್ಯ ಕುಳ್ಳಾಗಿ ಕಾಣಿಸುತ್ತೆ ಅಂತ ಹೇಳಿದ. ಅಂದರೆ ವಿ ಬಿಕಮ್ ವೆರಿ ಶಾರ್ಟ್, ಅದರ ಒಂದು ಇದರ ಮುಂದೆ ನಾವು ಶಾರ್ಟಾಗಿ ಕಾಣ್ತೇವೆ, ಅದು ದೊಡ್ಡ ಗ್ರಂಥ ಅಂತ ಹೇಳಿದ. ಪರ್ವತದ ಹಿಮಾಲಯ ಮುಂದೆ ಅಂತ ನಮ್ಮ ಸ್ಥಿತಿ ಹಾಗೆ ಕಾಣುತ್ತೆ, ಎಲ್ಲೋ ಒಂದು ಅಣು ಅಟಾಮಿಕನ್ ಸೈಜ್ ಆಗಿಬಿಡುತ್ತೆ. ಅಷ್ಟು ದೊಡ್ಡ ಗ್ರಂಥ ಮಹಾಭಾರತ. ಹಾಗೆ ಆಯ್ತು ಅದರೊಳಗೆ. ಕೊನೆಗೆ ಅದರ ಪ್ರಧಾನ ಸಂಪಾದಕರಾಗಿದ್ದ ಡಾಕ್ಟರ್ ವಿ ಎಸ್ ಸುರ್ಥನ್ಕರ್ ಅಂತ ಒಬ್ಬರು, ಭಾರಿ ದೊಡ್ಡ ವಿದ್ವಾಂಸರು, ಅವರು ಸಂಸ್ಕೃತದಲ್ಲಿ ಭಾರಿ ವಿದ್ವಾಂಸರು, ಅವರು ಸಂಶೋಧನೆ ಮಾಡ್ತಾ ಬಂದಿದ್ದರು ಒಂದು ಸ್ಟೇಜ್ವರೆಗೂ. ಆಗ ಮಧ್ವಾಚಾರ್ಯ ಮಹಾಭಾರತ ತಾತ್ಪರ್ಯ ಅವ್ರ ಕೈ ಸಿಕ್ತು. ಅವರು ಸಿಕ್ಕ ಹೊತ್ತು ಏನಾಗಿತ್ತು ಗೊತ್ತಿಲ್ಲ, ಆಗಲೇ ಕೊನೆಯ ಸ್ಟೇಜ್ ಮುಗಿತಾ ಬಂದಿತ್ತು ಅವ್ರ ಕೆಲಸ, ಆಗ ಸಿಕ್ತು. ನೋಡಿ ಅವರು ಬರೀತಾರೆ, ಎಷ್ಟು ಆಶ್ಚರ್ಯ ಪಡ್ತಾರೆ ಅಂದರೆ, ನಾವು 40 ವರ್ಷ ಏನು ಇಷ್ಟು ಜನ ಕೆಲಸ ಮಾಡಿದ್ದೇವೆ, 100+ ಸೇರಿ ನಾವು ಮಾಡಿದ ಕೆಲಸ ಏನೂ ಅಲ್ಲ, ಮಧ್ವಾಚಾರ್ಯರೊಬ್ಬರು ಏನು ತಾತ್ಪರ್ಯ ಬರೆದಿದ್ದಾರೆ ಅದರ ಗ್ರಂಥದ ವ್ಯಾಪ್ತಿ ನೋಡಿದ್ರೆ ಅವ್ರಿಗೆ ಆಶ್ಚರ್ಯವಾಗ್ತದೆ ಅಂತ ಪುಸ್ತಕನೇ ಬರೆದ್ಬಿಡ್ತಾರೆ. ಅವ್ರ ಮೇಲೆ ಆನಂದ ಆನ್ ದಿ ಮೀನಿಂಗ್ ಆಫ್ ಮಹಾಭಾರತ ಅದು ಪುಸ್ತಕ ಬರೆದಿದ್ದಾರೆ, ಅಷ್ಟು ಹೊಗಳ್ತಾರೆ. ಅದು ಇಷ್ಟು ಜನ 1000+ ಮಾಡಿದ ಕೆಲಸ ಏನು ಮಾಡಿದ್ದೇವೆ, ಅದು ತೀರಾ ಸಾಮಾನ್ಯ ಕೆಲಸ ಅಷ್ಟೇ. ಮಧ್ವಾಚಾರ್ಯರೊಬ್ಬರು ಏನು ಬರೆದಿದ್ದಾರೆ, ಆ ಗ್ರಂಥ ಮೊದಲೇ ನಮಗೆ ಸಿಕ್ಕಿದ್ದಿದ್ರೆ ನಮ್ಮ ಸಂಶೋಧನೆಗೆ ಹೊಸ ತಿರುವು ಬರ್ತಿತ್ತು ಅಂತ ಹೇಳಿಬಿಟ್ಟು ಅಷ್ಟು ಅವರು ದುಃಖಪಟ್ಟಿದ್ದಾರೆ. ಇಂಥ ಗ್ರಂಥ ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂತ ದುಃಖಪಟ್ಟಿದ್ದಾರೆ. ಈ ಗ್ರಂಥ ನಮ್ಮ ಎದುರಿಗಿದೆ, ನಾವು ಓದಬೇಕಲ್ಲ ದುಃಖಪಡ್ತೇವೆ, ಅದು ನಮ್ಮ ಪದ್ಧತಿಯಾಗಿ. ಅದು ಓದಲಿಲ್ಲ ಅಂತ ಅದು ದುಃಖಪಟ್ಟ, ಅಯ್ಯೋ ನಾವು ಓದಬೇಕಾ ಅಂತ ನಾವು ದುಃಖಪಟ್ಟರೆ ಏನು ಮಾಡಬೇಕು? 5000 ಶ್ಲೋಕಗಳ ಗ್ರಂಥ ಅದು ಓದು. ಎಂಥ ಶ್ಲೋಕಗಳು, ಏನು ರಮಣೀಯತೆ, ಏನು ಕರಾರುವಾಕ ಆದಂಥ ಇತಿಹಾಸ, ಎಷ್ಟು ಮನೋಜ್ಞವಾದ ನಿರ್ಣಯ, ಎಷ್ಟು ಖಚಿತವಾದಂಥ ತತ್ವಜ್ಞಾನ, ಒಂದಕ್ಕಿಂತ ಒಂದು ರೀತಿಯಲ್ಲಿ ಅದು ಅತ್ಯದ್ಭುತವಾದ ಗ್ರಂಥ. ಅದನ್ನು ಓದಬೇಕು ಜನ, ಅದನ್ನು ಮನನ ಮಾಡಬೇಕು. ಈ ಮಹಾಭಾರತವನ್ನು ನಾವು ಕಣ್ಮುಂದೆ ಕಾಣಬೇಕು ಅಂತಿದ್ರೆ ಅಂಥ ಗ್ರಂಥ ಮತ್ತೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಆಗ ಪ್ರವಚನ ಮಾಡಲಿಕ್ಕೆ ಸಾಧ್ಯ, ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ, ಅದರ ರಹಸ್ಯ ತಿಳ್ಕೊಳ್ಳೋದಕ್ಕೂ ನಮಗೆ ಸಾಧ್ಯ. ಅನೇಕ ಉಪಾಖ್ಯಾನಗಳೇ ಮಹಾಭಾರತದ ದೊಡ್ಡ ಪ್ರವಾಹ ಅದು. ಉಪಾಖ್ಯಾನಗಳು ಎಷ್ಟಿವೆ ಅಂದರೆ ಹೇಳ್ತಾರೆ, 100,000 ಶ್ಲೋಕದಲ್ಲಿ 25,000 ಶ್ಲೋಕ ಮೇನ್ ಸ್ಟೋರಿ, 75,000 ಶ್ಲೋಕ ಉಪಾಖ್ಯಾನಗಳು ಅಂತ ಹೇಳ್ತಾರೆ. ಉಪಾಖ್ಯಾನ ಉಪದೇಶಗಳು ಸೇರಿ 75,000 ಶ್ಲೋಕ ಇದೆ. ಅದರ ಕಂಡೆನ್ಸ್ ಮಾಡಿ ಹೇಳಬೇಕು ಅಂದರೆ ಸಾಮಾನ್ಯವಾದದ್ದಲ್ಲ. ದಿವ್ಯವಾದ ಕಥೆಗಳನ್ನು ಹೇಳುತ್ತಾರೆ, ಚಿತ್ರ ವಿಚಿತ್ರವಾದ ಕಥೆಗಳನ್ನು ಹೇಳುತ್ತಾರೆ. ಆ ಕಥೆ ಎಲ್ಲೆಲ್ಲೂ ಮತ್ತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಅಂತ ಕಥೆಗಳನ್ನು ಹೇಳುತ್ತಾ ಮುಖ್ಯ ಕಥೆಗೆ ನಾವು ಬರ್ತೇವೆ. ಶಶಾಂಕ ಪುತ್ರಾತ್ ಅಭವತ್ ಪುರೂರವಾಹ ತಸ್ಯಾಯುರಾಯೋರ್ ನಹುಷೋಯ ಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ. ಇದು ಪಾಂಡವರವರೆಗೆ ವಂಶಾವಳಿ ಹೇಳ್ತಾ ಬರುತ್ತಾರೆ. ಭಗವಂತನಾದ ನಾರಾಯಣನ ನಾಭಿಕಮಲದಿಂದ ಚತುರುಕ ಬ್ರಹ್ಮದೇವರು ಹುಟ್ಟಿ ಬಂದರು. ಆ ಬ್ರಹ್ಮದೇವರಿಗೆ ಅನೇಕ ಮಕ್ಕಳು, ಅವರೆಲ್ಲ ಹೆಚ್ಚಾಗಿ ಮಾನಸ ಪುತ್ರರುಗಳು. ಅದರಲ್ಲಿ ಒಬ್ಬರು ಅತ್ರಿಮುನಿಗಳು. ಅತ್ರಿಮುನಿಯ ಮಗನಾಗಿ ಚಂದ್ರ ಹುಟ್ಟಿ ಬಂದ. ಅನಸೂಯಾದೇವಿಯಲ್ಲಿ ಅತ್ರಿಮುನಿಯ ಮಗನಾಗಿ ಚಂದ್ರ ಹುಟ್ಟಿ ಬಂದ. ಆ ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್ಸು, ಪುರೂರವಸ್ಸನ ಮಗ ನಹುಷ, ಆತನ ಮಗ ಯಯಾತಿ, ಆತನ ಮಗ ಮತ್ತೆ ಆಯು ಬರ್ತಾನೆ. ಆಯು ನಹುಷ ಯಯಾತಿ, ಯಯಾತಿಗೆ ಇಬ್ಬರು ಹೆಂಡಂದಿರು, ಶರ್ಮಿಷ್ಠ ಮತ್ತು ದೇವಯಾನಿ ಅಂತ ಹೆಸರು. ದೇವಯಾನಿ ದೊಡ್ಡವಳು, ಶರ್ಮಿಷ್ಠ ಚಿಕ್ಕವಳು. ದೇವಯಾನಿ ಶುಕ್ರಾಚಾರ್ಯರ ಮಕ್ಕಳು, ಶರ್ಮಿಷ್ಠ ವೃಷಪರ್ವ ಅಂತಕ್ಕಂಥವನ ಮಕ್ಕಳು. ಇಬ್ಬರನ್ನು ಯಯಾತಿ ರಾಜ ಮದುವೆ ಆಗ್ತಾರೆ. ಆ ಇಬ್ಬರ ಹೆಂಡೆಂದಿರಲಿ ಯಯಾತಿ ರಾಜನಿಗೆ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ, 5 ಜನ ಗಂಡ್ಮಕ್ಕಳು ಹುಡ್ತಾರೆ. ತುಂಬ ಜನ ಹುಡ್ತಾರೆ, ಪ್ರಧಾನರು 5 ಜನ. ಆದರೆ 5 ಜನ ಮಕ್ಕಳಲ್ಲಿ ಹಿರಿಯನಾದವನು ಯದುಂಚ ತುರ್ವಸುಂಚ ಇವ ದೇವಯಾನಿ ವ್ಯಜಾಯತ ದೃಶ್ಯಂಚಾನುಂಚ ಪೂರುಂಚ ಶರ್ಮಿಷ್ಠ ವರ್ಷಪರ್ವಣಿ. ಈಗ 5 ಜನ ಮಕ್ಕಳ ಹೆಸರು ಹೇಳ್ತಾರೆ. ಯದುಂಚ ತುರ್ವಸುಂಚ ಇವ ದೇವಯಾನಿ ವ್ಯಜಾಯತ. ಯದು ಮತ್ತು ತುರ್ವಸು ಇಬ್ಬರು ಕೂಡ ದೇವಯಾನಿಯ ಮಕ್ಕಳು. ಯದು ದೊಡ್ಡವನು, ಆ ಯದುವಂಶದ ಕೃಷ್ಣಾವತಾರವಾಗಿದೆ. ಆ ಯದುವಂಶದಲ್ಲಿ ಭಗವಂತನಾದ ಕೃಷ್ಣ ಅವತಾರ ಮಾಡ್ತಾನೆ. ಯದುವಂಶದ ಹಿರಿಮೆ. ಎರಡನೇವನು ತುರ್ಬಸ್ಸು. ಆಮೇಲೆ ಶರ್ಮಿಷ್ಠೆಯ ಮಕ್ಕಳಾಗಿ 3 ಜನ ಹುಟ್ಟುತ್ತಾರೆ. ದೃಶ್ಯಂಚಾನುಂಚ ಪೂರುಂಚ ಶರ್ಮಿಷ್ಠ ವರ್ಷಪರ್ವಣಿ. ದೃಶ್ಯ, ಅನು ಮತ್ತು ಪೂರು ಅಂತ 3 ಜನ ಮಕ್ಕಳು. ಕೊನೆಯವನು ಪುರು. ಆ ಪುರು ವಂಶದಲ್ಲಿ ಪಾಂಡವರು ಹುಟ್ಟುತ್ತಾರೆ. ಪಾಂಡವರಿಗೆ ಹುಟ್ಟಿದ್ದು ಪುರು ವಂಶದೊಳಗೆ, ಕೃಷ್ಣ ಹುಟ್ಟಿದ್ದು ಯದುವಂಶದೊಳಗೆ. ಸೊ ಒಂದೇ ವಂಶದಲ್ಲಿ ಕೃಷ್ಣಾವತಾರವೂ ಆಯಿತು ಮತ್ತು ಭೀಮಾದಿ ಪಾಂಡವರ ಅವತಾರವೂ ಆಯಿತು. ಈ ರೀತಿಯಾದ ಸಂಸ್ಥೆ ಮುಂದೆ ಬೆಳೀತಾ ಬಂತು. ಹಾಗೇನೆ ಅನೇಕ ಪ್ರಸಂಗ ನಡೀತಾ ಬಂತು. ಯದುವಂಶದಲ್ಲಿ ಒಬ್ಬ ಮಹಾನುಭಾವ ಬರ್ತಾನೆ ಯದುವಂಶದೊಳಗೆ. ಯದೋರು ವಂಶೇ ಚಕ್ರವರ್ತಿ ಕಾರ್ತವೀರ್ಯಾರ್ಜುನ ಅಭವತ್. ಯದುವಂಶದಲ್ಲಿ ಒಂದು ಕಾಲಕ್ಕೆ ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ರಾಜ ಹುಟ್ಟಿ ಬರ್ತಾರೆ. ಎಂಥ ರಾಜ ಅವರು ಅಂದ್ರೆ ಹೇಳ್ತಾರೆ, ಅವನು ಎಷ್ಟು ಚೆನ್ನಾಗಿ ರಾಜ್ಯ ಆಡ್ತಿದ್ದ ಅಂದರೆ ನಿಜವಾಗಲೂ ಹೇಳೋದಕ್ಕೆ ಒಂದು ಕಾವ್ಯಮಯವಾಗಿ ಹೇಳ್ತಾರೆ ಆತನ ಹಿರಿಬೆಯ. ಆತನ ರಾಜ್ಯದಲ್ಲಿ ಕಳ್ಳತನ ಸುಳ್ಳುತನ ಒಂದು ಸರ್ತಿನ ಆಗ ಚಾನ್ಸಸ್ಸೇ ಇರಲಿಲ್ಲ. ಇವತ್ತು ಆಗದೇ ಇರೋ ದಿವಸಗಳೇ ಇಲ್ಲ ಅಂತ ಕಾದಲ್ಲ ವಿದ್ಯೆ. ಇವತ್ತು ಆಗದೇ ಇರೋ ದಿವಸಗಳೇ ನಮಗಿಲ್ಲ, ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಜನಗಳಿಗೆ. ಕಾರ್ತವೀರ್ಯಾರ್ಜುನ ಅಂಥ ವ್ಯವಸ್ಥೆ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದ, ಎಂಥ ಯೋಗಿ ಗೊತ್ತಾ ಅಂತ ಆಚಾರ್ಯ ಹೇಳ್ತಾರೆ. ಎಂಥ ಯೋಗಿ ಅಂತ ಕೇಳಿದರೆ, ಕಳ್ಳತನ ಸುಳ್ತನ ಮಾಡಬೇಕು ಅಂತ ಯಾರು ಮನಸ್ಸಲ್ಲಿ ಅಂದ್ಕೊಂಡ್ರೆ, ಕಳ್ಳತನ ಮಾಡಿದ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಹಿಡಿಯೋದು ಕಷ್ಟ. ಅವ್ರು ಹಿಡಿದ್ರೆ ಮತ್ತೆ ಉಳಿಸ್ಕೊಳ್ಳೋದು ಕಷ್ಟ. ಇನ್ನೊಂದು ಫೋನ್ ಮಾಡಿ ಬಿಡಿಸ್ಬಿಟ್ಟಿರ್ತಾರೆ. ಆಗಲೇ ಕಷ್ಟಪಟ್ಟಿರೋದ್ರೆ ಒಂದು ಫೋನ್ ಕಾಲಿಂದ ಬಿಡುಗಡೆ ಆಗಿಬಿಡ್ತಾರೆ. ಅಲ್ಲಿ ಆ ಪದ್ಧತಿ ಇಲ್ಲ. ಕಳ್ಳತನ ಮಾಡಿರ್ತಾನೆ ಹಿಡಿಲಿಕ್ಕೆ. ಮತ್ತೆ ಏನು ಮಾಡ್ತಿದ್ದ ರಾಜ ಅಂತ ಹೇಳ್ತಾರೆ, ಅವನು ಯಾರಾದರೂ ತನ್ನ ಪ್ರಜೆಗಳಲ್ಲಿ ಯಾರು ಮನಸ್ಸಿನೊಳಗೆ ಸುಳ್ಳು ಹೇಳಬೇಕು ಅಂತ ಅನಿಸಿದರೆ, ಕಳ್ಳತನ ಮಾಡಬೇಕು ಅಂತ ಅನಿಸಿದರೆ, ಈ ಕಾರ್ತವೀರ್ಯಾರ್ಜುನ ಅವ್ರ ಮನಸ್ಸಿನೊಳಗೆ ಎಂಟರ್ ಆಗ್ತಿದ್ದಂತೆ. ಎಂಟರ್ ಆಗಿ ಬಿಲ್ಲು ಮಾಡ್ಕೊಂಡು ಇಟ್ಕೊತಾ ಇದ್ದಂತೆ. ಮಹಾರಾಜ ತಪ್ಪಾಯಿತು ಅದು ತಂದವರು ಬಿಡ್ತಿದ್ದಿಲ್ಲಂತೆ, ಆ ರೀತಿ ಅಲ್ಲೇ ಹೊರಡ್ಬಿಡ್ತಿದ್ದ ಅಂತ ಶಕ್ತಿ ಇತ್ತಂತೆ. ಅಂಥ ಯೋಗಿ ಅವನು. ಇವತ್ತು ಕಂಪ್ಯೂಟರಲ್ಲಿ ನೋಡಿ, ರಿಮೋಟ್ ಕಂಟ್ರೋಲ್ ಕಾನ್ಸೆಪ್ಟ್ ಅದರಲ್ಲಿ ಬರುತ್ತೆ ನಮಗೆ. ರಿಮೋಟ್ ಕಂಟ್ರೋಲು ಒಳಗೆ ಹೋಗಿ ಪ್ರವೇಶ ಮಾಡೋ ಶಕ್ತಿ ಅವನಿಗಿತ್ತಂತೆ. ಹೀಗ್ರಿ ಎಂಥ ದೊಡ್ಡ ಪುಣ್ಯಾತ್ಮ ಅಂದ್ರೆ, ಹೌದು ಆ ಸುಮ್ಮನೆ ಬಂದಿದ್ದಲ್ಲ. ವಿಷ್ಣೋ ದತ್ತಾತ್ರೇಯ ನಾಮನಃ ಪ್ರಸಾದಾತ್ ಯೋಗ ವೀರ್ಯವಾನ್ ಆಚಾರ್ಯರ ಮಾತು. ಅವನು ದತ್ತಾತ್ರೇಯ ರೂಪದ ಭಗವಂತನ ಶಿಷ್ಯ. ಅವನು ದತ್ತಾತ್ರೇಯ ರೂಪದ ಭಗವಂತ ಯೋಗ ಪ್ರವರ್ತಕವಾದ ರೂಪ. ಸಾಕ್ಷಾತ್ ಶಿಷ್ಯ ಇವರು, ಒಳ್ಳೆ ಯೋಗಿಯಾಗಿಬಿಟ್ಟಿದ್ದ, ಅಂತ ಶಕ್ತಿ ಇತ್ತು ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು ಅಂತ ಏನು ಮಾಡ್ತಿದ್ದಾರೆ ಇವತ್ತಿನ ದಿವಸ? ಎಲ್ಲಿ ಮಂತ್ರಾಲಯ, ಎಲ್ಲಿ ಬೆಂಗಳೂರು, ಎಲ್ಲೋ ಫಾರಿನ್ನಲ್ಲಿರೋ ಜನ ರಾಯರ ಹೆಸರು ಹೇಳ್ತಾರೆ, ವಾದಿರಾಜ ಹೆಸರು ಹೇಳ್ತಾರೆ, ಆಪತ್ತು ಪರಿಹಾರ ಆಗಿಬಿಡುತ್ತಾರೆ. ಎಲ್ಲಿಂದ ಸಾಧ್ಯವಾಯ್ತಿದ್ದು ನಮಗೆ ಆಗ ಅರ್ಥ ಆಯ್ತು. ಯೋಗಿಗಳವರು ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಚಃ, ಯೋಗಿಗಳಿಗಿದು ಸಾಧ್ಯತೆ ಉಂಟು. ಆದ್ದರಿಂದ ಕಾರ್ತವೀರಾಜರನೇ ಯೋಗಿಯಾಗಿದ್ದ, ಮನಸ್ಸು ಎಂಟರನವಾಗಿಬಿಟ್ಟು. ಇವತ್ತು ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ, ಅದನ್ನು ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ. ಮನಸ್ಸಿರೋಳೆ ಪ್ರವೇಶ ಮಾಡಿ ಮನಸ್ಸು ಬದಲಾಯಿಸ್ತಿದ್ದಂತೆ ಪುಣ್ಯಾತ್ಮ. ಅಂಥ ಮಹಾನುಭಾವ. ಅದರ ಫಲವಾಗಿ ಮುಂದೆ ಆತ ಕೃಷ್ಣಾವತಾರವಾಗತಕ್ಕಂಥ ಹಿರಿಮೆ ಪಡೆದ ವಂಶದ ಪೂರ್ವಾಚಾರ್ಯ ಅಂತ ಒಬ್ಬ ನೆನೆಸ್ಕೊಂಡ್ಬಿಡ್ತಾನೆ. ಪೂರ್ವ ರಾಜರ್ಷಿ ಎನ್ಸ್ಕೊತಾನೆ ಪುಣ್ಯಾತ್ಮ. ಇನ್ನು ಪುರುವಂಶದೊಳಗೆ ಅನೇಕರು ಬರ್ತಾ 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 ಒಂದು ಕಾಲಕ್ಕೆ ಒಬ್ಬ ಮಹಾನುಭಾವ ದುಷ್ಯಂತ ಅಂತ ಬರ್ತಾನೆ. ದುಷ್ಯಂತ ರಾಜ ಬರ್ತಾನೆ. ಅವನು ಶಕುಂತಲೆಯನ್ನು ಮದುವೆ ಆಗ್ತಾನೆ. ತುಂಬ ಜನ ಮದುವೆ ಆಗಿರ್ತಾನೆ, ಶಕುಂತಲೆ ಮದುವೆ ಆಗ್ತಾನೆ. ಶಕುಂತಲೆಯ ಮಗನಾಗಿ ಭರತ ಅಂತಕ್ಕಂಥ ಮಹಾನುಭಾವ ಹುಟ್ಟಿ ಬರ್ತಾನೆ. ಭರತ ಚಕ್ರವರ್ತಿ ಅನ್ನಿಸ್ತಕ್ಕಂಥ ಮಹಾನುಭಾವ. ಅಪ್ಪ ಚಕ್ರವರ್ತಿ ಅಲ್ಲ ದುಷ್ಯಂತ, ಭರತ ಚಕ್ರವರ್ತಿ. ಅಪ್ಪ ಫೇಮಸ್ ಸ್ಕೂಲ್ ಟೀಚರು, ಮಗ ಡೈರೆಕ್ಟರ್ ಆಫ್ ಪೊಲೀಸ್ ಆಗ್ಬೋದು, ಬೇಕಾದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗ್ಬೋದು. ಇವತ್ತು ಫಸ್ಟ್ ಇನ್ಸ್ಟೆನ್ಸ್ ಅದು ಒಂದು ಮಗ ಚಕ್ರವರ್ತಿ, ಅಪ್ಪ ರಾಜ ಅಷ್ಟೇ, ಒಳ್ಳೆ ರಾಜ, ಅದರ ಸಂಶಯ ಇರಲಿಲ್ಲ. ಅಂತ ದುಷ್ಯಂತ ರಾಜ ದೊಡ್ಡ ಸಾಧನೆ ಮಾಡಿದ, ಗುರುಗಳ ಅನುಗ್ರಹಕ್ಕೆ ಪಾತ್ರನಾದ, ಕಣ್ವರಿಂದ ಅನುಗ್ರಹೀತನಾದ, ತನಗೆ ಭರತ ಹುಟ್ಟಿ ಬಂದ. ಆ ಭರತನಿಂದ ವಿಶೇಷವಾದಂಥ ಒಂದು ಅಭಿವೃದ್ಧಿ ಆಯಿತು ವಂಶಕ್ಕೆ. ಸರ್ವದಮನ ಅಂತ ಅವನ ಹೆಸರು ಮೊದಲಿಗೆ. ಸರ್ವದಮನ ಮಹಾಪರಾಕ್ರಮಿ, ಮುಂದೆ ಭರತ ಅಂತನ ಹೆಸರಾಯಿತು. ಅದರಿಂದ ಮುಂದೆ ಪಾಂಡವರೆಲ್ಲ ಭರತ ವಂಶದವರು ಅಂತ ಹೆಸರು ಬಂದ ಕಾರಣ ಆಯಿತು. ವಂಶದಲ್ಲಿ ಬಂದಿದ್ದಕ್ಕೆ ಅವರ ಭಾರತರು ಅಂತಲೇ ಹೆಸರಾಯಿತು. ಅವರ ಕಥೆ ಆಗಿದ್ದಕ್ಕೆ ಮಹಾಭಾರತ ಅಂತಲೇ ಹೆಸರಾಯಿತು. ಹೀಗೆ ಆ ಲಿಂಕ್ ಇದೆ, ಆ ಹೆಸರಿಗೂ ಮಹಾಭಾರತ ಕಥೆಗೂ ಲಿಂಕ್ ಇದೆ. ಅಂತ ಮಹಾನುಭಾವ ಹುಟ್ಟಿ ಬಂದ. ಇನ್ನು ಮುಂದೆ ಅದೇ ವಂಶದಲ್ಲಿ ಹೋಗ್ತಾ ಹೋಗ್ತಾ ಒಬ್ಬ ಕುರು ಅಂತ ಒಬ್ಬ ರಾಜ ಬರ್ತಾ, ಕುರು ಅಂತ ಅವನ ಹೆಸರು. ಆ ಕುರು ರಾಜ ನಿರ್ಮಾಣ ಮಾಡಿದ ಕ್ಷೇತ್ರವೇ ಕುರುಕ್ಷೇತ್ರ ಅಂತ ಹೆಸರಾಯಿತು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸವವೇತಾಯುತ್ಸವ. ಆ ರಾಜ ನೋಡಿ ಪಾಪ ದೊಡ್ಡ ಯುದ್ಧರಂಗ ಕಟ್ಟಿಸ್ಬೇಕು ಅಂತ ಕಟ್ಟಿಸ್ದ, ಬ್ಯಾಟಲ್ ಫೀಲ್ಡ್ ಮಾಡ್ದ. ಆ ಬ್ಯಾಟಲ್ ಫೀಲ್ಡ್ ಯಾರಿಗಾಯ್ತು? ತನ್ನ ವಂಶದವರಿಗೆ ಆಗಬೇಕಾ? ಅವರೇ ಹೊಡೆದಾಡಿ ಸಾಯ್ಬೇಕಾ? ವಂಶ ದುರ್ವಂಶವಾಗಷ್ಟು ಎಟ್ಟುಬಿಡ್ಬೇಕಾ ಅದರೊಳಗೆ? ಏನು ಭಗವಂತನ ಸಂಕಲ್ಪ? ತನ್ನ ಅದೇ ರಾಜ ಮಾಡಿದಂತಹ ಕುರುಕ್ಷೇತ್ರ ಆತನ ವಂಶದ ಕ್ಷಯಕ್ಕೆ ಕಾರಣವಾಯಿತು ಅಂತ ಅರ್ಥ ಮಾಡಿಕೊಂಡ್ರೆ ದೇವರು ಯಾರ ಕಾಲ ಏನು ಮಾಡ್ತಾನೆ ಹೇಳೋದಕ್ಕಾಗೋದೇ ಇಲ್ಲ. ಆದರೆ ಅದರಿಂದ ಅವನೇನೋ ಪಾಪ ಇಲ್ಲ, ಪಾಪ ಅವನು ತನ್ನ ಸಾಧನೆ ಮಾಡಿದ. ಅದಕ್ಕೆ ಧರ್ಮಕ್ಷೇತ್ರ ಅಂತ ಬಿರುದು ಬಂತದ್ದು. ಧರ್ಮಕ್ಷೇತ್ರ ಆತ ಯಾತಕ್ಕೆ ಮಾಡಿದ ಅಂತ ಹೇಳ್ತಾರೆ. ಆ ಧರ್ಮ ಕುರುಕ್ಷೇತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಕುರುಕ್ಷೇತ್ರದಲ್ಲಿ ಹಿಂದೆ ತುಂಬ ನದಿ ಹರಿತಾ ಇತ್ತು, ಸರಸ್ವತಿ ನದಿ ಹರಿತಾ ಇತ್ತು. ವಿಶೇಷವಾಗಿ ಸರಸ್ವತಿ ನದಿ ಕುರುಕ್ಷೇತ್ರ ಮಧ್ಯೆ ಹರಿದೋಗ್ತಕ್ಕಂಥ ನದಿ. ಅದು ಸಾರಸ್ವತ ಕ್ಷೇತ್ರ ಅಂತಾನೆ ಮೊದಲ ಹೆಸರಾಗಿದ್ದಾರೆ. ಇವಾಗ ಸರಸ್ವತಿ ನದಿ ಇಲ್ಲ ಅಲ್ಲಿ, ಮತ್ತು ಇಲ್ಲಿ ನದಿಗಳೇ ಹೋಗ್ತಾ ಇದೆ. ಆ ನದಿಯಲ್ಲಿ ಸಿಗಬೇಕು, ಸುತ್ತಮುತ್ತ ನದಿಗಳಿರೋ ಪದ್ಧತಿನೇ ಬಿಟ್ಟು ಹೋಗ್ತಾ ಇದೆ. ದಂಡೂರಲ್ಲೇ ನದಿ ಹರಿಯೋ ಜಾಗ ಇದು, ಅರ್ಕಾವತಿ ಹರಿತಾ ಇತ್ತು. ಇವತ್ತು ಹೆಸರು ಕೂಡ ಕಾಣೋದಿಲ್ಲ, ಚರಂಡಿ ನೀರು ಕಾಣ್ತೇವೆ ಹೊರತು ಅರ್ಕಾವತಿ ನದಿನ ಕಾಣೋದೇ ಇಲ್ಲ. ನಾವು ಎಲ್ಲೋಯ್ತು ಅಂತ ಕೇಳಬೇಡಿ, ಅದು ಒಂದು ಕಾಲಕ್ಕೆ ಬತ್ತಿ ಹೋಯ್ತು ಅಂತ ಹೇಳುತ್ತೆ. ಬತ್ತಿ ಹೋಯ್ತಾ ನದಿ ಗುಪ್ತಗಾಮಿನಿಯಾಗಿ ಹೋಯ್ತೆ ಹೊರತು ಮೇಲಿಲ್ಲ. ಜನ ಏನು ತಿಳ್ಕೊಂಡಿದ್ರು ಗೊತ್ತಾ ಇದ್ದಾರಲ್ಲ, ಏನೋ ಉಡಾಫೆ ಹೊಡಿತಾರೆ ಇವರು, ಏನೋ ಕಥೆ ಕಟ್ತಾರೆ ಅಂತ ತಿಳ್ಕೊಂಡಿದ್ರು. ಈ ಸೆಟಲೈಟ್ ಇಂದ ಫೋಟೋಸ್ ಎಲ್ಲ ತೆಗೆದ್ರಲ್ಲ, ಸಂಶೋಧನೆ ಮಾಡಿದಲ್ಲ, ಹೇಳ್ತಾರೆ ಸರಸ್ವತಿ ನದಿ ಇದ್ದಿದ್ದ ನಿಜ ಆದ ಲೊಕೇಟ್ ಮಾಡ್ತಾರೆ, ಟ್ರೇಸ್ ಮಾಡಿದ್ದಾರೆ. ಅದು ಪಾತ್ರ ಟ್ರೇಸ್ ಮಾಡಿ ಒಂದು ಮಾತು ಬಂದಿದೆ, ನೋಡಬೇಕಿತ್ತು. ಪೇಪರ್ ಅನೌನ್ಸ್ ಮಾಡಿದ್ದಾರೆ ಅದನ್ನು. ಸರಸ್ವತಿ ನದಿ ಒಳಗೆ ಎಷ್ಟು ಹರಿತಾ ಇದೆ ಅಂತ ಕೇಳಿದರೆ, ಆ ನೀರನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಇಡೀ ನಮ್ಮ ಭರತಖಂಡಕ್ಕೆ 10,000 ವರ್ಷ ನೀರು ಸಾಕಾಗುತ್ತೆ. 10,000 ವರ್ಷ ಅಷ್ಟು ನೀರು ಅದರೊಳಗಿದೆ ಅಂತ. ಅಷ್ಟು ನೀರು ಒಳಗೆ ಹೋಗಿಬಿಟ್ಟಿದೆ. ಆ ಮೇಲಿನ ನೀರು ಒಳಗೆ ಹೋದ ಒಂದು ವಿಚಿತ್ರವಾದ ಸ್ಥಿತಿ. ಯಾತಕ್ಕೆಂದರೆ ಹೊರಗೆ ಜಾರ ಸರಸ್ವತಿ ಬತ್ತಿಹೋಯ್ತು, ಆ ನದಿನೂ ಬತ್ತಿಹೋಯ್ತು. ಕೊನೆ ಎಲ್ಲಿ ಜ್ಞಾನಕ್ಕೆ ಲೋಪ ಬರ್ತದೋ ಅಲ್ಲಿ ಎಲ್ಲವೂ ಲೋಪ ಆಗೇ ಆಗ್ತದೆ ಅಂತ. ಎಲ್ಲಿ ಮಹಾಭಾರತ ಹೇಳಿದ್ರೆ ಮಳೆ ಬರ್ತದೆ ಅಂತ ಒಂದು ಮಾತಿದೆ, ಏನಕ್ಕೆ ಕೇಳಿರಬೇಕು. ಮಹಾಭಾರತ ಹೇಳಿದ್ರೆ ಮಳೆ ಬರ್ತದೆ. ಹಿಂದಿನ ಕಾಲಕ್ಕೆ ಹಳ್ಳಿಗರಿಗೆಲ್ಲ ಗೊತ್ತಿದ್ದ ಜಗದು, ಎಲ್ಲ ಜಾತಿಯವರು ಒಂದು ವಿಷಯ ಗೊತ್ತಿತ್ತು, ಮಳೆ ಇಲ್ಲ ಮಹಾಭಾರತ ಹೇಳಿಸಿ, ಅದು ವಿರಾಟ ಪರಮೇಶ್ವರ ಗ್ಯಾರಂಟಿ ಮಳೆ ಬರುತ್ತೆ ಅಂತ. ನಮ್ಮದಕ್ಕೆ ಅದು ಬಿಟ್ಟು ಹೋಯಿತು. ಕತ್ತೆ ಬೆಳೆವರೆ ಮದುವೆ ಮಾಡಿ ಮಳೆ ಬರುತ್ತೆ, ಪೇಪರ್ ಬರುತ್ತೆ ಅಂತ ಹೇಳಿದ್ರು. ಇವರೇ ಕತ್ತೆಗಳು, ಇವರೇ ಬರವಣಿಗೆ ಮಾಡಿದ್ರೆ ಸಾಕು ಅತ್ತೆ. ಇದಕ್ಕಿಂತ ಕತ್ತೆಗಳು ಬೇಕೇನು? ಇದು ಬೇಕಾ? ಇವರಿಗೆ ಎಂಥ ಹುಚ್ಚಿ ಜನ ಇದ್ದಾರೆ. ಹಿಂದಿನ ಕಾಲದ ಸಾಮಾನ್ಯ ಜನಗಳು ಪಾಪ ಓದಕ್ಕೆ ಬರೋಕ್ಕೆ ಬರ್ತಿದ್ದಿಲ್ಲ ಅವರಿಗೆ. ಈ ಮಾತೇಳಿ ಮಾಡಿಸಿದ್ರು ಖಂಡಿತ ಬರ್ತಾ ಇತ್ತು. ಆ ಕಾಲ ಇವತ್ತು ಹೊರಟೋಗಿದೆ. ನಿಜವಾಗಲೂ ಮಹಾಭಾರತಕ್ಕೆ ಇರೋ ಅಧ್ಯಾತ್ಮ ಶಕ್ತಿ ಭಾರಿ ದೊಡ್ಡದು. ಅಂಥ ಶಕ್ತಿ ಅದಕ್ಕೆ ಇದ್ದೇ ಇದೆ. ಸುಮಾರು 2 ವರ್ಷಗಳ ಹಿಂದೆ ರಾಯಚೂರೊಳಗೆ ಸುಮಾರು ಆಗಸ್ಟ್ನಲ್ಲೂ ಮಳೆಯಾಗಿರಲಿಲ್ಲ, ಆಗಸ್ಟ್ನಲ್ಲೂ ಮಳೆಯಾಗಿರಲಿಲ್ಲ. ಒಬ್ಬ ಶ್ರೀಪಾದಂಗಳವರು ಚಾತುರ್ಮಾಸ ಕೂತಿದ್ರೆ ಆ ಸಮಯಕ್ಕೆ ಏನಾಯಿತು, ಅಲ್ಲಿ ಉಪನ್ಯಾಸಕ್ಕೆ ಅಂತ ಪ್ರತಿಯೊಬ್ಬರು ಕರೆಸ್ತಾ ಇದ್ರು ಪಂಡಿತರುಗಳನ್ನು. ಅಲ್ಲಿ ಹೋದಾಗ ಸ್ವಾಮಿಗಳು ಹೇಳಿದರು ಇಲ್ಲಿ ಮಳೆ ಇಲ್ಲ, 2 ದಿವಸ ಉಪನ್ಯಾಸ ಇತ್ತು ಅಷ್ಟೇ, ಬೇರೆ ಊರಿಗೆ ಹೋಗಬೇಕಾ 2 ದಿವಸ ಉಪನ್ಯಾಸ ಮಾಡಬೇಕಾಗಿತ್ತು, ಅದು ವಿರಾಟ ಪರ್ವ ಹೇಳಿಬಿಡಿ ಅಂತ ಸ್ವಾಮಿ ಹೇಳಿ ವಿರಾಟ ಪರ್ವ ಹೇಳಿ ಅಂತ ಹೇಳಿ. ಅಂದರೆ ಮಹಾಭಾರತ ಮಹಿಮೆ ಹೇಳ್ತೇನೆ, ಆಶ್ಚರ್ಯವಾಗ್ತದೆ ನಿಮಗೆ. ಬಂದು ಹನಿ ಹೆಸರು ಕೂಡ ಇಲ್ಲ ಅಂತ ಮತ್ತೆ ಹೇಳಿ ಕೇಳಿ ಮಳೆಗಾಲದಲ್ಲೇ ಸರಿ ಮಳೆ ಆಗದೇ ಊರವೆಲ್ಲ ಕೂಡ. ಅದರಂತೂ ಮಳೆ ಇಲ್ಲ ಅಂತ ಆಗೋಗ್ಬಿಟ್ಟಿದ್ದು. ನೀರಿನ ಹಾಹಾಕಾರ ಇದ್ದ ಸಮಯ 2 ದಿವಸ ಹೇಳಿದರೆ ಮೊದಲ ದಿವಸ ಆಯಿತು, ಮರು ದಿವಸ ಬೆಳಿಗ್ಗೆ ಸಾಯಂಕಾಲ ಮಂಗಳ, ಮಂಗಳವಾರ ಸಾಯಂಕಾಲ ಹೇಳಿ ಹೇಳಿದ್ರೆ 1 ದಿವಸ ಅಷ್ಟೇನೆ. ಮರು ದಿವಸ ಬೆಳಿಗ್ಗೆ ಸಾವಿರ ಬಿಚ್ಚೆ ಆಗ್ತಾ ಇದೆ, ಜೋರ ಮಳೆ ಹೊಡಿತಾ ಇದೆ ಲೆಕ್ಕ ಹಾಕಿ ನೋಡಿ. ಅಷ್ಟೊತ್ತು ಕೂಡ ಮಳೆ ಹೊಡಿತದೆ, ಜನಗಳಿಗೆ ಆಶ್ಚರ್ಯ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಶಕ್ತಿ ಅದಕ್ಕಿದೆ. ಇದು ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ಮಹಾಭಾರತ ಒಂದು ವೇದವ್ಯಾಸ ಹೇಗಿಟ್ಟಿದ್ದಾರೆ ಗೊತ್ತಾ? ಸೈನ್ಸ್ ಫೇಲ್ ಆಗುತ್ತೆ ಇವತ್ತಿನ ದಿವಸ. ಆರ್ಟಿಫಿಷಿಯಲ್ ಬ್ರೈನ್ ತರಲಿಕ್ಕೆ ಅಂತ ಹೋಗ್ತಾರಲ್ಲ, ಇಷ್ಟು ಮಾಡೋದು ತಂತಲ್ಲ ಕೊಟ್ಟಿಲ್ಲ. ಅನೇಕರಿಗೆ ಆಶ್ಚರ್ಯ ಆಗಿರ್ಬೋದು, ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಇವರು? ಆರ್ಟಿಫಿಷಿಯಲ್ ರೀತಿ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂದರೆ ಒಂದು ರಿಸ್ಕ್ ಇದೆ ಅದರೊಳಗೆ. ಏನು ರಿಸ್ಕ್ ಗೊತ್ತೇನು? ಮಳೆ ಬಂತೋ ಬಂದುಬಿಡುತ್ತೆ, ಬೇಕಾದ್ರೆ ಬರದೇ ಹೋದರೆ ಈ ವರ್ಷ ಬರೋದಿಲ್ಲಲ್ಲ, ಇದು ಎಷ್ಟೋ ವರ್ಷ ಬರದಂತೆ ಮಾಡಿಬಿಡುತ್ತೆ ಅಂತ. ಆಮೇಲೆ ಆ ಡೇಂಜರ್ ಇದೆ ಅದರೊಳಗೆ, ಅದಕ್ಕೆ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ವೇದವ್ಯಾಸರು ಪೈಸೆ ಖರ್ಚಿಲ್ಲ, ಮಹಾಭಾರತವನ್ನು ಕೇಳಿ ಸಾಕು ಮಳೆ ಬರುತ್ತೆ ಅಂತ ಹೇಳುತ್ತಾರೆ. ಮಹಾಭಾರತವನ್ನು ಕೇಳಿ ಅಂಥ ಒಂದು ಶಕ್ತಿ ಇರತಕ್ಕಂಥದ್ದು. ಸರಸ್ವತಿ ನದಿಯನ್ನೇ ಲೊಕೇಟ್ ಮಾಡಿ ಹೇಳಿದಂಥ ಅಪೂರ್ವವಾದಂಥ ಗ್ರಂಥ ಮಹಾಭಾರತ. ಸರಸ್ವತ ಕ್ಷೇತ್ರವನ್ನು ಹೇಳಿದ್ದು, ಮುಂದೆ ಅವ್ರ ಹೆಸರು ಸಾಕಷ್ಟು ಕಡೆ ಬರುತ್ತೆ, ಅಲ್ಲಿ ನೋಡೋಣಂತೆ. ಅಂಥ ಸರಸ್ವತಿ ತೀರದೊಳಗೆ ಅನೇಕ ಕಥೆ ನಡೀತಾ ಇತ್ತು. ಆ ಕುರುರಾಜ ಅಷ್ಟು ಬಾಡದ. ಆತನ ವಂಶದಲ್ಲಿ ಮುಂದೆ ಒಂದು ಕಾಲಕ್ಕೆ ಪ್ರತೀಪ ಅಂತ ಒಬ್ಬ ರಾಜ ಬಂದು, ಪ್ರತೀಪ ರಾಜ ಅಂತ ಒಬ್ಬ ರಾಜ ಬಂದು ತುಂಬ ಚೆನ್ನಾಗಿ ರಾಜ್ಯ ಆಡ್ತಾನೆ. ಆತ ಒಳ್ಳೆ ಹೆಸರು ಮಾಡ್ತಾನೆ. ಆತನ 3 ಜನ ಮಕ್ಕಳಾಗ್ತಾರೆ, ದೇವಾಪಿ, ಬಾಲ್ಹೀಕ, ಶಂತನು ಅಂತ 3 ಜನ ಮಕ್ಕಳು. ಅದರಲ್ಲಿ ಬಾಲ್ಹೀಕ ರಾಜ ವಂಶಕ್ಕೆ ಹಿರಿಯವರು. ಬಾಲ್ಹೀಕ ರಾಜ ಅವನು ಯಾರೋ ಅಲ್ಲ, ಗಾಳಿಯುತ ಪ್ರಹ್ಲಾದ ಬಾಲ್ಹೀಕ ರಾಯ ನೆನೆಸಿದನು. ಭಾಗವತ ಸಪ್ತಮ ಸ್ಕಂದದಲ್ಲಿ ಯಾವ ಪ್ರಹ್ಲಾದರ ಕಥೆ ಕೇಳ್ತೇವಲ್ಲ, ಆತನೇ ಬಾಲ್ಹೀಕ ರಾಜನಾಗಿ ಹುಟ್ಟಿದ. ದ್ವಾಪರಯುಗದ ಕಾಲ ಮಹಾನುಭಾವ, ಅಂತ ಪುಣ್ಯಾತ್ಮ ಅವತಾರ ಮಾಡ್ತಿರ್ಲಿಕ್ಕೇನೆ ಎಂಥ ತೇಜಸ್ವಿಯಾಗಿದ್ದ. ಎಷ್ಟು ಆತನ ತೂಕ ಇತ್ತು ಅಂದರೆ, ಏನೈವ ಜಾಯಮಾನೇನ ಸರಸಾ ಭೂರ್ ವಿದಾರಿತ, ಭೂಮಿ ಸಿಡಿತಂತೆ. ಅಂಥ ಬಲಿಷ್ಠವಾದಂಥ ಮಹಾವೀರ ಅವರು. ಪ್ರಹ್ಲಾದ ನರಸಿಂಹದೇವರನ್ನು ಕಂಡಂಥ ಪುಣ್ಯಾತ್ಮ. ಹಿರಣ್ಯಕಶಿಪು ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ, ಆತ ಜನ್ಮ ವೈಷ್ಣವ ಅಂತ ಕರೆದಿದ್ದ. ಅಂತ ಮಹಾನುಭಾವ ಹುಟ್ಟಿದ. ಆತ ಈ ರಾಜ್ಯಕ್ಕೆ ಸೇರಲಿಲ್ಲ, ಆತ ಹಿರಿಯ ಈ ರಾಜ್ಯಕ್ಕೆ ಸೇರಲಿಲ್ಲ. ಯಾಕಂದ್ರೆ ಆತನ ತಾಯಿಯನ್ನ ಪ್ರತಿಪ ಮದುವೆ ಆಗಬೇಕು ಕರಾರು ಮಾಡಿಕೊಂಡಿದ್ದಂತೆ. ಆ ರಾಜನಿಗೆ ಹೆಣ್ಣು ಕೊಟ್ಟ ರಾಜನಿಗೆ ಅವನಿಗೆ ಗಂಡು ಮಕ್ಕಳಿರಲಿಲ್ಲ. ಅಂತ ಹೇಳಿರ್ತಾನೆ, ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೇನೆ, ಗಂಡು ಮಗು ಹುಟ್ಟು ನನಗೆ ಕೊಡಬೇಕು ಅಂತ ಕರಾರು ಮಾಡ್ಕೊಂಡಿರ್ತಾನೆ. ಹುಟ್ಟಿದ್ದು ಗಂಡು ಮಗು ಬಾಲ್ಯಕ ರಾಜನೇ. ಅದಕ್ಕೆ ಆತ ಆ ದೇಶಕ್ಕೆ ಸೇರಿಬಿಡ್ತಾನೆ. ಪಾಂಡವರ ಸಂತಾನ ಆತ ಹುಟ್ಟಿದ್ದಿಲ್ಲಾದರೂ ಕೂಡ ಸೇರಿದ್ದು ಆ ವಂಶಕ್ಕೆ ಸೇರ್ತಾನಾದ್ದರಿಂದ ಈ ವಂಶಕ್ಕೆ ಬರಲಿಲ್ಲ. ಆ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾನಂತ ಮುಂದೆ ಇದನ್ನು ಕಥೆ ನಾವು ಕೇಳಿದ್ರೆ ಯುದ್ಧದಲ್ಲಿ ಈ ಥರ ರೋಲ್ ಇದೆ, ಬಹಳ ದೊಡ್ಡ ರೋಲ್ ಇದೆ ಈ ಥರದ್ದು, ಅದು ತಿಳ್ಕೊತೇವೆ. ಇದು ಬಾಲ್ಯಕ ರಾಜ. ಎರಡನೇ ದೇವಾಪಿ ಅಂತ, ಎರಡನೇ ದೇವಾಪಿ ಅಂತ ಅವನ ಹೆಸರು. ಅವನು ಉತ್ತರಾಧಿಕಾರಿ ಆಗಬೇಕಾಗಿತ್ತು, ಆಗಲಿಲ್ಲ. ಯಾತಕ್ಕೆ ಅಂದರೆ ರಾಜ ಯೋಚನೆ ಮಾಡ್ತಾ ಇದ್ದ, ನನ್ನ ಕಾಲ ಆಗ್ತಾ ಬಂತು, ಇದು ಪಟ್ಟಾಭಿಷೇಕ ಮಾಡಬೇಕು, ದೇವಾಪಿ ಮಾಡಬಹುದಾ ಅಂತ ಯೋಚನೆ ಮಾಡಿಬಿಟ್ಟು ಸಭೆ ಸೇರಿಸಿದನು. ಹಿಂದಿನ ಕಾಲದೊಳಗೆ ಸ್ವಂತ ಮಕ್ಕಳಿಗೆ ರಾಜ್ಯ ಕೊಡಬೇಕಾದ್ರೂ ಕೂಡ ಎಲ್ಲರ ಅಪ್ರೂವಲ್ ಬೇಕಾಗಿತ್ತು. ಅದಕ್ಕೆ ಜನಕ್ಕೆ ಗೊತ್ತಿಲ್ಲ ಅದೆಲ್ಲ ಕೂಡ, ಸುಮ್ಮನೆ ಬಾಯಿಮುಚ್ಕೊಂಡು ಬೈದ್ಬಿಡ್ತಾರೆ, ಕಣ್ಣು ಮುಚ್ಕೊಂಡೆ ಹೊರತು ಹಾಗೆಲ್ಲ ಇಲ್ಲ. ಅವ್ರು ಸಭೆಯ ಒಪ್ಪಿಗೆ ತಗೊಳ್ಬೇಕು, ಜನಗಳು, ಮಂತ್ರಿಗಳು, ಋಷಿಗಳು, ಮುನಿಗಳು ಎಲ್ಲರೂ ಒಪ್ಪಬೇಕು. ಅದಕ್ಕೆ ಸಭೆ ಸೇರಿಸ್ತಾನೆ. ಹೀಗಾಗಿದೆ, ನನ್ನ ಮಗ ಹಿರಿಯ ಮಗನನ್ನು ಬಾಲ್ಯಕ ದೇಶಕ್ಕೆ ಕೊಟ್ಟಿದ್ದೇವೆ, ಬಾಲ್ಯಕರಾಜನಾಗಿದ್ದಾನೆ. ಎರಡನೇ ಮಗ ದೇವಾಪಿ ಉತ್ತರಾಧಿಕಾರಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ, ನೀವು ಅಭಿಪ್ರಾಯ ಏನು ಅಂತ ಕೇಳಿದ್ದೆ. ಅವರೆಲ್ಲ ಹೇಳ್ತಾರೆ, ರಾಜ ಅದು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ನೋಡಿ, ಜನಗಳ ನಿಜವಾದ ಪ್ರಜಾರಾಜ್ಯದ ಕಾನ್ಸೆಪ್ಟ್ ಅದರೊಳಗೆ ಸಾಧ್ಯ ಇಲ್ಲ, ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು ಯಾತಕ್ಕೆ ಅಂತ ಕೇಳ್ತಾನೆ ರಾಜ. ಅದಕ್ಕೆ ಹೇಳ್ತಾರೆ, ನಿನ್ನ ಮಗ ದುಷ್ಟಾಂತನ ಹೇಳ್ತಾ ಇಲ್ಲ, ಒಳ್ಳೆಯವನೇನೆ, ಅವನಿಗೊಂದು ರೋಗ ಇದೆ, ಅದಕ್ಕೆ ಅವನು ರಾಜನಾಗಬಾರದು ಅಂತ ಹೇಳಿಬಿಟ್ಟು ಅವನೊಂದು ರೋಗ ಇದೆ ಅಂದ್ರೆ ಎಷ್ಟು ತೀಕ್ಷ್ಣವಾಗಿ ವಿಮರ್ಶೆ ಮಾಡ್ತಿದ್ರು. ರಾಜನ ಮಕ್ಕಳನ್ನು ಧೈರ್ಯ ವಿಮರ್ಶೆ ಮಾಡಿ ಸಭೆಯಲ್ಲಿ ಹೇಳೋಷ್ಟು ಧೈರ್ಯ ಅವರಿಗಿತ್ತು, ಸ್ವಾತಂತ್ರ್ಯ ಅವರಿಗಿತ್ತು. ಮತ್ತು ಯಾವುದೇ ಪತ್ರಿಕಾ ಸ್ವಾತಂತ್ರ್ಯಕ್ಕಿಂತ ಹೆಚ್ಚು ಸ್ವಾತಂತ್ರ್ಯವನ್ನು ಅಲ್ಲಿಯ ಜನ ಪಡೆದಿದ್ರು. ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಕೇಳಿದ ರೋಗ ಇದೆ. ಏನು ರೋಗ ಅಂದರೆ, ಅವನು ಚರ್ಮ ರೋಗ ಇತ್ತು ಅಂತ. ಚರ್ಮ ರೋಗ ಇತ್ತು, ಚರ್ಮ ರೋಗದ ಬದುಕಬಾರ್ದು ಅಲ್ಲ, ಅಧಿಕಾರಿ ಆಗಬಾರ್ದು ಅಲ್ಲ, ರಾಜನಾಗಬಾರ್ದು ಅವನಷ್ಟೇ, ರಾಜನಾಗಬಾರ್ದು. ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಬೇಕು. ನೋಡಿ ಮಹಾಭಾರತ ಕಾಲ ಹೇಗಿತ್ತು ಅಂದರೆ, ಚರ್ಮ ರೋಗ ಇದ್ದರೆ ರಾಜನಾಗಬಾರ್ದು, ಒಂದು ಬುದ್ಧಿ ಇಲ್ಲದವರು ರಾಜನಾಗಬಹುದು ಅಂತ ಕಾಲ ಬಂದು ಬರ್ತಾ 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 ಒಬ್ಬ ಚೀಫ್ ಮಿನಿಸ್ಟರ್ ತಮಿಳ್ನಾಡಿಗಿದ್ದಾಗ ಅವನು ಪ್ಯಾರಾಲಿಸ್ ಬೇರೆ ಎಚ್ಚರಿಕೆ ಕೂಡ ಇದ್ದಿಲ್ಲ, ಸ್ಟಿಲ್ ಆತ ಚೀಫ್ ಮಿನಿಸ್ಟರ್ ಆ ಕಾಲ ಲೆಕ್ಕ ಹಾಕ. ಆ ಎಸ್ ಟಿ ಸಿ ಆಗಿದ್ರೆ ಮನೆಗೆ ಹೋಗ್ಬಿಡ್ತಿದ್ದ, ಅಟೆಂಡರ್ ಆದರೆ ಮನೆಗೆ ಹೋಗ್ಬಿಡ್ತಿದ್ದ, ಚೀಫ್ ಮಿನಿಸ್ಟರ್ ಆಗಿದ್ರೆ ಕೂಡ್ಕೊಂಡ. ಇದೇ ಆಶ್ಚರ್ಯ, ಬಹುಶಃ ಜಗತ್ತಲ್ಲಿ ಇದಕ್ಕಿಂತ ಆಶ್ಚರ್ಯ ಘಟನೆ ಎಲ್ಲೂ ನಡೆಯೋದು ಸಾಧ್ಯ ಇಲ್ಲ. ಅದಕ್ಕೆ ಕಲಿಯುಗ ಅಂತ ಅದಕ್ಕೆ ಕರೆದಿತ್ತು. ರಾಜನ ಮಗ ಎಲ್ಲ ಗಟ್ಟಿಮುಟ್ಟಾಗಿದ್ದ ಧರ್ಮಿಷ್ಠ, ಆದರೆ ಅವನಿಗೆ ಒಂದು ರೋಗ ಇದೆ. ಸಮಾಜದ ಯಾವುದೇ ಎಷ್ಟೋ ಸತ್ತು ನೋಡ್ತೇವೆ, ಹೆಲ್ತ್ ಮಿನಿಸ್ಟರ್ ಅಂದ್ರೆ ಅವನ ಹೆಲ್ತೇ ಸರಿ ಇರೋದಿಲ್ಲ ಪಾಪ. ಹೆಲ್ತ್ ಮಿನಿಸ್ಟರ್ ಮಿನಿಸ್ಟರ್ ಪೇಷಂಟ್ ಆಗಿರ್ತಾರೆ, ಇದು ಸಮಾಜ ಅಂತ ಕೇಳಿ. ಇದು ನಿಜವಾದ ದುರಂತ. ಅದು ಆಗಿನ ಕಾಲಕ್ಕೆ ಎಂದೂ ಸಾಧ್ಯ ಇರಲಿಲ್ಲ. ಹೇಳ್ತಾರೆ, ರಾಜ ಒಪ್ಕೋತಾನೆ, ಎಂಥ ಪುಣ್ಯಾತ್ಮ ಹೇಳಿದವ್ರನ್ನ ಹೊರಗೆ ಹಾಕಿಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ, ಆಯ್ತು ಒಪ್ಕೊಂಡ್ಬಿಟ್ಟಾನೆ. ಮಗ ಎಂಥ ಪುಣ್ಯಾತ್ಮ ಗೊತ್ತ, ಅವನು ಒಪ್ಕೊಂಡ್ಬಿಟ್ಟಂತ. ಹೌದು, ಸಭೆಯ ತೀರ್ಮಾನ ಒಪ್ತೇನೆ ಅಂತ ಹೇಳ್ತಾರೆ. ಇದು ಆ ಕಾಲದ ಒಂದು ಧಾರ್ಮಿಕ ಚಿತ್ರವನ್ನು ಕೊಡ್ತಾ ಇದೆ. ಪ್ರೊಟೆಸ್ಟ್ ಮಾಡೋ ಸಾಧ್ಯತೆಯೇ ಇಲ್ಲ. ಧರ್ಮಕ್ಕೆ ಅಂತ ಮಹತ್ವ ಇತ್ತು, ನ್ಯಾಯಾಂಗ ದೊಡ್ಡದು ಅಂತ ಹೇಳ್ತೇವಲ್ಲ, ನ್ಯಾಯಕ್ಕೆ ತಲೆ ಬಾಗಲೇಬೇಕು ಅಂತ ಒಪ್ಕೊಂಡ್ಬಿಟ್ಟು ಅವನು ತಪಸ್ಸು ಹೊರಟೋಗ್ಬಿಟ್ಟಂತೆ, ಮನೆ ಬಿಟ್ಟು ಹೊರಟುಬಿಟ್ಟೆ. ತಪಸ್ಸು ಮಾಡಲಿಕ್ಕಿಂತ ಹೊರಗೊಟ್ಟು ಹಿಮಾಲಯ ಪರ್ವತ ಸೇರಿಕೊಂಡ್ಬಿಟ್ಟು ತಪಸ್ಸು ಮಾಡ್ತಾ ಕೂತನೆ. ಅವನ ತ್ಯಾಗ ವ್ಯರ್ಥವಾಗಲಿಲ್ಲ, ಅವನ ಧರ್ಮಬುದ್ಧಿ ವ್ಯರ್ಥವಾಗಲಿಲ್ಲ. ಅವನು ಎಲ್ಲೋ ಹೋದ ಅಂತ ತಿಳ್ಕೊಂಡ್ಬಿಡಬೇಡಿ, ಇವತ್ತಿಗೂ ಇದ್ದಾನೆ ಅಂತ ಮಹಾಭಾರತ ಹೇಳಿದೆ. ಇವತ್ತಿಗೆ ತಪಸ್ ಮಾಡ್ತಾನೆ ಇದ್ದಂತ. ಮಹಾಭಾರತ ರೆಫರೆನ್ಸ್ ಭಾಳ ಅಪೂರ್ವ ಇತ್ತು. ಈ ಕಲಿಯುಗೆಲ್ಲ ಮುಗಿಯುತ್ತಲ್ಲ, ಮುಂದೆ ರಾಜವಂಶಗಳು ಮತ್ತೆ ಪ್ರಾರಂಭವಾಗುತ್ತೆ, ಚಂದ್ರವಂಶ ಮತ್ತೆ ಮುಂದುವರಿಯುತ್ತೆ. ಆವಾಗ ಮೊದಲ ರಾಜ ದೇವಾಪಿ, ಇವನೇ ಮೊದಲ ರಾಜನಾಗ್ತಾನೆ ಅಂತ ಹೇಳಿದ್ರು. ದೇವಾಪಿ ಫಸ್ಟ್ ಟೆಂಪರರ್ ಆಗೋದು ಅವನೇ, ದೇವಾಪಿ ಆಗ್ತಾನೆ. ವಿಷ್ಣು ಪುರಾಣದಲ್ಲಿ ಬರ್ತದೆ, ಮಹಾಭಾರತದಲ್ಲೂ ಕಥೆ ಬರ್ತದೆ. ಅಲ್ಲ ಸ್ವಾಮಿ, ಚರ್ಮರೋಗ ಇದ್ರೆ ಆಗಬಾರದು ಅಂತ ಹೇಳಿದ್ದೀರಿ, ಮತ್ತೆ ಅವನೇ ಆಗ್ತಾನೆ ಅಂತ ಹೇಳ್ತಿರಲ್ಲ ಅಂತ ಕೇಳಿದರೆ, ಅಲ್ಲಿ ಹೇಳ್ತಾರೆ ಅಷ್ಟೊತ್ತಿಗೆ ರೋಗ ವಾಸಿ ಮಾಡ್ಕೊಂಡು ಬರ್ತಾನೆ ಅವನು ಅಂತ ಹೇಳಿದ. ಆದ್ದರಿಂದ ಕಾನೂನು ಭಂಗವಾಗಲಿಲ್ಲ. ಅವರೇನು, ಅವನಾಗಬಾರ್ದು ಅಲ್ಲ, ರೋಗ ಇದೆ ಆಗಬಾರ್ದಷ್ಟೇ, ರೋಗ ಹೋಯ್ತು ಆಗ್ಬೋದು, ಏನು ತೊಂದರೆನೇ. ಅವನು ದೊಡ್ಡ ಸಾಧನೆ ಮುಂದೆ ರಾಜನಾಗೇ ಆಗ್ತಾನೆ, ತಲೆ ಬಾಗಿಯೇ ಬಾಗ್ತಾನೆ. ಅದಕ್ಕೆ ಶಾಸ್ತ್ರ ಹೇಳೋದು, ಧರ್ಮವು ರಕ್ಷತಿ ರಕ್ಷಿತ, ಧರ್ಮಕ್ಕೆ ತಲೆಬಾಗಿ ಧರ್ಮ ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲೂ ಅಷ್ಟೇ, ಸರೆಂಡರ್ ಆಗು ನಿಮ್ಮನ್ನು ಕಾಪಾಡ್ತೇವೆ ಅಂತ ಹೇಳ್ತಾರೆ. ಇವತ್ತು ವೀರಪ್ಪನಂತವರಿಗೆ ಚಾಲೆಂಜ್ ಕೊಡಬೇಕಾದ್ರೆ ಉಳಿದವ್ರಿಗೆ ಹೇಳ್ಬೇಕು ಲೆಕ್ಕಾಗಿ, ಎರಡಾಗಿ ನಿನ್ನ ಕ್ಷಮಿಸ್ತೇವೆ ಅಂತ ಹೇಳಿದ್ರೆ ಧರ್ಮ ಭಾರಿ ದೊಡ್ಡದು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ದೇವರಿಗೆ ಸರೆಂಡರ್ ಆಗಿ ಪರಮಾತ್ಮ ಖಂಡಿತ ಕಾಪಾಡ್ತಾನೆ. ಯಾವ ದೇವಾದ ಉದ್ಧಾರವಾದ, ವಾಪಸ್ ಬಂದ, ರೋಗ ಹೋಯಿತು ಅಲ್ಲ, ರಾಜನೇ ಆಗ್ತಾನೆ, ಚಕ್ರವರ್ತಿ ಆಗ್ತಾನೆ. ಮುಂದೆ ಕೊನೆಯೇ ಉಳಿದಿದ್ದು ಶಂತನು ರಾಜ, ಮೂರನೇ ಮಗ ಅವನು ಶಂತನು ರಾಜ. ಆತನಿಗೆ ಪಟ್ಟ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದ, ಶಂತನವಿಗೆ ಪಟ್ಟ ಕಟ್ಟಬೇಕು ಅಂತ ಹೊರಟ. ಶಂತನು ರಾಜ ಸಾಮಾನ್ಯನಲ್ಲ, ಸಾಕ್ಷಾತ್ ವರ್ಣನ ಅವತಾರ ಅಂತ ಕರೆದಿದ್ದ. ವರ್ಣನ ಅವತಾರವೇ ಶಂತನು ರಾಜ, ಭಾರಿ ಪುಣ್ಯಾತ್ಮ. ಶಂತನರಾಜನಿಗೆ ಶಂತನು ಅಂತ ಯಾತಕ್ಕೆ ಹೆಸರು ಬಂತು ಅಂತ ಮಹಾಭಾರತ ಹೇಳುತ್ತೆ. ಶಂತನರಾಜನ ಶಂತನು ಅಂತ ಯಾತಕ್ಕೆ ಕರಿತಿದ್ರು ಅಂದರೆ ಆತ ಭಾರಿ ಭಾರಿ ಸಿದ್ಧಿ ಪಡೆದಂಥ ವ್ಯಕ್ತಿಯವನು, ಭಾರಿ ಸಿದ್ಧಿ ಪಡೆದವನು. ಆತ ಹೇಗೆ ಹುಟ್ಟಿ ಬಂದ ಅಂತ ಹಿನ್ನೆಲೆ ಬೇರೆ ಹೇಳುತ್ತಾರೆ. ಒಂದು ಸಲ ಸೂರ್ಯಗ್ರಹಣ ಚಂದ್ರಗ್ರಹಣ ಗ್ರಹಣಗಳು ಬರುತ್ತಲ್ಲ, ಅದು ಪರ್ವಕಾಲ ಅಂತ ಕರೀತಾರಲ್ಲ, ಆ ಕಾಲದಲ್ಲಿ ತುಂಬ ಶ್ರೇಷ್ಠವಾದ ಸ್ನಾನ ಅಂದರೆ ಗಂಗಾಸಾಗರ ಸಂಗಮದಲ್ಲಿ ಸ್ನಾನ ಮಾಡೋ ತುಂಬ ಪುಣ್ಯಕಾಲ ಅಂತ ಕರೆದರು. ಗಂಗಾ ನದಿ ಸಮುದ್ರ ಸೇರುತ್ತಲ್ಲ, ಆ ಜಾಗದಲ್ಲಿ ಸ್ನಾನ ಮಾಡಿದರೆ ಗ್ರಹಣ ಕಾಲಕ್ಕೆ ತುಂಬ ಶ್ರೇಷ್ಠ ಅಂತ ಕರೆದಿದ್ದಾರೆ. ಅದಾಗದೆ ಹೋದರೆ ಬರೀ ಸಮುದ್ರ ಸ್ನಾನ ಆರ ಮಾಡಿ ಅಂತ ಹೇಳಿದ್ದಾರೆ, ಅದಾಗದೆ ಹೋದರೆ ಗಂಗಾ ಸ್ನಾನ ಮಾಡಿ ಅಂತಾರೆ, ಅದಾಗದೆ ಹೋದರೆ ಯಾವ ನದಿಯಲ್ಲಿ ಸ್ನಾನ ಮಾಡಿ ಅಂತಾರೆ, ಅದು ಆಗದೆ ಹೋದರೆ ಬಾವಿಯಲ್ಲಿ ಸ್ನಾನ ಮಾಡಿ ಅಂತಾರೆ, ಅದಾಗದೆ ಹೋದರೆ ಮನೆಯಲ್ಲಿ ಸ್ನಾನ ಅಂತೂ ಸ್ನಾನ ಮಾಡಿ ಕೊನೆ ಪಕ್ಷ ಅಂತಾರೆ. ಅದು ನಮಗೆ ಸಾಧ್ಯ ಇಲ್ಲ, ಅವರು ಇವ್ರ ಪದ್ಧತಿ ಪಾಪ. ಗ್ರಹಣ ಕಾಲಕ್ಕೆ ಸ್ನಾನ ಅಂದರೆ ಭಾರಿ ಪುಣ್ಯ, ಬ್ರಹ್ಮದೇವರು ಮಾಡಿ ತೋರಿಸ್ತಾರೆ ಅರ್ಥ ಮಾಡ್ಕೋದು. ಗಂಗಾಸಾಗರ ಸಂಗಮ ಸ್ನಾನಕ್ಕೆ ಅಂತ ಬಂದರಂತೆ. ಪರ್ವಕಾಲದಲ್ಲಿ ಯಾವಾಗಲೂ ಸಮುದ್ರ ಉಕ್ಕಿ ಇರ್ತದೆ, ಭಾರಿ ಜೋರ ಜಾಸ್ತಿ. ಆಗ ಏನಾಯ್ತು, ಅವ್ರು ಬರ್ತಿರ್ಲಿಕ್ಕೆ ಸರಿಯಾಗಿ ಸಮುದ್ರದಿಂದ ಒಂದು ಹನಿ ನೀರು ಹಾರಿ ಬ್ರಹ್ಮದೇವರ ಮೇಲೆ ಬಿತ್ತಂತೆ. ಒಂದು ಹನಿ ನೀರು ಹಾರಿ ಬ್ರಹ್ಮದೇವರ ಮೇಲೆ ಬಿತ್ತು. ಕಷ್ಟ ಬ್ರಹ್ಮದೇವರು ನೋಡಿದರು, ಶಾಪ ಕೊಟ್ಟೇ ಬಿಟ್ಟಿರಂತ. ಶಶಾಪ ಚತುರ್ಮುಖ ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ಶಾಪ ಕೊಟ್ಟರು, ಕೆಲವು ಶಂತ ರಮಣ ರಾಜ ನೀನು ಎಷ್ಟು ದುರಹಂಕಾರಿ, ಯಾರ ಬದಲಿರಂತ ಜ್ಞಾನ ಇಲ್ಲ ನಿನಗೀಗ, ನೀರು ಹರಿಸ್ತಾ ಇದ್ದೀಯಾ, ಅದು ಶಿಕ್ಷೆ ಕೊಟ್ಟು ನೀನು ಭೂಲೋಕದಲ್ಲಿ ರಾಜನಾಗಿ ಹುಟ್ಟು, ಮೊದಲೊಬ್ಬ ರಾಜನಾಗಿ ಹುಟ್ಟು, ಇನ್ನೊಂದು ಸರ್ತಿ ಮತ್ತೊಬ್ಬ ರಾಜನಾಗಿ ಹುಟ್ಟು, ಎರಡು ಜನ್ಮ ಹುಟ್ಟು ಅಂತ ಶಾಪ ಕೊಟ್ಟುಬಿಟ್ಟು. ನೀವು ಕತೆ ಕೇಳ್ತಿದ್ರೆ ಭಾರಿ ಶಿಟ್ಟು ಬಿಡ್ತದೆ ನಮಗೆ. ಏನು ಶಾರ್ಟ್ ಟೆಂಪರ್ ದೇವತೆಗಳೆಲ್ಲ ಕೂಡ, ಒಂದು ಹನಿ ನೀರು ಬಿದ್ದಿಷ್ಟೆಲ್ಲ ಮಾಡಿಬಿಡ್ತಾರಲ್ಲ, ಈಗಿನ ಕಾಲಕ್ಕೆ ಬರಬೇಕಾಗಿತ್ತು, ನೀರು ಹನಿಯನ್ನು ಮೈ ಸುರಿಸೇ ಬಿಡ್ತಾರಬೇಕಾದ್ರೆ ಬೈಲಿಗೆ ಅಂತ ಕಾಲ ಇದು. ಒಂದು ಇಷ್ಟು ಶಾರ್ಟ್ ಟೆಂಪರ ಅಂತ ಕೇಳಿದರೆ ಇದು ಯಾರು ಬಂದಿದ್ದಾರೆ ಲೆಕ್ಕ ಹಾಕಬೇಕಾಗ. ಇವತ್ತು ಯಾರೋ ಒಬ್ಬನು ಹೊಡಿತಾರೆ, ಏನಾಗೋದೇ ಇಲ್ಲ, ಕೊಂದರು ಯಾರು ಕೇಳೋದಿರೋದಿಲ್ಲ. ರಾಜ ಮಹಾರಾಜರು ಬಂದ ಕಾಲಕ್ಕೆ ಒಂದು ಕಲ್ ಕೈ ವೆಪನ್ ಹತ್ತಿರ ಇದ್ರೆ ಸಾಕು, ಅವನ ಹತ್ರ ಹೊಡಿಬೇಕಾಗಿಲ್ಲ. ವೆಪನ್ ಹತ್ತಿರ ಇಟ್ಕೊಂಡು ಅರೆಸ್ಟ್ ಮಾಡಿ ಜನ್ಮ ಪೂರ್ತಿ ಅಂಕು. ಇವತ್ತು ನೋಡಿ ಎಷ್ಟು ಜನ ಒದ್ದಾಡ್ತಿದ್ದಾರೆ AK-47 ಇಟ್ಕೊಂಡಿದ್ದಕ್ಕೋಸ್ಕರ. ಇನ್ನೂ ಕೇಸ್ ನಡೀತಾ ಇದೆ, ಕೇಸ್ ನಡೀತಾ ಇದೆ. ಹೊಡೆದಿದ್ದಕ್ಕಾಗಿ ಇಟ್ಕೊಂಡಿದ್ದಕ್ಕೆ ಯಾಕೆ ಇಟ್ಕೊಂಡು ಅಂತ ಕೇಳುತ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ರಾಜ ಮಹಾರಾಜರು ಹೇಗೆ ನಡ್ಕೋಬೇಕು, ಬ್ರಹ್ಮದೇವರು ಯಾರು ಗೊತ್ತೇನು. ಶೇಷಾಹಿ ವೈರಿ ಶಿವಶಕ್ರಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಬಖಿಲಂ ವಿದಧಾತಿ ಧಾತ ಹಿರಿಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ವಿಶ್ವದ ಸೃಷ್ಟಿಕರ್ತರು, ಜಗತ್ತಿನ ಪಿತಾಮಹರವರು, ಅಂಥವ್ರು ಬಂದ ಕಾಲಕ್ಕೆ ಡಿಸೆನ್ಸಿ ಬೇಡವ ಇವನಿಗೆ. ಮಡಿಯೋದು ಹನಿ ನೀರು ಸೇರಿಸಿ ಎಷ್ಟಿಟ್ಟು ಬರುತ್ತೆ, ಸಾವಿರ ಸ್ನಾನ ಮಾಡ್ಕೊಂಡು ಬರ್ತಿರ್ತಾವೆ, ಹನಿ ಸೇರಿಸಿ ನೋಡೋಣ ಅಂತ ಗೊತ್ತಾಗುತ್ತೆ. ಬರೀ ಅದು ಸುಮ್ಮನೆ ಹೋದರೆ ಪರಿವಾರದ ಎತ್ತವ್ರು ಬಿಡ್ತಾರೆ, ನೀರು ಸೇರಿಸಿದ್ರೆ ಕತೆ ಮುಗಿತೀವಿ ನಾವು ಅಷ್ಟೇ. ಇವತ್ತು ಅಂಥವ್ರು ಬ್ರಹ್ಮದೇವರಿಗೆ ಹೀಗೆ ಮಾಡಿದರೆ ಏನಾಗಬೇಕು, ಶಾಪ ಕೊಟ್ಟರು. ಈ ಸಿಟ್ಟಿನಿಂದ ಕೊಟ್ಟ ಶಾಪ ಅಲ್ಲದು, ಅರ್ಥ ಮಾಡ್ಕೋಬೇಕು. ಬ್ರಹ್ಮದೇವರಿಗೆ ಸಿಟ್ಟ ಅಂದರೆ ಸಿಟ್ಟು ಗಿಟ್ಟಿದ್ರೆ ಬಂಬಾದಿ ಸಿಗೋದೇ ಇಲ್ಲ, ಸಿಟ್ಟು ಒಂದು ಚೂರು ಸಿಟ್ಟಿದ್ರೆ ಬಂಬಾದಿ ಸಿಗೋ. ಬ್ರಹ್ಮ ರುಜುಗಳವರೆಲ್ಲ ಕೂಡ ರುಜುಗಳಿಗೆ ಒಂದು ದೋಷನೂ ಇಲ್ಲ ಅವರಿಗೆ, ಕಾಮ ಕ್ರೋಧ ಲೋಭ ಮೋಹ ಮದ ಬತ್ತರ ಅವರಿಗಿಲ್ಲ ಅಲ್ಲ, ಅವ್ರ ಹೆಸರೇದರೂ ಬರಬಾರ್ದಂಥ ಮಹಾನುಭಾವನೆ. ಅವರೇ ಸಿಟ್ಟು ಮಾಡಿಕೊಂಡ್ರೆ ಸಿಟ್ಟಲ್ಲ, ಪನಿಷ್ಮೆಂಟ್ ಕೊಟ್ಟರೆ ಜಡ್ಜು ಶಿಕ್ಷೆ ಕೊಡ್ತಾರೆ, ಆ ಸಿಟ್ಟಿನಿಂದ ಕೊಡೋದಿಲ್ಲ, ನ್ಯಾಯಕ್ಕೋಸ್ಕರ ಜಡ್ಜ್ಮೆಂಟ್ ಕೊಡ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮದೇವರಿಗೆ ವರ ಕೊಟ್ಟರು ಅವರಿಗೆ ಲೇಪ ಇಲ್ಲ, ಶಾಪ ಕೊಟ್ಟರು ಅವರಿಗೆ ಲೇಪ ಇಲ್ಲ. ಜಡ್ಜ್ಮೆಂಟ್ ಕೊಡೋದಕ್ಕಿರೋ ಮಹತ್ವ ಬೈದ್ರೆ ಇಲ್ಲ, ಬೈತಾನೆ. ಇವ್ರು ಹೊಡೆದಾನ ತಿರುಗಿ ಹೊಡೆದು ಬಿಡ್ತಾನೆ, ಕೋರ್ಟ್ ಕೇಸ್ ಹಾಕ್ತಾರೆ. ನ್ಯಾಯಾಧೀಶ ಹ್ಯಾಂಗ್ ಮಾಡಿ ಅಂತ ಆರ್ಡರ್ ಕೊಡ್ತಾನೆ, ಅವನಿಗೇನು ದೋಷನೇ ಇಲ್ಲ, ಯಾಕೆ ಸರ್ಕಾರ ನೇಮಿಸಿದೆ ಅವನನ್ನು, ಜಡ್ಜ್ ಇರೋದೇ ಅದಕ್ಕೋಸ್ಕರ. ಆದ್ದರಿಂದ ಅವನಿಗೆ ಅವ್ ಬಾ ಒಳ್ಳೆ ನಿಷ್ಪಕ್ಷಪಾತಿ ಆದ ಜಡ್ಜು. ಜಡ್ಜ್ಮೆಂಟ್ ಬರೀಬೇಕಾದ್ರೆ ಕೂತ್ಕೊಂಡು ಕಿರ್ಚಿಕೊಂಡು ಬರೆಯೋದಿಲ್ಲ ಅವನು, ಕಾಮ ಬರೀತಾನೆ. ಇವನು ಈ ರೀತಿ ಮಾಡಿದ್ದಾನೆ, ಈ ಶಿಕ್ಷೆ ಕೊಡತಕ್ಕದ್ದು ಅಷ್ಟೇ, ಮನ ಉದ್ವೇಗನೇ ಇಲ್ಲ. ಬ್ರಹ್ಮದೇವರು ಹಾಗೆ ಮಾಡ್ತಾ ಇದ್ದಾರೆ, ಬಿಟ್ಟುಬಿಡ್ಬೋದಲ್ಲ ಅಂದರೆ ನಮ್ಮ ಜನಕ್ಕೆ ಅದೊಂದು ದೊಡ್ಡ ಯೋಚನೆ. ಕ್ಷಮಿಸಿಬಿಟ್ರೆ ಆಗೋಯ್ತು, ಕ್ಷಮಿಸಿಬಿಟ್ರೆ ಆಗೋಯ್ತಲ್ಲ, ನಮಗೆಲ್ಲ ಅರ್ಥ ಆಗುತ್ತೆ ಗೊತ್ತಾ. ಇದು ಯಾರೋ ಟೆಸ್ಟ್ ಮಾಡ್ಕೋತಾನೆ ರೋಗಿ, ಎಲ್ಲ ಟೆಸ್ಟ್ ಆಗಿಬಿಡುತ್ತೆ, ಕ್ಯಾನ್ಸರ್ ಅಂತ ಪ್ರೂವ್ ಆಗಿಬಿಡುತ್ತೆ. ಏನು ಮಾಡಬೇಕು ಡಾಕ್ಟ್ರೆ, ಬಿಟ್ಟುಬಿಡಿ ಡಾಕ್ಟ್ರೆ, ಪಾಪ ಹೋಗಲಿ, ಹೋಗಿಲ್ಲ ಹೋಗಿ ಹೋಗಿ ಎವಳೊಬ್ಬ ಹೋಗ್ತಾನೆ ಹೊರತು ಇಲ್ಲೇ ಇರೋದಿಲ್ಲ ಅವನು. ರೋಗನ ಕ್ಷಮಿಸೋದ್ರೆ ಏನರ್ಥ, ರೋಗನ ವಾಸಿ ಮಾಡಬೇಕೇ ಹೊರತು ಕ್ಷಮಿಸಬಾರ್ದು, ರೋಗ ಕೋಪ ದೋಷಗಳನ್ನು ಪನಿಷ್ ಮಾಡಬೇಕೇ ಹೊರತು ಬಿಡಬಾರ್ದು. ಇವತ್ತು ಇಗ್ನೋರ್ ಮಾಡಿದ ರೋಗ ಇಡೀ ದೇಹವನ್ನು ಹೇಗೆ ಕೊಂದು ಹಾಕುತ್ತೋ, ಇಗ್ನೋರ್ ಮಾಡಿದ ಪಾಪ ಬೆಳೀತಾ ಹೋಗುತ್ತೆ ಅಂತ ಹೇಳುತ್ತಾರೆ. ತುಂಬ ಜನಕ್ಕೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಜಗನ್ನಾಥದಾಸರು ತತ್ವಸ್ವಾಲಿಯರ ಮಾತು ಹೇಳುತ್ತಾರೆ, ನಮಗೆ ಬಹಳ ಅಪೂರ್ವವಾದ ಮಾತು ಹೇಳುತ್ತಾರೆ. ಶನೇಶ್ವರನ ಸ್ತೋತ್ರ ಮಾಡ್ತಾರೆ ಜಗನ್ನಾಥದಾಸರು, ಎಲ್ಲರೂ ಸ್ತೋತ್ರ ಮಾಡ್ತಾರೆ, ಕೇಳೋದು ನಮಗೆ ಗೊತ್ತೇನಂತ ಹೇಳಿಬಿಟ್ಟು, ದಯವಿಟ್ಟು ಪಾಪ ಬರದಾಗಿ ಮಾಡು, ನಮ್ಮನ್ನು ಕಾಪಾಡಿಬಿಡು ಅಂತ ಎಲ್ಲರೂ ಕೇಳ್ತಾರೆ. ಜಗನ್ನಾಥದ ಹಾಗೆ ಮಾಡೋದಿಲ್ಲ, ಶನೇಶ್ವರ ನಾವೇನು ಶಿಕ್ಷೆ ನಾವು ಪಾಪ ಮಾಡಿದ್ದೇವಲ್ಲ ಅದು ಕೆಟ್ಟದಾಗಬೇಕಲ್ಲ, ಬೇಗ ಮಾಡಿಬಿಡು ಮಹಾರಾಯ ಅಂತ ಕೇಳ್ತಾರೆ. ನೀವು ಆಶ್ಚರ್ಯವಾಗ್ತದೆ, ಎಂಥ ಪ್ರಾರ್ಥನೆ, ಬೇಗ ಮಾಡಿಬಿಡು ಅದನ್ನು, ಏನು ಕೆಟ್ಟದಾಗಬೇಕು ಗೊತ್ತಿಲ್ಲ, ಮೊದಲು ಮಾಡಿಬಿಡು ಅದನ್ನು. ಯಾತಕ್ಕೆ ಕೇಳ್ತಾರೆ ಜಗನ್ನಾಥದಾಸರ ಹಾಗೆ, ಶನೇಶ್ವರ ಕೆಟ್ಟ ದೇವತೆ ಅಲ್ಲ, ಒಳ್ಳೆ ದೇವತೆ ಆತ, ನಮ್ಮ ಪಾಪಗಳನ್ನ ಬೇಗ ಪನಿಷ್ ಮಾಡಿ ಬಿಟ್ಟುಬಿಡ್ತಾನಂತ. ಆದಷ್ಟು ಬೇಗ ಪನಿಷ್ ಮಾಡಿದರೆ ನಮಗೆ ಇಂಟ್ರೆಸ್ಟ್ ಕೊಡೋದು ಕಡಿಮೆ ಆಗ್ತದಾಗ, ಪಾಪ ಅನ್ನೋದು ತಡ ಆಗಿಬಿಟ್ರೆ ಇಂಟ್ರೆಸ್ಟ್ ಜಾಸ್ತಿ ಕೊಡಬೇಕಾಗ್ತದೆ, ಜನ್ಮಾಂತರ ಪಾಪ ಜಾಸ್ತಿ ಆಗಿಬಿಡ್ತದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಫೀಸ್ ವಿತ್ ಪೆನಾಲ್ಟಿ ಫೀ ಕೊಡೋದಕ್ಕೆ ಮೊದಲೇ ಕೊಡಬೇಕು ಅಂತ ಹೋಗ್ತಾರೆ ರಾಟೆ ಮೊದಲು ಏಟ್ ಬಿಲ್ ಕೊಡೋಕೆ ಹೋಗ್ತಾನೆ, ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಬೇಗ ಹೋಗ್ತಾನಲ್ಲ ಪಾಪನ ಮೊದಲು ಅನುಭವಿಸಬೇಕು, ಶಾಸ್ತ್ರ ಹೇಳುತ್ತದೆ. ಪಾಪ ಮೊದಲು ಅನುಭವಿಸ್ಬಿಡಿ, ಪುಣ್ಯ ನಿಧಾನವಾಗಿ ಅನುಭವಿಸಿ. ಯಾಕೆ ಗೊತ್ತಾ, ಅದು ಮಲ್ಟಿಪ್ಲೈ ಆಗ್ತಾ ಇರ್ತದೆ. ಪುಣ್ಯ ಪುಣ್ಯ ಅನುಭವಿಸ ತಡ ಮಾಡಿದಷ್ಟು ಕೂಡ ಸಾಕಷ್ಟು ಬೆಳಕೋತಾ ಹೋಗಿಬಿಡುತ್ತದೆ. ಪಾಪ ತರ ಅದು ಬೆಳೆದ್ಬಿಡ್ತದೆ. ಆಮೇಲೆ ಅದು ಪಾಪ ಬೇಗ ಅನುಭವಿಸ್ಬಿಡಿ, ಪಾಪ ಕಡಿಮೆ ಆಗಿಬಿಡುತ್ತದೆ. ಪುಣ್ಯ ಹಾಗೆ ಬಿಟ್ಟುಬಿಡಿ, ಹುಚ್ಚಾಬಟ್ಟೆ ಬೆಳೀತದೆ. ಹಾಗೆ ಮಾಡೋದಿಲ್ಲ, ಪುಣ್ಯ ಮಾಡಿ ಫಲ ತಕ್ಷಣ ಡ್ರಾ ಮಾಡಿಬಿಡ್ತೇವೆ. ಇಮಿಡಿಯೇಟ್ಲಿ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಡ್ರಾ ಮಾಡಿಬಿಡ್ತೇವಲ್ಲ, ಪುಣ್ಯ ಜೀರೋ ಆಗಿಬಿಡ್ತದೆ, ಇರೋದೇ ಇಲ್ಲ ಪುಣ್ಯ. ಪಾಪ ಮಾತ್ರ ಮಲ್ಟಿಪ್ಲೈ ಆಗ್ತಾನೆ ಇರ್ತದೆ. ಆದ್ರಿಂದ ಕೊನೆ ಉಳಿಯೋದೇನು? ಬರೀ ಪಾಪೋಹಂ ಪಾಪಕರ್ಮಾಹಂ ಆಗಿಬಿಡುತ್ತೆ. ಈ ಶಾಸ್ತ್ರದ ಮಾತು ಬಹಳ ದೊಡ್ಡದು. ಪುಣ್ಯವನ್ನ ಅನುಭವಿಸ್ಲಕ್ಕೆ ಹೋಗಬೇಡಿ, ಹಾಗೆ ರಿಸರ್ವ್ ಮಾಡಿಬಿಡಿ. ಮಾ ಫಲೇಶು ಕದಾಚನ, ಪಾಪವನ್ನು ಅನುಭವಿಸಿಬಿಡಿ, ಒಳ್ಳೆ ವಿಶೇಷವಾದಂತಹ ಹಿರಿಮೆ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಶಿಕ್ಷೆ ಯಾತಕ್ಕೆ ಕೊಡ್ತಾರೆ ಅಂದ್ರೆ ಬೇಗ ಅದರಿಂದ ಪಾರಾಗಿ ಬಿಡಲಿ ಅಂತ ಶಿಕ್ಷೆ ಕೊಡ್ತಾರೆ. ಇದೆಲ್ಲ ದೃಷ್ಟಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಬ್ರಹ್ಮದೇವರ ಪಾತ್ರ ತಪ್ಪಾಗಿ ತಿಳ್ಕೊಂಡಿವೆ ಅಂದ್ರೆ ಮಹಾಭಾರತ ಎಸೆನ್ಸೆ ಮಿಸ್ ಆದಾಗಲೇ. ಬ್ರಹ್ಮ ಯಾಕೆ ಬ್ರಹ್ಮಪಟ್ಟಕ್ಕೆ ಬರೋದೆ ಭೀಮಸೇನ, ಆಮೇಲೆ ಹನುಮಂತನೇ ಭೀಮ, ಹನುಮಂತ ಮುಂದೆ ಬ್ರಹ್ಮನಾಗ್ತಾನೆ ಅಂತ ಜಗತ್ತಿಗೆಲ್ಲ ಗೊತ್ತು. ಭೀಮ ಮುಂದೆ ಬ್ರಹ್ಮನಾಗ್ತಾನೆ, ಅಂತಹ ಭೀಮನ ಪಾತ್ರ ಕೆಟ್ಟ ಹೋಗುತ್ತೆ. ಆಮೇಲೆ ಬ್ರಹ್ಮದೇವರಿಗೆ ರುಜುಗಳಿಗೆ ಎಂದು ಕೋಪತಾಪಾದಿಗಳು ಇಲ್ಲವೇ ಇಲ್ಲ. ಆದ್ದರಿಂದ ಅವರು ಕೊಟ್ಟದ್ದು ಪನಿಷ್ಮೆಂಟೇ ಹೊರತು ಬರೀ ಬೈಕೊಳ್ಳೋ ಕೆಲಸ ಮಾಡಲಿಲ್ಲ ಅವರು. ಅವ್ರ ಮಾತು ಅಂದ್ರೆ ಮತ್ತೇನೆ, ಅಲ್ಲಿ ತಮಾಷೆ, ಗಂಗಾ ಸಾಗರ ಎರಡೂ ಸೇರ್ತಾ ಇದೆ, ಎರಡೂ ಸೇರ್ತಾ ಇದೆ. ಶಾಪ ಕೊಟ್ಟರು, ಶಾಪ ಸಮುದ್ರಕ್ಕೆ ಒಂದೇ ಕೊಟ್ಟರೆ ಹೊರತು ಗಂಗಾನದಿ ಶಾಪ ಕೊಡಲಿಲ್ಲ ಬ್ರಹ್ಮದೇವರು. ಗಂಡನೇ ಶಾಪ, ಹೆಂಡತಿ ಶಾಪ ಎಲ್ಲ ಹಾಗೆ ಮಾಡಿಬಿಟ್ರು. ಇದ್ಯಾತಕ್ಕೆ ಅಂತ ಪ್ರಶ್ನೆ. ಮಧ್ವಾಚಾರ್ಯರು ಎಷ್ಟು ಕೀನ, ಯಾರು ಕವಿಗಳು ಯಾರು ಬರೋದಿಲ್ಲ ಅದನ್ನು. ಮಹಾಭಾರತದಲ್ಲಿ ಬಂದಿದೆ ಆಚಾರ್ಯ ಒಬ್ಬರು ಹೇಳ್ತಾರೆ, ಗಂಗೆಗೆ ಶಾಪ ಇಲ್ಲ, ಸಮುದ್ರಕ್ಕೆ ಮಾತ್ರ ಶಾಪ. ಯಾತಕ್ಕೆ ಗೊತ್ತಾ, ನೀರು ಹಾರಿದ್ದು ಸಮುದ್ರ ನೀರೇ ಹೊರತು ಗಂಗೆ ನೀರು ಹಾರಲಿಲ್ಲ ಮೈಬೇಲಿ ಅಂತ ಹೇಳ್ತಾರೆ. ಸಮ ಅಂತ ದೇವರಿಗೆ ಹೆಸರು. ಯಾರು ತಪ್ಪಾಡಿರ್ತಾ ಅವ್ರಿಗಂತ ಪನಿಷ್ಮೆಂಟ್, ಬೇರೆ ಬೇರೆ ಪನಿಷ್ಮೆಂಟ್ ಅಲ್ಲ. ಕುಡಿದ ಹಿಡ್ಕೊಂಡೋಗಿದೆ ಹೋಗೋ, ನಮ್ಮ ಹಿಡ್ಕೊಂಡೋಗಿರ್ತಾರೆ, ಬಿಟ್ಬಿಟ್ಟು ನನ್ನ ಹಿಡ್ಕೊಂಡೋಗಿ ಪರವಾಗಿ ಅಂತ ಕೇಳಿದ್ರೆ, ಅವನ್ನೇ ಹಿಡ್ಕೊಂಡು ಹಿಡ್ಕೊಂಡು ಹೋಗೋದಿಲ್ಲ ನಾವು ಅಂತ ಹೇಳ್ತಾರೆ. ಬಂದು ಹೊರಗೆ ದಬ್ತಾರೆ ಅವನ್ನ, ಇವನು ಒಳಗೆ ಹಿಡ್ತಾರೆ ಹೊರಗೆ ದಬ್ತಾರೆ ಅವನನ್ನ ಪದ್ಧತಿ. ಅದಕ್ಕೆ ಹೆಂಡತಿ ತಪ್ಪು ಮಾಡಿ ಎಲ್ಲ ಅವಳಿಗೆ ಶಾಪ ಇಲ್ಲ, ಗಂಡ ತಪ್ಪಾಡಿದ್ದಾರೆ ಅದಕ್ಕೆ ಶಾಪ ಇಲ್ಲ. ಕೆಲವರು ಹಾಗೆ ತಿಳ್ಕೊಳ್ಳಿಲ್ಲ, ಓಸ್ ಹೆಂಗಸರಿಗೆ ಶಾಪ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಿ ಪಾಪ. ಹೆಂಗಸರಿಗೆ ಶಾಪ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅವರು. ಗಂಡಸರು ಹುಷಾರಾಗಿರ್ಬೇಕು, ಹೆಂಗಸರು ಹುಷಾರಾಗಿರ್ಬಾರ್ದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು, ತಪ್ಪು ಯಾರು ಮಾಡಿದ್ರೆ ಶಿಕ್ಷೆ ತಪ್ಪಿದ್ದಲ್ಲ, ಗಂಡಸು ಹೆಂಗಸೋ ಅವರ ಇವರ ಲೆಕ್ಕ ಇಲ್ಲ. ಆದರೆ ಏನೇ ಶಿಕ್ಷೆ ಕೊಟ್ಟರು ಕೂಡ ಒಳ್ಳೆಯವರ ಮೇಲೆ ಮಾತ್ರ ಅನುಗ್ರಹ ಇಟ್ಟುಕೊಂಡೇ ಕೊಡ್ತಾರೆ, ಕೆಟ್ಟ ದೃಷ್ಟಿಯಿಂದ ಕೊಡೋದಿಲ್ಲ. ಆ ವರುಣದೇವರೇ ಮೊದಲಿಗೆ ಮಹಾಭಿಷಕ್ ಅಂತ ರಾಜನಾಗಿ ಹುಟ್ಟಿ ಬಂದಿರೋದು. ಮಹಾಭಿಷಕ್ ಅಂತ ಒಬ್ಬ ರಾಜ ಭೂಲೋಕದೊಳಗೆ. ಮಹಾಭಿಷಕ್ ಬ್ರಹ್ಮದೇವರು ಅಭಿಷೇಕ ಮಾಡಿದಾಗಾಯ್ತಲ್ಲ, ಮಹಾ ಅಭಿಷೇಕ ಮಾಡಿದ ಪುಣ್ಯವನ್ನಿಂದ ಒಬ್ಬ ರಾಜನಾಗಿ ಹುಟ್ಟಿ ಬರುತ್ತಾರೆ, ತುಂಬ ದಿವಸ ರಾಜ್ಯವನ್ನು ಆಡುತ್ತಾರೆ. ಮುಂದೆ ಒಂದು ಸಲ ಆತ ಬ್ರಹ್ಮದೇವರ ಸಭೆಗೆ ಹೋಗಿರ್ತಾರೆ. ಬ್ರಹ್ಮದೇವರ ಸಭೆಗೆ ಇವತ್ತು ಬೇರೆ ದೇಶಕ್ಕೆ ಕಾನ್ಫರೆನ್ಸ್ ಅಟೆಂಡ್ ಮಾಡಲಿಕ್ಕೆ ಹೋಗೋದು ಅಂದರೆ ಒಂದು ಪ್ರತಿಷ್ಠೆಯ ಸಂಕೇತ ತಾನೆ. ಇವತ್ತು ನಾವು ಭೂಲೋಕದಲ್ಲಿ ಸಮಯ ಪಟ್ಟರೆ ಆತ ಬ್ರಹ್ಮಲೋಕಕ್ಕೆ ಹೋಗಿದ್ದಂತೆ. ಎಂಥ ಇದ್ದಿತ್ತಾತನೆ, ರೆಪ್ಯೂಟೆಡ್ ರಾಜನಾಗಿದ್ದ ಪುಣ್ಯಾತ್ಮ ಅಂದರೆ ಅಲ್ಲಿ ಸಭೆಯಲ್ಲಿ ಕೂತಿದ್ದಾನೆ. ಎಲ್ಲ ಸಭೆ ನಡೀತಾ ಇದೆ. ಆ ನಡೀತಿರೋ ಕಾಲಕ್ಕೆ ಸಭಾಮಂಟಪದಲ್ಲಿ ಗಂಗಾದೇವಿ ಪ್ರವೇಶ ಮಾಡಿದ್ರೆ, ಸಭಾಮಂಟಪದಲ್ಲಿ ಗಂಗಾದೇವಿ ಪ್ರವೇಶ ಮಾಡ್ತಾ ಇದ್ದಾರೆ. ಆಗ ಎಲ್ಲರೂ ಗಂಗಾದೇವಿಯನ್ನು ನೋಡ್ತಾರೆ. ಅಷ್ಟೊತ್ತಿಗೆ ಏನಾಯ್ತಾನೆ, ಜೋರಾಗಿ ಗಾಳಿ ಬೀಸು, ಗಾಳಿ ಬೀಸಿ ಗಂಗಾದೇವಿಯ ಸೆರಗು ಹಾರಿತಂತೆ ಕೆಳಗೆ, ಸೆರಗು ಕೆರಗೆ ಹಾರಿತಾರೆ. ಕಷ್ಟ ಏನು ಮಾಡ್ತಾರೆ ದೇವತೆಗಳೆಲ್ಲ, ತಲೆ ತಗ್ಗಿಸಿಬಿಟ್ರೆ ನೋಡಿ ಸಭೆಯ ಡಿಸೆನ್ಸಿ ಅದು, ಒಂದು ಕಷ್ಟ ಕೆಳಗೆ ತಬ್ಬಿಸಿಬಿಡ್ತಾರೆ. ಇದು ನಿಜವಾದ ಅರ್ಥದಲ್ಲಿ ಮನುಷ್ಯನ ಬದುಕಬೇಕಾದ ರೀತಿ ಅದು. ಕಷ್ಟ ಕೆಳಗೆ ಕಣ್ಣು ಹಾಕಿಬಿಟ್ರು ಸರಿಗೋಯ್ತು. ಆದರೆ ಮಹಾಭಿಷಕ್ ರಾಜ ಇದ್ನಲ್ಲ, ಆತ ಮಾತ್ರ ಗಂಗೆ ನೋಡ್ತಾನೇ ಇದ್ದಂತ ಹಾಗೆ. ಆತೊಬ್ಬ ಕೆತ್ತವನ್ನು ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ಯಾರು ಗೊತ್ತೇನಾತ, ವರುಣನೇ ಆತ. ಗಂಗಾದೇವಿ ಹೆಂಡತಿ ಪಾಪ, ತನ್ನ ಹೆಂಡತಿ ಬಂದಿದ್ದಾಳೆ ನೋಡಿದ, ಸೆರಗ ಹಾಡಿದ್ರು ನೋಡಿದ, ತನ್ನ ಹೆಂಡತಿ ತಾನೆ ಅಂತ ನೋಡಿದ. ಬ್ರಹ್ಮದೇವಿ ಈತನ ನೋಡಿದ, ಈತ ಹೆಂಡತಿಯನ್ನು ನೋಡಿದ, ಈತನ ಬ್ರಹ್ಮದೇವರು ನೋಡಿದ್ರು. ಕಷ್ಟ ಮತ್ತೆ ಶಾಪ ಕೊಟ್ರಂತೆ. ಹಲೋ ಮಹಾಭಿಷಕ್ ರಾಜ, ತುಂಬಿದ ಸಭೆಯಲ್ಲಿ ಹೆಂಡತಿ ಆದರೂ ಕೂಡ ಹಾಗೆ ನೋಡಬಾರ್ದು ಅಂತ ಹೇಳಿದ. ಇದು ಎಂಥ ಎಜುಕೇಷನ್ ಕೊಡುತ್ತೆ ಮಹಾಭಾರತ ನೋಡಿದ್ರೆ. ಇದು ಧರ್ಮ ಅಲ್ಲ, ನೀತಿ ಅಲ್ಲ, ಸಭೆ ಅದು. ನೀನು ಹೆಂಡತಿನೇ ಇರಬಹುದು, ಹಾಗೆ ನೋಡ್ಲಿಕ್ಕೆ ಬರೋದಿಲ್ಲ. ಉಳಿದವ್ರು ಮಾಡಿದ್ರೆ ಮಾಡಬೇಕಾಗಿತ್ತು. ನೀನು ಸಾವಿರ ಸ್ಟೂಡೆಂಟ್ಸ್ ಇರ್ತಾರೆ, ಅಪ್ಪನೇ ಮೇಷ್ಟ್ರು, ಅವನ ಅಪ್ಪ ಅಂತ ಕರೆಯಾಗಿಲ್ಲ, ಸಾರ ಅಂತಾನೆ ಕರಿಬೇಕಲ್ಲ ಅವನು. ಅವನು ಮನೆಗೆ ಹೋದಾಗ ಅಪ್ಪ ಆಗ್ತೇನೆ, ಅಲ್ಲಿ ಸಾರೆ. ಇಲ್ಲೇ ಅವಳು ಪ್ರಜೆಗೆ ಸಭೆ ಬಂದಿದ್ದಾಳೆ ಹೊರತು ಹೆಂಡತಿಯಾಗಿ ಬಂದಿಲ್ಲ. ನೋಡಿದ್ದಿ ತಪ್ಪಾಗಿದೆ, ಆದರೆ ಶಾಪ ಕೊಟ್ಟಿದ್ದೇನಲ್ಲ, ಶಂತನು ಎರಡನೇ ಜನ್ಮ ಹುಟ್ಟು ಅಂತೇಳಿ, ಅದನ್ನು ಸಕ್ಷ ಇಮಿಡಿಯೇಟ್ ಮಾಡ್ತೇನೆ, ಇಮಿಡಿಯೇಟಾಗಿ ಹುಟ್ಟು ಅಂತೇಳಿ. ಮತ್ತೆ ಹುಟ್ಟಿ ಬಂದ ಅವನಿಗೆ ಎರಡನೇ ಶಾಪಕ್ಕೆ ಇನ್ನೇನಲ್ಲ, ಇಮಿಡಿಯೇಟ್ ಎಫೆಕ್ಟ್ ಕೊಟ್ಟಿದ್ದೆ ಎರಡನೇ ಶಾಪ ಅಷ್ಟೇ. ಎಂದ್ ಬೇಕಾದ್ರೆ ಆಗ್ಬೋದಾಗಿತ್ತಲ್ಲ, ಟ್ರಾನ್ಸ್ಫರ್ ಆರ್ಡರ್ ಬಂದಿರುತ್ತೆ, ಹಾಗೆ ಇಟ್ಬಿಟ್ಟು ವರ್ಷಗಟ್ಟೆ ತೊಳೆದಿರ್ತಾನೆ. ಬೇಕಾದ್ರೆ ವಿತ್ ಇಮಿಡಿಯೇಟ್ ರಿಲೀವ್ ಆಗಂದ್ರೆ ಪ್ರಾಬ್ಲಮ್ ಬರುತ್ತೆ. ಆ ಥರ ಆಯ್ತು, ತಕ್ಷಣ ಹುಟ್ಟಬೇಕು ನೀನಿ. ಆಗ ಹುಟ್ಟುತ್ತಾನೆ ಅವನೇ ಶಂತನು ರಾಜ ಹುಟ್ಟಿ ಬಂದಾಯ್ತು. ಅಂದರೆ ಶಂದ ವರ್ಣನ ಎರಡು ಜನ್ಮಗಳಲ್ಲಿ ಮೊದಲನೇ ಜನ್ಮ ಮಹಾಭಿಷಕ್ತು, ಅವನು ರಾಜನೇ. ಎರಡನೇ ಜನ್ಮ ಶಂತನು, ಪ್ರತೀಪನ ಮಗನಾಗಿ ಹುಟ್ಟಿ ಬಂದ ಒಳ್ಳೆ ಪುಣ್ಯಾತ್ಮ. ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅದರಿಂದ ಯೋಚನೆ ಇಲ್ಲ. ಸ್ವರೂಪದಲ್ಲಿ ದೊಡ್ಡ ದೇವತೆ ಆದ್ದರಿಂದ ಚೆನ್ನಾಗಿ ರಾಜ್ಯ ಆಡ್ತಾನೆ. ಅವನ ಜನನೇ ಶಂತನು ಶಂತನು ಅಂತ ಮೆಚ್ಚಿಕೊಂಡು ಕರೆದ್ರಂತೆ ಪಾಪ. ತಂದೆನೂ ಹೆಸರಿಟ್ಟಿದ್ದ, ಜನನೂ ಮೆಚ್ಚಿಕೊಂಡ್ರು ಶಂತನು ಶಂತನು ಅಂತ ಕರೆದ್ರು. ಯಾತಕ್ಕೆ ಅಂದರೆ ಮಹಾಭಾರತದಲ್ಲಿ ಹೇಳ್ತಾರೆ ಅವ್ರು ಸಿದ್ಧನಾದ ಯೋಗಿ ರಾಜ ಅವನು ಪಾಪ. ಯಂ ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂಸ ಸುಖಮಶ್ನುತೆ ಪುನರ್ಯುವಾಚ ಭವತಿ ನಾಮ್ನಾಥಂ ಶಾಂತನಂ ವಿದುಹ. ಮಹಾಭಾರತದ ಶ್ಲೋಕ. ಆತ ತಮ್ಮ ಊರಿನ ಜನಗಳು ಇರ್ತಿದ್ರಲ್ಲ, ಮುದುಕರಿದ್ದೇ ಇರ್ತಾರೆ, ರಾಜ್ಯಾತ್ಮ ಮುದುಕರಿದ್ದೇ ಇರ್ತಾರೆ, ರೋಗಿಗಳು ಇದ್ದೇ ಇರ್ತಾರೆ. ಈ ರಾಜ ಎಂಥವನು ಗೊತ್ತೇನು? ಹಣ್ಣಣ್ಣು ಮುದುಕರು ಬಂದರೆ, ರೋಗಿಗಳು ಬಂದರೆ ಹತ್ತಿರ ಹೋಗಿ ಕೈಯಿಂದ ಮುಟ್ತಿದ್ದಂತ ಅವನು, ಕೈಯಿಂದ ಮುಟ್ತಿದ್ದಂತೆ. ಎಂ ಎಂ ಕರಾಭ್ಯಾಮ ಸ್ಪೃಶತಿ, ಯಾರನ್ನ ಕೈಯಿಂದ ಮುಟ್ತಿದ್ನೋ ಅವನು ಏನಾಗ್ತಿತ್ತು ಗೊತ್ತಾ? ಅವನು ಮುದುಕ ಹೋಗಿ ತರುಣನಾಗ್ಬಿಡ್ತೀನಿ ಇಮ್ಮಿಡಿಯೇಟ್. ಎಂಥ ಮ್ಯಾಗ ಇವರು ತರುಣರು ಮುದುಕರಾಗ್ಬಿಡ್ತಾರೆ ಇಮ್ಮಿಡಿಯೇಟ್. ಇವ್ರು ಮುಟ್ಟಿಬಿಟ್ರೆ ಹುಡುಗ ಅವ್ರು ಮುದುಕನಾಗ್ಬಿಡು, ಹಣ್ಣು ಹಣ್ಣಣ್ಣಾಗ್ಬಿಡ್ತಾರ. ಆಫೀಸ್ಗೆ ಓಡಾಡಿ ವಾಪಸ್ ಬರೋ ಹೊತ್ತಿಗೆ ಹಣ್ಣಾದೆ ಅಂತ ತಿಳ್ಕೊತಾರಲ್ಲ ಆ ಥರ ಆಗ್ತಾರೆ. ಇವರು ಹಣ್ಣಾಗ್ತಾರೆ, ಹಣ್ಣಾದ ಮುದುಕ ತರುಣನ ಮಾಡಿಬಿಡ್ತಾ ಇದ್ನ. ಜನಗಳು ಸಾಲು ಸಾಲು ಮುಟ್ಟಿ ಅಂತ ಹೇಳಿಬಿಟ್ರು. ಎಂ ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಸುಸುಖ ಮುಷ್ಣತೆ ಪುನರ್ಯುವಾಚ ಭವತಿ ನಾಮನಾಥಂ ಶಾಂತನಂ ವಿದುಹು. ಅಷ್ಟು ಮನಸ್ಸಿನ ಎಮ್ಮೆ ಹಾಯ್ ಅನಿಸ್ತಾ ಇತ್ತಂತೆ ಪಾಪ. ಹಾಯ್ ಅನಿಸ್ತಾ ಇತ್ತು, ಅವನಿಗೆ ತಾರುಣ್ಯ ಬಂದುಬಿಡ್ತಾ ಇತ್ತು. ಇಂಥ ಪವಿತ್ರವಾದ ವ್ಯಕ್ತಿತ್ವ ಆತನು. ಅದಕ್ಕೆ ಆತ ಶಾಂತತನು ಅಂತ ಹೆಸರು. ಶಾಂತತನು ಶಾರ್ಟ್ ಫಾರ್ಮ್ ಆಗಿ ಶಾಂತನು ಶಾಂತನು ಅಂತಾಗಿದೆ ಹೊರತು ಪೂರ್ತಿ ಹೆಸರು ಅದು. ಆಚಾರ್ಯ ಹೇಳ್ತಾರೆ ಆತ ಎಷ್ಟು ಶಕ್ತಿ ಇತ್ತು ಅಂತ ಕೇಳಿದರೆ ಆತನಿಗೆ ರೋಗಿಗಳು ನಿರೋಗಿಗಳಾಗ್ತಾ ಇದ್ರು, ವೃದ್ಧರು ತರುಣರಾಗ್ತಾ ಇದ್ರು. ಅಂತ ಪುಣ್ಯಾತ್ಮರಾದ ರಾಜ ನಾಮನಾಥಂ ಶಾಂತನಂ ವಿದುಹು ಹೀಗೆ ಬದುಕ್ತಾ ಇದ್ದ. ಇದಕ್ಕೇನು ಕಾರಣ? ಸುಮ್ಮನೆ ಹೇಳಲಿಲ್ಲ ಮಹಾಭಾರತ ಈ ಮಾತನ್ನ. ಆತ ಮುಟ್ಟಿದ್ರೆ ಮೈ ತಣ್ಣಗಾಗ್ತಿತ್ತಂತೆ, ಅದಕ್ಕೆ ಗೊತ್ತೇನು? ವರ್ಣನ ಅವತಾರ ಆತ. ನೀರು ಬಿದ್ದರೆ ನಮಗೆ ತಣ್ಣಗನ್ಸುತ್ತೆ, ಆತ ಮುಟ್ಟಿದ್ರೆ ಯಾಕೆ ತಣ್ಣಗಾಗಬಾರ್ದು? ಆತ ಮುಟ್ಟಿದ ತಣ್ಣಗಾಗಲಿಕ್ಕೆ ಕಾರಣ ಹನಿ ನೀರಿಗೆ ಶಕ್ತಿ ಇದ್ದಾಗ ಸಮುದ್ರ ರಾಜನ ಅಭಿಮಾನಿ ದೇವತೆ ಪಾಪ ಆತ ತಣ್ಣಗಾಗ್ತಾ ಇತ್ತು. ಮತ್ತೆ ಯಾಕೆ ಯೌವನ ಬರ್ತಿತ್ತು ಅಂತ ಕೇಳಿದರೆ ಆತ ದೊಡ್ಡ ವೈದ್ಯ. ಆತ ವರ್ಣರಾಜ ದೊಡ್ಡ ವೈದ್ಯ. ತುಂಬ ಜನಕ್ಕೆ ಒಂದು ಗೊತ್ತು, ದೇವ ವೈದ್ಯರು ಅಶ್ವಿನಿ ದೇವತೆಗಳು ಅಷ್ಟು ಗೊತ್ತು. ದೇವ ವೈದ್ಯರು ಅಶ್ವಿನಿ ದೇವತೆಗಳು ಅಷ್ಟು ಗೊತ್ತು. ಅಶ್ವಿನಿ ದೇವತೆಗಳ ಗುರು ಯಾರು ಅಂತ ಗೊತ್ತಿಲ್ಲ. ವರುಣದೇವರು ಅವರ ಗುರುಗಳು. ಅದು ಭಿಷಧಾಮ್ ವರಿಷ್ಠ ಅಂತ ಆಚಾರ್ಯ ಬರೀತಾರೆ. ಅಶ್ವಿನಿ ದೇವತೆಗಳೇ ದೇವ ವೈದ್ಯರಾಗಿ ಹೆಸರಾಗಿರಬೇಕಾದ್ರೆ ಅವರ ಗುರುಗಳು ವರುಣದೇವರು ಹೇಗಿರಬೇಕು? ಅದಕ್ಕೆ ಅವ್ರು ಮುಟ್ಟಿದ್ರೆ ಅಷ್ಟಾಗ್ತಾ ಇತ್ತು. ಅದನ್ನು ಪದ್ಧತಿ ಬಂದಿದೆ. ಅದಕ್ಕೋಸ್ಕರ ಡಾಕ್ಟ್ರಿ ಕೈಗುಣ ನೋಡಿ ಅಂತ ಪದ್ಧತಿ ಬಂತು. ಶಂತನು ಕೈಗುಣ ಆಗಿತ್ತು, ಶಂತನು ಕೈಗುಣ ಆಗಿತ್ತು. ಡಾಕ್ಟ್ರಿಗೆ ಕೈಗುಣವಾಗಿ ಭಾರಿ ಮುಖ್ಯ ಅದು. ಆ ಕೈಗುಣ ಸರಿ ಇತ್ತೋ ಸ್ವಲ್ಪ ಓದಿರ್ತಾರೆ ಎಲ್ಲ ಕೇಸು ಸಕ್ಸಸ್ಸು. ಕೆಲವರು ಫಾರಿನ್ ರಿಟರ್ನ್ ಪಾಪ ಬಿಟ್ಟಿದಾದ್ರೆ ಓದೋ ಅಂತಾರೆ ಅರ್ಥ. ಆ ಕೈಗುಣ ಆಗಿರ್ತಾರೆ, ಅವ್ರ ಹತ್ರ ಹೋಗಬೇಡ್ರಿ. ಒಂದು ಕೇಸು ಗೆದ್ದಿಲ್ಲ ಅವರು ಪಾಪ, ಒಂದು ಎಲ್ಲ ಕೇಸು ಹೋಗಿದ್ದ ಕೇಸುಗಳೆ. ಉಳಿದ ಸಾಮಾನ್ಯ ಪದಾರ್ಥ ಏನೋ ಕೊಡ್ತಾರೆ ವಾಸಿಯಾಗಿ ಬಿಡುತ್ತಾರೆ. ಎಲ್ಲಿಂದ ಬಂತಿದ್ದು ಕೈಗುಣ? ತುಂಬ ಜನ ಗೊತ್ತಿಲ್ಲ. ಕೈಗೂ ವೈದ್ಯಶಾಸ್ತ್ರಕ್ಕೂ ಸಂಬಂಧ ಇದೆ ಅಂತ ಆಚಾರ್ಯ ಹೇಳುತ್ತಾರೆ. ಕೈಗೂ ವೈದ್ಯಶಾಸ್ತ್ರಕ್ಕೂ ಸಂಬಂಧ ಇದೆ. ವೈದ್ಯಶಾಸ್ತ್ರದ ಪ್ರವರ್ತಕ ರೂಪ ಧನ್ವಂತರಿ ರೂಪ, ಧನ್ವಂತರಿ ರೂಪ. ವೇದ ಮಂತ್ರ ಧನ್ವಂತರಿ ಹೊಗಳಬೇಕಾದ್ರೆ ಆಚಾರ್ಯ ಹೇಳ್ತಾರೆ ಅಯಮ್ಮೋ ಹಸ್ತ ಇತಿ, ಅಯಮ್ಮೆ ಹಸ್ತ ಇತಿ. ಇದು ವೈದಿಕ ಧನ್ವಂತರಿ ಮಂತ್ರ ಅಂತ ಕರೀತಾರೆ ಆಚಾರ್ಯ. ಅಯಮ್ಮೆ ಹಸ್ತ ಇತಿ, ಕೈಯಿಂದ ಮಂತ್ರವನ್ನು ಹೇಳಿ ರೋಗಿಯ ತಲೆ ಮೇಲೆ ಕೈ ಇಟ್ಟರೆ ವಾಸಿಯಾಗುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಈ ವೇದ ಮಂತ್ರವನ್ನು ಹೇಳಿ ರೋಗಿಯ ತಲೆ ಮೇಲೆ ಕೈ ಇಟ್ಟರೆ ರೋಗ ವಾಸಿಯಾಗುತ್ತೆ. ಆ ಮಂತ್ರ ಹೇಳಿದ್ರೆ ಹಸ್ತ ಅಂತಲೇ ಪ್ರಾರಂಭವಾಗೋದು. ಅಂದರೆ ಕೈಗುಣ ಅನ್ನೋ ಸುಮ್ಮನೆ ಬಂದಿದ್ದ ಪದ ಅಲ್ಲ, ಅದು ಒಂದು ವೇದ ಮೂಲವಾದ ಪದ. ಅದು ಧನ್ವಂತನಾಮಕ ಭಗವಂತನ ಸನ್ನಿಧಾನ ಕೈಯಲ್ಲಿರುತ್ತಂತೆ. ಅಮೃತ ಅಂತ ಅದಕ್ಕೆ ಹೆಸರು, ಅಮೃತ. ಆ ಹಿನ್ನೆಲೆಯಲ್ಲಿ ಅಪೂರ್ವವಾದ ಸಿದ್ಧಿ ಪಡೆದಂಥ ಪುಣ್ಯಾತ್ಮ ಶಂತನು ರಾಜ ಅಷ್ಟು ಪವಿತ್ರವಾದ ರಾಜ್ಯಭಾರವನ್ನು ಮಾಡಿ ಜೀವನ ಕಳೀತಾ ಇದ್ದಾನೆ. ಈ ಯುದ್ಧ ಕಾಲಕ್ಕೊಂದು ವಿಚಿತ್ರ ಘಟ್ಟೆ ನಡೀತಾ ಇದೆ, ಅಪೂರ್ವವಾದ ಘಟ್ಟೆ ನಡೀತಾ ಇದೆ. ಅದು ಶುರು ಮಾಡಿದ್ವಿ. ಗಂಗಾದೇವಿ ಈಗ ಭೂಲೋಕಕ್ಕೆ ಬರೋ ಪ್ರಸಂಗ ಬರ್ತಾ ಇದೆ. ಇವತ್ತು ಹೊತ್ತಾಗಿದೆ, ಪ್ರತಿ ದಿವಸ ಕೂಡ ತುಂಬ ದೂರ ಜನಗಳಿಗೆ ಹೋಗಲಿಕ್ಕೆ ಅನಾನುಕೂಲ ಆಗಬಾರ್ದೆಂಬ ದೃಷ್ಟಿಯಿಂದ ಆರು ಮುಕ್ಕಾಲಿಂದ ಏಳು ಮುಕ್ಕಾಲು ಪ್ರವಚನ. ಆದರೆ ಯಾವುದೇ ಘಟ್ಟದಲ್ಲಿ ನಿಲ್ಲಿಸಬೇಕಲ್ಲ, ಎಲ್ಲ ನಿಲ್ಲಿಸಕ್ಕೆ ಆಗದೇ ಇರಬಹುದು ಅಂತ ಎಂಟು ಗಂಟೆವರೆಗೂ, ಆರು ಮುಕ್ಕಾಲಿಂದ ಎಂಟು ಗಂಟೆವರೆಗೆ ಪ್ರವಚನ ನಡೀತಾ ಇದೆ. ಇವತ್ತು ಹೊತ್ತಾಗಿದೆ. ನಾಳೆ ದಿವಸ ಶಂತನು ಏನು ಮಾಡ್ತಾನೆ, ಗಂಗಾದೇವಿ ಹೇಗೆ ಬರ್ತಾಳೆ, ಭೀಷ್ಮರು ಹೇಗೆ ಅವತಾರ ಮಾಡ್ತಾರೆ. ಮಹಾಭಾರತದ ಆರಂಭದ ಅತ್ಯಂತ ರೋಚಕವಾದ ಘಟ್ಟಗಳು. ಅದನ್ನು ಕೇಳ್ತಾ ಹೋದರೆ ಬಹಳಷ್ಟು ಖುಷಿಯಾಗತಕ್ಕಂಥದ್ದು. ನಿನ್ನೆ ಅನೇಕರು ಕನ್ಫ್ಯೂಸ್ ಮಾಡಿಕೊಂಡ್ರು, ಏಕಾದಶಿ ನಿನ್ನೆ ದಶಮಿ ಹೌದು, ದಶಮಿ ದಶಮಿ ಅಲ್ಲ ಅಲ್ಲ. ಆದರೆ ಇವತ್ತು ಏಕಾದಶಿನೂ ಹೌದು, ಉಪವಾಸ ಇವತ್ತಿಲ್ಲ, ನಾಳೆ ಅಷ್ಟೇ. ಇವತ್ತು ಏಕಾದಶಿ ಗಾಬರಿ ಆಗಿ ಊಟ ಮಾಡಿಬಿಟ್ಟಿದ್ದೇವಲ್ಲ ಅನ್ಕೊಳ್ಳೋ ಕಾರಣ ಇಲ್ಲ. ತಿಥಿ ಏಕಾದಶಿ ಇವತ್ತು, ಉಪವಾಸ ಮಾಡೋದು ಮಾತ್ರ ನಾಳೆ. ಆದ್ದರಿಂದ ನಾಳೆ ಎಲ್ಲ ಮಠಕ್ಕೂ ಪುಣ್ಯ ಒಂದೇ ಬಂದಿದೆ, ಅದು ಭಾರಿ ವಿಶೇಷ. ಎಲ್ಲ ಮಠಕ್ಕೂ ನಾಳೆನೇ ಏಕಾದಶಿ. ನಾಳೆ ದಿವಸ ಪ್ರವಚನದೊಳಗೆ ಭೀಷ್ಮರ ಮಹತ್ವವನ್ನು ನೋಡೋಣ. ಸರಿಯಾಗಿ ಆರು ಮುಕ್ಕಾಲಿ ಪ್ರಾರಂಭವಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳುತ್ತೇನೆ. ಸರ್ವೇಂದ್ರಿಯ ಪ್ರೇರ ಇವತ್ತಿನ ಪ್ರಸಾದ ವಿನಿಯೋಗದ ಕಾರ್ಯವನ್ನು ಶ್ರೀ ಪ್ರಭಾಕರ ದೇಶಮುಖ್ ಅವರು ಒಪ್ಪಿಕೊಂಡಿದ್ದಾರೆ, ಅವರು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಸು.